ஜீவயத்தகிலசக்திபரஸ்வதாம்நாஹஸ்தரணவணத்வாதீன் பிராணான் நமோ பகவதே புருஷாய துப்யம். ஜெயதி ஹரிரஜந்த்யஹ சர்வதேவைகமந்த்யஹ பரமகுருரபீஷ்டாவாப்திதஸ்ஸஜ்ஜனானாம் நிகிலகுணகணார்னோ நித்யநிர்முக்தோஷஃ சரசிஜநயனோசௌ ஸ்ரீபதிர்மானதோனஃ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஃ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஃ. வசது ஸ்ரீமதானந்ததீர்த்தேந்திருநோ ஹ்ருதம்பரே யத்வச்சந்திரிகா ஸ்வாந்த சந்தாபம் விநிக்ருந்ததி வாணிதே கரவாண்யம்பா சரணௌ ஹ்ருதி சர்வதா மத்வாக்ய சரணிர்பூயாத் ஸ்ரீமதாச்சாரிய பாவகா. ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோஹம் ஏடே ஜெயசோஹி மானினஹ யூயம் சர்வே பிரபுருதா மனோமே மத்வபாவ. ஸ்ரீ வயாரியா காமதுக் ஸ்மிருதா சிந்தாமணிஸ்து வியாசாரியா முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே. பிருத்வீமண்டலமத்யஸ்தாஹ பூர்ணபோதமதானுகாஹ விஷ்ணவா விஷ்ணுஹ்ருதயாஹ தன்னமஸ்தே குரூன் மம. ஸ்ரீ குருப்யோ நம. ஹரி ஓம். 21 அட்சய திருத்தியா பரசுராம ஜெயந்தி ஸ்ரீ விஜயத்வஜ தீர்த்தர ஆராதனா மகோத்சவ ஸ்ரீ வித்யாதிராஜர் ஆராதனா மகோத்சவ 4 காரியக்கிரமங்கள். முதலேதாகி அட்சய திருத்தீய அனோது வைசாக மாசத அதிசிரேஷ்டவாதந்த திவச. ಹಿಂದೆ ತುಂಬ ಸರ್ತಿ ಹೇಳಿದೆ, ವರ್ಷದ ಮಾಸಗಳಲ್ಲಿ ಮಾಘ ಮಾಸ ಎಲ್ಲದಕ್ಕಿಂತ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠವಾದದ್ದು ವೈಶಾಖ ಮಾಸ ಅಂತ ಹೇಳ್ತಾರೆ. ಮಾಘಕ್ಕಿಂತ ಶ್ರೇಷ್ಠ ವೈಶಾಖ ಮಾಸ, ಅದಕ್ಕಿಂತ ಚಾತುರ್ಮಾಸ್ಯ ಶ್ರೇಷ್ಠ. ಅಂದರೆ ಉಳಿದ ತಿಂಗಳಲ್ಲಿ ಚಾತುರ್ಮಾಸ್ಯ ಬಿಟ್ಟರೆ ವೈಶಾಖ ಮಾಸಕ್ಕೆ ಅಗ್ರಸ್ಥಾನ. ಅದರಲ್ಲೂ ಕೂಡ ಪೂರ್ವ ಪಕ್ಷ ಅಂದರೆ ಶುಕ್ಲ ಪಕ್ಷಕ್ಕೆ ಇನ್ನೂ ಶ್ರೇಷ್ಠ. ಅದರಲ್ಲಿ ತೃತೀಯ ದಿವಸ ತುಂಬ ಶ್ರೇಷ್ಠವಾದಂಥ ಪರ್ವಕಾಲ. ಅದಕ್ಕೆ ಪುರಾಣಗಳಲ್ಲಿ ಒಂದು ಕೃತ ಯುಗಾದಿ ತ್ರೇತಾಯುಗಾದಿ ಎರಡು ಉಲ್ಲೇಖವನ್ನು ಮಾಡುತ್ತಾರೆ. ಕೃತಯುಗ ಪ್ರಾರಂಭವಾದ ದಿವಸ, ಕೃತಯುಗ ಅಂದರೆ ಮೊದಲನೇ ಯುಗ ಪ್ರಾರಂಭವಾದ ದಿವಸ. ಆದ್ದರಿಂದ ಇದು ಯುಗಾದಿ, ಪ್ರತಿ ನಾವು ಮೊನ್ನೆ ಮಾಡಿದ್ದು ಕಲಿಯುಗಾದಿ, ಅದು ಕಲಿಯುಗದ ಪ್ರಾರಂಭ ದಿವಸ. ಇದು ಕೃತಯುಗದ ಪ್ರಾರಂಭ ದಿವಸ, ಆದ್ದರಿಂದ ಒಂದು ಯುಗಾದಿ ಹಬ್ಬ ಇದ್ದ ಹಾಗೆ ಲೆಕ್ಕ. ಕೃತಯುಗ ಅತ್ಯಂತ ಪುಣ್ಯಕರವಾದ ಯುಗ, ಅದರ ಆರಂಭದ ದಿವಸ ಅಂತ ಹೇಳಿದರೆ ಎಷ್ಟು ಪುಣ್ಯಕರ ಅಂತ ತಿಳ್ಕೋಬೇಕು. ಕೃತಯುಗದಲ್ಲಿ ಪುಣ್ಯ ತುಂಬ ಮಲ್ಟಿಪ್ಲೈ ಆಗೋದು, ತುಂಬ ಹೆಚ್ಚು. ಅದರಲ್ಲಿ ಮೊದಲ ದಿವಸವಾದ್ದರಿಂದ ಅತ್ಯಂತ ಹೆಚ್ಚು ಪುಣ್ಯಕರವಾದಂಥ ದಿವಸ. ಈ ಶಾಲೆ ಸ್ಕೂಲು ಕಾಲೇಜುಗಳಲ್ಲಿ ಫಸ್ಟ್ ಡೇ ಅಬ್ಸೆಂಟ್ ಆಗಬಾರ್ದು, ಏನಾದರೂ ಕೂಡ ಫಸ್ಟ್ ಡೇ ಪ್ರೆಸೆಂಟ್ ಆಗಲೇಬೇಕು ಅಂತ ಕಂಪಲ್ಸರಿ ಇರ್ತದೆ. ಹಾಗೆ ಮೊದಲ ದಿವಸವಾದ್ದರಿಂದ ವರ್ಷದ ಮೊದಲ ದಿವಸ ಅಂಬರ್ಥದಲ್ಲಿ ಇದು ತುಂಬ ಮಹತ್ವ ಇದೆ. ಮತ್ತು ಪರಶುರಾಮ ರೂಪದ ಭಗವಂತನ ಅವತಾರದ ದಿವಸ ಇತ್ತು. ಪರಶುರಾಮ ರೂಪ ದಶಾವತಾರಗಳಲ್ಲಿ ಒಂದು, ಮತ್ಸ್ಯಃ ಕೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇ ದಶ. ಇದರಲ್ಲಿ ಯಾರಿಗೂ ವಿವಾದ ಇಲ್ಲ. ಬುದ್ಧಾವತಾರ ಕೆಲವು ಬಿಟ್ಟು ಬಲರಾಮ ಅವತಾರ ಸೇರಿಸುವುದು ಅದರಲ್ಲಿ ಹೆಚ್ಚು ಕಡಿಮೆ ಉಂಟು. ಆದರೆ ಪರಶುರಾಮತಾರ ಯಾವ ಪಕ್ಷದಲ್ಲೂ ತೆಗೆಯೋದಿಲ್ಲ ಯಾರು ಕೂಡ. ದಶಾವತಾರದಲ್ಲಿ ಪರಶುರಾಮತಾರ ಒಂದೊಂದೊಂದೊಂದಿಗೆ ವಿವಾದವೇ ಇಲ್ಲ. ಅಂದರೆ ಪರಶುರಾಮ ಸಾಕ್ಷಾತ್ ಭಗವದ್ ರೂಪ, ಅದರಲ್ಲೂ ದಶಾವತಾರದಲ್ಲಿ ಸೇರಿರತಕ್ಕಂಥ ರೂಪ. ಉಳಿದ ರೂಪಗಳಿಗೆ ಇದಕ್ಕಿರೋ ವ್ಯತ್ಯಾಸ ಏನು ಅಂತ ಕೇಳಿದರೆ, ಉಳಿದ ರೂಪಗಳೆಲ್ಲ ದುಷ್ಟರ ಸಂಹಾರಕ್ಕೋಸ್ಕರ ಇನ್ ಜನರಲ್ ಬಂದಿತ್ತು. ಇದು ದುಷ್ಟ ಕ್ಷತ್ರಿಯರಿಗೋಸ್ಕರ ಸಂಹಾರಕ್ಕೋಸ್ಕರ ಬಂದ ಸ್ಪೆಷಲ್ ಅವತಾರ. ಇದು ದುಷ್ಟ ಕ್ಷತ್ರಿಯರ ಸಂಹಾರಕ್ಕೋಸ್ಕರ ಬಂದಂಥ ಅವತಾರವಾದ್ದರಿಂದ ಇದು ಬಹಳ ರೆಲೆವೆಂಟ್ ಆಗಿರೋದು. ಯಾವ ಅರ್ಥದಲ್ಲಿ ಕ್ಷತ್ರಿಯರು ದಾರಿ ತಪ್ಪಿದರೆ ಯಾರನ್ನು ಸರಿ ಮಾಡಬೇಕು ಅಂದರೆ ಬ್ರಾಹ್ಮಣ ಸರಿ ಮಾಡಬೇಕು ಅಂತ ಹೇಳಿದ್ದ. ಕ್ಷತ್ರಿಯ ದಾರಿ ತಪ್ಪಿದರೆ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಬ್ರಾಹ್ಮಣರು. ಆ ದೃಷ್ಟಿಯಲ್ಲಿ ಪರಶುರಾಮ ತಾವರಕ್ಕೆ ತುಂಬ ಅರ್ಥ ಇದೆ. ನಾವೆಲ್ಲ ಕಥೆ ಕೇಳಿರ್ತೇವೆ. ರೇಣು ಒಬ್ಬ ರಾಜ, ರೇಣು ಒಬ್ಬ ರಾಜನ ಮಗಳೇ ರೇಣುಕಾದೇವಿ. ಅದನ್ನು ಜಮದಗ್ನಿಗಳು ಮದುವೆ ಆಗ್ತಾರೆ. ರೇಣುಕಾದೇವಿಯನ್ನು ಜಮದಗ್ನಿಗಳು ಮದುವೆ ಆಗ್ತಾರೆ. ಅವರಲ್ಲಿ ಅನೇಕ ಮಕ್ಕಳು ಹುಡ್ತಾರೆ. ಅದರಲ್ಲಿ ಪರಶುರಾಮ ರೂಪ ರಾಮದೇವರು ಲಕ್ಷ್ಮಣ ಭರತ ಶತ್ರುಘ್ನ. ರಾಮರೂಪ ನಾಲ್ಕು ಜನದಲ್ಲಿ ರಾಮದೇವರು ಶ್ರೇಷ್ಠ. ಅಂದರೆ ವಯಸ್ಸಿನಲ್ಲಿ ರಾಮದೇವರು ಹಿರಿಯರು. ಇದರಲ್ಲಿ ಹಾಗಾದ್ರೆ ಪರಶುರಾಮದೇವರು ಕಿರಿಯ ರೂಪ ಇತ್ತು, ಉಳಿದವರೆಲ್ಲ ಅಣ್ಣಂದಿರು. ಪರಶುರಾಮ ರೂಪ ತಮ್ಮನ ರೂಪ ಇತ್ತು. ಅದೇ ಎರಡು ರಾಮರೂಪಗಳಾದರೂ ಕೂಡ ಅವತಾರ ಕ್ರಮದಲ್ಲಿ ಈ ರೀತಿ ವ್ಯತ್ಯಾಸ ಉಂಟು. ಆದರೆ ಪರಮಾತ್ಮ ಯಾವ ರೂಪ ತಗೊಂಡ್ರೂ ಕೂಡ ಅವೆಲ್ಲ ಅಪ್ರಾಕೃತ ರೂಪಗಳೇ ಹೊರತು ಯಾವ ರೂಪಕ್ಕೂ ಕೂಡ ಈ ಪ್ರಾಕೃತದ ಅಂಶದ ಸ್ಪರ್ಶ ಕೂಡ ಆಗೋದಿಲ್ಲ. ಅದನ್ನೇ ಶಿಕಾರಾರು ಹೇಳಬೇಕಾದ್ರೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿ ದೂರಂ, ಅತಿ ದೂರ ದೋಷದ ಗಂಧ ಅಸ್ಪೃಷ್ಟ ದೋಷ ಗಂಧಾಯ. ಚಂದ್ರಿಕಾಚಾರ್ಯ ಹೇಳ್ಬೇಕಾದ್ರೆ ದೋಷ ಗಂಧ ಅಂದರೆ ದೋಷದ ವಾಸನೆ ಕೂಡ ಇಲ್ಲ. ಗಂಧ ಅಂದರೆ ವಾಸನೆ, ದೋಷದ ವಾಸನೆ ಕೂಡ ಇಲ್ಲ. ಇದು ದೇವರ ವೈಭವ ಇತ್ತು. ಪರಶುರಾಮ ರೂಪ ಹಾಗೆ ಅವತಾರ ಮಾಡಿದ ರೂಪ. ಆಗ ಇದ್ದ ರಾಜರ ಪೈಕಿ ಅಗ್ರೇಸರನಾದವನು ಕಾರ್ತವೀರ್ಯ ಅರ್ಜುನ. ಅವನ ಹೆಸರು ಅರ್ಜುನ ಅಂತ ಹೇಳಿ, ಅವನ ಹೆಸರು ಅರ್ಜುನ. ಆದರೆ ಈ ಅರ್ಜುನ ಪಾಂಡವರ ಅರ್ಜುನ ಇದ್ದಾನೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗಲಿ ಇರೋದಕ್ಕೋಸ್ಕರ ಅವರ ಅಪ್ಪನ ಹೆಸರು ಇತ್ತ ಪಾಂಡವ ಅರ್ಜುನ ಅಥ ಕಾರ್ತವೀರ್ಯ ಅರ್ಜುನ. ಪಾಂಡರಾಜನ ಮಗನಾಗಿದ್ದಕ್ಕೆ ಪಾಂಡವ ಅರ್ಜುನ, ಆತ ಕೃತವೀರ್ಯನ ಮಗನಾಗಿದ್ದ ಕಾರ್ತವೀರ್ಯ ಅರ್ಜುನ. ಕಾರ್ತವೀರ್ಯ ತಂದೆಯಿಂದ ಬಂದ ಹೆಸರು, ಅರ್ಜುನ ಅವನ ಹೆಸರು. ಕಾರ್ತವೀರ್ಯ ಅರ್ಜುನ ಭಾರಿ ಒಳ್ಳೆ ರಾಜ, ದುಷ್ಟನ ಅಲ್ಲೇ ಅಲ್ಲ ಅವನು, ಭಾರಿ ಒಳ್ಳೆಯವನು. ಮುಂದೆ ಹೇಳ್ಬೇಕಾದ್ರೆ ಆಚಾರ್ಯರು ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಮುಕ್ತರಲ್ಲಿ ಮುಕ್ತಿಯೋಗ್ಯರಲ್ಲಿ ಐದು ವಿಧ, ದೇವತೆಗಳು, ಋಷಿಗಳು, ಆಮೇಲೆ ಪಿತೃಗಳು, ಆಮೇಲೆ ಚಕ್ರವರ್ತಿಗಳು, ಆಮೇಲೆ ಮನುಷ್ಯೋತ್ತವರು ಅಂಥೇಳಿ ಐದು ವಿಧ ಇದ್ದಾರೆ. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಅದರಲ್ಲಿ ದೇವತೆಗಳು ಮೊದಲು, ಆಮೇಲೆ ಋಷಿಗಳು, ಆಮೇಲೆ ಪಿತೃಗಳು, ಆಮೇಲೆ ಈ ಒಬ್ಬ ಮಹಾನುಭಾವರಾದ ಚಕ್ರವರ್ತಿಗಳು, ಆಮೇಲೆ ಮನುಷ್ಯೋತ್ತಮರು. ಚಕ್ರವರ್ತಿಗಳಲ್ಲಿ ಕಾರ್ತವೀರ್ಯಾರ್ಜುನ ಬರ್ತಾರೆ. ಎನ್ನೇ ಚ ಭೂಪಾಹ ಕೃತವೀರ್ಯ ಜಾಧ್ಯಾಹ ಅಂತ ಹೇಳ್ಬೇಕಾದ್ರೆ ಆಚಾರ್ಯ ನಿರ್ಣಯದಲ್ಲಿ ಕಾರ್ತವೀರ್ಯಾರ್ಜುನ ಹೆಸರನ್ನು ಮೊದಲಿಗೆ ಹೇಳ್ತಾರೆ. ಬಹಳ ಪುಣ್ಯಾತ್ಮನಾದ ರಾಜ ಆತ. ಅನೇಕ ಆತ ಹುಟ್ಟಿದಾಗ ಆತನಿಗೆ ಎಲ್ಲರಂತೆ ಎರಡು ಕೈ ಎರಡು ಕಾಲ ಅಷ್ಟೇ ಇದ್ದವು. ದತ್ತಾತ್ರೇಯ ರೂಪದ ಉಪಾಸಕ ಆತ. ವಿಷ್ಣುವಿನ ದತ್ತಾತ್ರೇಯರು ಉಪಾಸನೆ ಮಾಡಿದ್ದರಿಂದ ವಿಷ್ಣು ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗವೀರ್ಯವಾನ್ ಅಂತ ಹರಿವಂಶದಲ್ಲಿರೋ ಆತನ ಆಚಾರ ಹೇಳುತ್ತಾರೆ. ವಿಶೇಷವಾದಂತಹ ಅನುಗ್ರಹದಿಂದ ದತ್ತಾತ್ರೇಯ ರೂಪದ ಉಪಾಸನೆಯ ಫಲದಿಂದಾಗಿ ಆತನಿಗೆ ಸಾವಿರ ಕೈಗಳಾಗ್ತವೆ. ಸಾವಿರ ಕೈಗಳು, ರಾವಣನಿಗೆ ಇಪ್ಪತ್ತು ಕೈ ಹತ್ತು ಮುಖ, ಇವು ಯಾವ ಲೆಕ್ಕದಲ್ಲಿ ಐನೂರು ಮುಖ ಆಗಬೇಕಾಗಿತ್ತು. ಹಾಗೆಲ್ಲ ಇಲ್ಲ, ಮುಖ ಒಂದೇ, ಕೈಗಳು ಮಾತ್ರ ಸಾವಿರ ಕೈಗಳು, ಕಾಲೆರಡೇ. ಈ ರೀತಿ ಇದ್ದ ವಿಚಿತ್ರವಾದ ವ್ಯಕ್ತಿ ಕಾರ್ತವೀರ್ಯಾರ್ಜುನ. ಇದರಿಂದ ಅನೇಕರ ಪ್ರಶ್ನೆ ಉತ್ತರ ಸಿಗುತ್ತೆ. ಅವನು ಸಾವಿರ ಕೈಗಳು ವ್ಯಕ್ತಿ ಹೇಗೆ ಮಗು ಹುಟ್ಟಿದ ಅಂತ ಕೇಳಿದ್ರೆ ಆಗಿರಲಿಲ್ಲ ಆತನಿಗೆ, ಆಗ ಸರಿಯಾಗೇ ಇದ್ದ. ಹೊರಬರದಿಂದಾಗಿ ಬಂತಾದ್ರಿಂದ ಸಮಸ್ಯೆ ಇಲ್ಲ. ಇಂಥ ಕಾರ್ತವೀರ್ಯಾರ್ಜುನ ತುಂಬ ತುಂಬ ಧರ್ಮಾತ್ಮನಾಗಿದ್ದವನು. ನಮ್ಮ ಮಂಗಲಾಷ್ಟಕದಲ್ಲೂ ಅದನ್ನ ಹೆಸರು ಬರುತ್ತೆ. ಕಾರ್ತವೀರ್ಯಾರ್ಜುನ ಹೆಸರು ಮಂಗಲಾಷ್ಟಕದಲ್ಲೂ ಅಷ್ಟು ಪುಣ್ಯಾತ್ಮನಾದವನು. ಒಂದು ಸಲ ಜಮದಗ್ನಿಗಳ ಆಶ್ರಮಕ್ಕೆ ಹೋಗ್ತಾನೆ. ಜಮದಗ್ನಿಗಳು ಒಳ್ಳೆ ರೀತಿ ಸ್ವಾಗತವನ್ನು ಎಲ್ಲ ಮಾಡ್ತಾರೆ. ಇತ್ತದ ಅಕ್ಷೋಹಿಣಿಗಟ್ಟಲೆ ಸೇನೆ ಇತ್ತು, ದೊಡ್ಡ ಸೇನೆ ಸಮೇತ ಹೋಗಿರ್ತಾನೆ. ಅವ್ರು ಇಲ್ಲೇ ನಿಮ್ಮ ಆತಿಥ್ಯ ಮಾಡ್ತೇನೆ ನಾನು, ಎಲ್ಲರೂ ಊಟಕ್ಕೆ ಹೇಳಿ ಅಂತ ಹೇಳ್ತಾನೆ. ಆಗ ಆತ ನಕ್ಕು ಬಿಡ್ತಾನೆ ಕಾರ್ತವೀರ್ಯಾರ್ಜುನ. ಎಷ್ಟರ ಬಂದಿದ್ದೇವೆ ಗೊತ್ತಾ ನಾವು ಆಚಾರ್ಯರೇ? ಅಕ್ಷೋಹಿಣಿಗಟ್ಟಲೆ ಇದ್ದೇವೆ ನಾವು. ಅದರಲ್ಲಿ ವನಿಷ್ಠರಿದ್ದಾರೆ. ಚತುರಂಗ ಬಲ ಅಂತ ಹೇಳಿದ್ರೆ ಗೊತ್ತಲ್ಲ, ಆನೆ, ಕುದುರೆ, ರಥ ಪ್ಲಸ್ ಕಾಲಾಳುಗಳು. ಅಕ್ಷೋಹಿಣಿಗಟ್ಟಲೆ ಸೈನಿಕರು ಬಂದಿದ್ದೇವೆ. ನಿಮ್ಮ ಮಾತು ತುಂಬ ಸಂತೋಷ ಆಯಿತು, ಅದನ್ನೆಲ್ಲ ನಡೆಸಕ್ಕೆ ಹೋಗ್ಬೇಡ್ರಿ, ಆಗಲಿಲ್ಲ ಹೋಗಲಿಲ್ಲ, ನಿಮ್ಮ ಮಾತಿಗೆ ಸಂತೋಷ ಆಗಿದೆ, ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಕೆಲವು ಇರ್ತಾರೆ ಹಾಗೆ ಹೋಗ್ಬೇಡ್ರಿ ಅಂತೇಳಿ ಮನುಷ್ಯ ಉಪಚಾರಕ್ಕೆ ಕರೀತಾರೆ, ಸರಿ ಅಂದ್ಬಿಡ್ತಾರೆ ಅಷ್ಟೇ. ಅದು ಹಂಗಂಬೋದಿಲ್ಲ ಜಮದಗ್ನಿಗಳು, ಆ ಕರೆದಿಲ್ಲ ನಾನು, ಉಪಚಾರಕ್ಕೆ ಕರೆದು ನಿಜವಾಗ್ಲೂ ಕರೆದಿದ್ದೇನೆ, ಅದು ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ಹೇಳಿದ್ರು. ಅಂತ ಹೇಳಿದ್ರು ಸ್ವಾಮಿ ಏನು ಊಟ ಮಾಡ್ತೀರಿ, ಇಷ್ಟು ಜನಕ್ಕೆ ಇರೋದು ನೀವು ಪಾಪ ಋಷಿಗಳು ಆಶ್ರಮ ನಿಮ್ಮದು, ನಾವಿರೋದು ಇಂಥವ್ರು, ಎಷ್ಟು ಜನಕ್ಕೆ ಊಟಕ್ಕೆ ಹಾಕ್ತೀರಿ ನೀ, ಅದೆಲ್ಲ ಅದಕ್ಕೆ ಊಟಕ್ಕೆ ಕೇಳಿ ಹಾಕ್ತೀರಿ ಅಂತ ಹೇಳಿದ್ರು. ರಾಜ ನೋಡೇ ಬಿಡ್ತೀರಿ ಅಂತ ಇದ್ದ. ಏನು ಊಟಕ್ಕೆ ಹಾಕ್ತಾರ, ಏನೋ ಪಾಪ ಇಷ್ಟು ಕಷ್ಟಪಟ್ಟೆ ಅಂತ ಹೇಳಿದ್ರೆ ಅರ್ಜೆಂಟಿಗೆ ಗಂಜಿ ಗಿಂಜಿ ಹಾಕ್ತಾರಲ್ಲ ಆ ಟೈಪ್ ಅಂತ ತಿಳ್ಕೊಂಡ್ರೆ ಊಟಕ್ಕೆ ಕೂತಿದ್ದಾರೆ, ಬರ್ತಾ ಇದೆ ಬರ್ತಾ ಇದೆ, ಆಶ್ಚರ್ಯ ಆಗುತ್ತೆ ಅಷ್ಟು ವಿರಾಚನೆ. ಇಡೀ ಸೈನ್ಯಕ್ಕೆ ಆ ಬಾಳೆ ಕುದುರೆಗಳಿಗೂ ಪುಷ್ಕರವಾದಂಥ ಊಟ. ತಾನು ಮಾಡಲಿಕ್ಕಾಗಲಿಕ್ಕೆ ಅಸಾಧ್ಯ, ಚಕ್ರವರ್ತಿ ಮಾಡಿಸೋಕ್ಕಾಗಲಿಲ್ಲ ಅಂತ ಊಟ ಮಾಡಿಸ್ಬಿಡ್ತಾನೆ. ಬಹಳ ಆಶ್ಚರ್ಯ ಆಗಿಬಿಡುತ್ತೆ. ಹೇಳ್ತಾನೆ, ಏನಿದು ಆಶ್ಚರ್ಯ, ನನಗೆ ಸಾಧ್ಯ ಇಲ್ಲ, ಹೇಗೆ ಮಾಡಿದಿರಿ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ನನ್ನ ಹತ್ರ ಕಾಮಧೇನು ಇದೆ ಅಂತ ಹೇಳ್ತಾನೆ. ನನ್ನ ಹತ್ರ ಕಾಮಧೇನು ಇದೆ, ಕೇಳಿದಷ್ಟು ಬೇಕಾದಷ್ಟು ಬರುತ್ತೆ, ನೀವೆಲ್ಲ ಯಾವ ಲೆಕ್ಕ ಎಷ್ಟು ಜನ ಬೇಕಾದ್ರೆ ಹಾಕ್ತೇನೆ ಅಂತ ಹೇಳ್ತಾನೆ. ಇದಕ್ಕೆ ಸಂತೋಷ ಪಡಬೇಕೋ ಇಲ್ವೋ, ಸಂತೋಷ ಪಡೋದಿಲ್ಲ, ಒಂಥರ ಆತನಿಗೆ ಆಸೆ ಹುಟ್ಟಿಬಿಡುತ್ತೆ. ಇದು ನಮ್ಮಲ್ಲಿರಬೇಕು, ಉಚ್ಚರುವಾಯ್ ನಮ್ಮಲ್ಲಿರಬೇಕು. ಬಾಯಿ ಬಿಟ್ಟು ಕೇಳೇ ಬಿಡ್ತಾರೆ, ನೀವು ಮುಳಿಗಳು ತೊಗೊಂಡು ಏನು ಮಾಡ್ತೀರಿ ಇದನ್ನು ಎಂದು ಒಬ್ಬರಿಗೂ ಉಪಯೋಗ ಬರುತ್ತೆ ಅಷ್ಟೇ ನಿಮಗೆ. ಆದರೆ ನಿತ್ಯ ನಂಬಿಬೇಕಾಗುತ್ತೆ, ರಾಜ್ಯ ರಾಜ್ಯಕ್ಕೆ ಊಟ ಹಾಕಬೇಕು, ನಾನು ನನಗೆ ಕೊಟ್ಟುಬಿಡಿ ಅಂತ ಕೇಳಿ. ಇದು ಹೇಗೆ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ರ, ವಂಶ ಹಾಳಾಗೋದೇ ಅದರಿಂದ. ಅಂತ ಮತ್ತಲ್ಲಿ ಏನು ಮಾಡಬೇಕಾ, ಯಾರ್ಯಾರು ಒಳ್ಳೆಯದಾದ್ರೆ ಸಂತೋಷ ಬಿಡಬೇಕು, ಪಾಪ ಸಾಧನೆ ಮಾಡಿದ್ದಾರೆ ಬಂದಿ ಅಂತ ಹೇಳ್ಕೊಂಡು ನಾ ಆಸೆ ಪಡೋದಾಗೆಲ್ಲ ಅಧಾರ್ಮಿಕವಾದ ರೀತಿಯ ಅದನ್ನೇ ಭಗವಂತ ಮಹಾಫಲೇಶ್ವರ ಆಗ ಅವ್ರು ಹೇಳ್ತಾರೆ ಸಾಧ್ಯ ಇಲ್ಲ, ನಾನು ಕೊಡ್ಲಿಕ್ಕಾಗೋದಿಲ್ಲ. ಕಾರಣ ಅಂದರೆ ನನ್ನದಲ್ಲ ಇದು, ವೈಯಕ್ತಿಕವೇ ನನ್ನದಲ್ಲ, ನನಗೆ ಕೊಟ್ಟಿರೋದಷ್ಟೇ. ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಕೊಟ್ಟಿರೋ, ಆಫೀಸ್ ಚಿಬ್ರು ಚೆನ್ನಾಗಿದೆ ಕೊಟ್ಬಿಡಿ, ಏನು ಮಾಡಬೇಕು ಈಗ. ಅವನ ಓನರ್ಶಿಪ್ ಇಲ್ಲ, ಅವ್ರಿಗೆ ಉಪಯೋಗ ಕೊಟ್ಟಿರ್ತಾರೆ ಹೊರತು ಓನರ್ಶಿಪ್ ಅಲ್ಲ ಅವರು. ನನಗೆ ಪುಣ್ಯ ಕಾರ್ಯ ಮಾಡಲು ಕೊಟ್ಟಿದ್ದಾರೆ ಅಂತ ಹೊರತು ನನ್ನ ಸ್ವಾಮಿತ್ವ ಕೊಡೋ ಹಕ್ಕ ನನಗಿಲ್ಲ ಅಂತ ಹೇಳ್ತಾರೆ. ಆಫೀಸ್ ಚಿಬ್ರು ಎಷ್ಟು ರೇಟ್ ಬಂದರೂ ಕೊಡಬಾರ್ದು, ಮತ್ತೆ ಒಳ್ಳೆ ರೇಟ್ ಬಂದು ಕೊಟ್ಟೆ ಅಂತ ಹೇಳಬಾರ್ದು. ಮತ್ತೆ ಒಳ್ಳೆ ರೇಟು ಕೆಟ್ಟ ರೇಟು ಎಷ್ಟು ಕೊಟ್ಟರು ಕೂಡ ಕೋಟಿ ಕೋಟಿ ಕೊಟ್ಟು 10 ರೂಪಾಯಿ ಪದಾರ್ಥ ಕೊಡೋಕೆ ಬರೋದಿಲ್ಲ, ಪರ್ಮಿಷನ್ ಇಲ್ಲದೇನೆ. ನಾನು ಹೇಗೆ ಕೊಡಲಿ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಇರಬಾರದೆ ಬಿಡೋದು, ಹಾಗಿದ್ರೆ ಕೊಡೋದಿಲ್ಲ ನೀವೀಗ, ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಬಲ ಪ್ರಯೋಗ ಮಾಡಿಬಿಡ್ತಾರೆ, ಹೇಳ್ಕೊಂಡು ಹೊರಟೇ ಬಿಡ್ತಾರೆ. ಇವು ದೊಡ್ಡ ಸೈನ್ಯ ಬೇರೆ, ಇದು ಬೇರೆ. ಹೇಳ್ಕೊಂಡು ಹೋದ ತಕ್ಷಣ ಜಮದಗ್ನಿಗಳು, ಆಗ ಪರಶುರಾಮ ದೇವರು ಗೊತ್ತಲ್ಲ, ಅವ್ರತ್ತಿದ್ದ ಸಾಮಾನ್ಯ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಗನಿದ್ದರೆ ಹಾರಾಡಿಬಿಡ್ತಾರೆ. ಇನ್ನು ಭಗವಂತ ಮಗ ಕೇಳಬೇಕೇನು ಮತ್ತ ಹೇಗಾಯಿತು ಅಂತ ಹೇಳಿದರು. ಪರಮಾತ್ಮ ತಕ್ಷಣವೇ ಹೋಗಿಬಿಟ್ಟು ವಿಶೇಷ ರೀತಿ ಎಳ್ಕೊಂಡು ಹೋಗಿದ್ದು ಸಿಟ್ಟಿಗೋಸ್ಕರ. ಒಂದು ಧೇನುವನ್ನು ಅಪಹರಣ ಮಾಡಿದ್ರೆ ದೊಡ್ಡ ದೋಷ ಅದು, ಅದರ ಪರಿಹಾರಕ್ಕೋಸ್ಕರ ಯುದ್ಧಕ್ಕೆ ಅಂತ ಭಗವಂತ ಹೋಗ್ತಾನೆ. ಅದನ್ನೇ ಆಚಾರ್ಯ ಅಂಗಾರವರ್ಣ ಅಭಿದೋಂಡ ಬಹಿಪ್ರಭಾವಿಹಿ ವ್ಯಾಪ್ತಂ ಧನುರ್ಧರ ಮೇಕ ಪರಶ್ವದ ಧನುರ್ಧರ ಮೇಕ ವೀರಂ. ಪರಶ್ವದ ಅಂದರೆ ಕೊಡಲಿ, ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಧನುಸ್ಸು. ಇದು ರೂಪದ ಚಿಂತನೆ ಅದು. ರಾಮರೂಪಕ್ಕಾದರೆ ಒಂದು ಕಡೆ ಬರೀ ಇದು ಜ್ಞಾನಂ ಶರಂಚ ದಧತಂ, ಜ್ಞಾನ ಮುದ್ರೆ, ಒಂದು ಕೈ ಬಾಣ, ಧನುಸ್ಸು. ಈ ರೀತಿ ರಾಮರೂಪ ಚಿಂತನೆ ಮಾಡಬೇಕು. ಪರಶುರಾಮ ರೂಪಕ್ಕೆ ಧನುಸ್ಸಿನ ಜೊತೆಗೆ ಕೊಡಲಿ ಚಿಂತನೆ ಮಾಡಬೇಕು, ಪರಶುವನ ಚಿಂತನೆ ಮಾಡಬೇಕು. ಪರಶುರಾಮ ಮಂತ್ರಕ್ಕೆ ಆಚಾರ್ಯ ಹೇಳ್ತಕ್ಕ ಧ್ಯಾನ ಶ್ಲೋಕದಲ್ಲಿ ಬರೋದನ್ನೇ ನಾವು ಪ್ರತಿನಿತ್ಯ ಹೇಳೋದು. ವೈಶ್ವರ್ಯವಾದಿಗಳು ಹೇಳ್ತಕ್ಕಂಥ ಚಿಂತನೆಯ ರೂಪ ಅದು. ಅಂಗಾರವರ್ಣಂ ಬೆಂಕಿಯಂಥ ಮೈಬಣ್ಣ, ಪರಶುರಾಮ ರೂಪಕ್ಕೆ ಬೆಂಕಿಯ ಮೈಬಣ್ಣ. ಕೃಷ್ಣರೂಪ ರಾಮರೂಪ ನೀಲವರ್ಣ, ಇದು ನೀಲವರ್ಣ ಅಲ್ಲ, ಬೆಂಕಿಯಂಥ ಬಣ್ಣ ಅದು, ಹಡಿತಕ್ಕಂಥ ರೂಪ. ಅಭಿದೋಂಡ ಬಹಿಪ್ರಭಾವಿ ವ್ಯಾಪ್ತಂ ಪರಶ್ವಥ ಧನುರ್ಧರಂ ಏಕವೀರಂ. ಇದು ಆ ರೂಪದ ವೈಭವ. ಪರಮಾತ್ಮ ಹೊಡ್ತಾ ಒಬ್ಬರೇ ಸೈನ್ಯಗಿನ್ನ ಏನೇನೂ ಇಲ್ಲ. ರಾಮರೂಪ ಸಾಕ್ಷಾತ್ ಭಗವಂತ ರೂಪ ಅಂತ ಹೇಳೋದಕ್ಕೆ ಸಾಕ್ಷಿ. ಕಾರ್ತಿವೀರ್ಯ ಯುದ್ಧಕ್ಕೆ ಹೋಗ್ತಾರೆ, ಅವ್ರು ನೋಡ್ತಾನೆ. ಮಹಿಷ್ಮತಿ ಪಟ್ಟಣ ರಾಜಧಾನಿ, ಅವತ್ತು ನರ್ಮದಾ ನದಿಯ ತೀರ, ಯುದ್ಧಕ್ಕೆ ಬರ್ತಾರೆ. ಅಷ್ಟು ಸೈನ್ಯ ಒಬ್ಬರೇ ಅಂತ ಅಕ್ಷೋಡಿಗಟ್ಟ ಸೈನ್ಯ ತಗೊಂಡು ಯುದ್ಧಕ್ಕೆ ಬರ್ತಾರೆ. ಇವರೊಬ್ಬರೇ ಯುದ್ಧ ಮಾಡ್ತಾರೆ, ಬಾಣದಿಂದ ಕೊಡಲಿಯಿಂದ ಯುದ್ಧ ಮಾಡಿದ್ದು ಮಾಡಿದ್ದೇನೆ, ಅದೇನು ಸಾಮಾನ್ಯನಲ್ಲ. ಅವನೊಬ್ಬನೇ ಮಿನಿಮಮ್ 1 ಸರ್ತಿಗೆ 500 ಬಾಣ ಹೊಡಿತಿದ್ದ. ಅವನು 1000 ಕೈ ಇದ್ವಲ್ಲ, 500 ಧನುಸು 500 ಬಾಣ, ಸಿಕ್ಸರ್ಗಿಸ್ ಎಲ್ಲ ಲೆಕ್ಕ ಇಲ್ಲ ಅದರಿಗೆ. ಒಳಗೆ ಒಂದು ಆಟಿಗೆ ಆಟ ಮುಗಿತು ಅಂತಲೇ ಅರ್ಥ, 1 ಸರ್ತಿ ಆಡಿದರೆ 500 ಬಾಣ ಹೋಗೋದು. ಅಂಥ ಮಹಾವೀರ ನೋಡಿ, ಅವನು ಅಲ್ಲಿವರೆಗೂ ಸರಿಗಿದ್ದ ಅವನಿಗೆ. ಅದರಿಂದ ಶುರುವಾಯಿತು ಅಸುರಾವೇಶ, ಎಂಟ್ರ್ ಆಯ್ತಾರೆ. ಯಾವಾಗ ಬೇಕು ಅಂತ ಶುರುವಾಯ್ತಲ್ಲ ಅಸುರಾವೇಶ ಬಂತು. ಕಾಮ ಯಾರು, ಕಾಲನೇಮಿ ರಾಕ್ಷಸ, ಕಾಣ ಕಾಮಾಭಿಮಾನಿ ಕಾಲನೇಮಿ ಜ್ಞೇಯ. ಆಚಾರ್ಯರು ಹೇಳಿದ್ದನ್ನು ರಾಯರು ತಮ್ಮ ಉತ್ತವೃತ್ತಿಯಲ್ಲಿ ಬರೀತಾರೆ. ಕಾಮಾಭಿಮಾನಿ ಕಾಲನೇಮಿ, ಕಾಮಕ್ಕೆ ಎಷ್ಟು ಮುಖ, ಕಾಮಕ್ಕೆ 100 ಮುಖಗಳು. ಏನು ಕೇಳಿದ್ರು ಬೇಕು 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 ಅಂತಿರೋದೇನೆ. ಆ ಕಾಲನೇಮಿಗೆ ಎಷ್ಟು ಮುಖ, 1000 ಮುಖ ಅವನಿಗೆ. ಕರೆಕ್ಟಾಗಿ ಮ್ಯಾಚ್ ಆಗ 1000 ಮುಖ ಅಂದ್ರೆ ಒಂದೇ, ಕಾಮಕ್ಕೆ 8000 ಅಂದ್ರೆ 1000 ಅಲ್ಲ, ಮೆನಿ ಅಂತ ಅರ್ಥ. ಅದು ಮುಖಕ್ಕೆ ಕೊನೆಯೇ ಇಲ್ಲ. ಆದ್ದರಿಂದ ಆ ಕಾರ್ತವೀರ್ಯಾರ್ಜುನ ಒಳಗೆ ಇವನು ಕಾಮ ಪ್ರವೇಶ ಮಾಡಿದ, ಆ ಕೈ ಹೆಸರಿಗೆ ಕೈ ಒಳಗೆ ಕಾಲನೇಮೇನೆ ಪ್ರವೇಶ ಮಾಡಿದ. ಆಗ ಅವನ ಬುದ್ಧಿ ಕೆಟ್ಟೋಯ್ತು. 8 ದಿವಸದ ಸಾಧನೆ ಎಲ್ಲ ಒಂದು, ದಾರಿ ತಪ್ಪಿದ ಭಾಗ ಒಂದು. ಯುದ್ಧ ನಡೀತಾ ಯುದ್ಧದೊಳಗೆ, ಆ ಯುದ್ಧದಲ್ಲಿ ಭಗವಂತ ಅವನನ್ನು ಅವನ ಸೈನ್ಯವನ್ನೆಲ್ಲ ಕೊಲ್ತಾರೆ, ಅಷ್ಟು ಸೈನ್ಯನ ಕೊಂದಾಕ್ತಾರೆ, ಅವನ 1000 ಕೈಗಳನ್ನು ಕತ್ತರಿಸಿ ಹಾಕ್ತಾರೆ, ಕೊನೆಗೆ ತಲೆನೂ ಕತ್ತರಿಸಿಬಿಟ್ಟು ಅವನನ್ನು ಸಂಹಾರ ಮಾಡ್ತಾರೆ. ಕಾಮಧೇನುವನ್ನು ವಾಪಸ್ ಹೋಗಿಬಿಡ್ತಾರೆ. ಒಂದು ಧೇನುವಿನ ಮಹತ್ವ ಕೂಡ ಆಯ್ತು ಇದರಿಂದ. ಒಂದು ಧೇನುಗೋಸ್ಕರ ಭಗವಂತ ತಾನು ಖಡ್ಗ ಹಿಡಿತಾನೆ, ತಾನು ಶಸ್ತ್ರ ಹಿಡಿತಾನೆ ಅಂತ ಗೊತ್ತಾದರೆ ಆಗ ಗೋಬ್ರಾಹ್ಮಣ ಹಿತಾಯ ಚ ಸತ್ ನಮಗೆ ಗೊತ್ತಾಯ್ತು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅದೇ ರೀತಿ ಅರ್ಜುನನಿಗೆ ಮಧ್ಯರಾತ್ರಿ ಬ್ರಾಹ್ಮಣ ಕೇಳ್ಕೊಂಡ, ಗೋ ಅಪಹರಣ ಆಗಿದೆ ಅಂತೇಳಿ ಅರ್ಜುನ ತಕ್ಷಣ ಹೊರಟ. ಅಂದರೆ ಗೋವುಗಳಿಗೆ ಅನ್ಯಾಯವಾಗಿದೆ, ಬ್ರಾಹ್ಮಣಿಗೆ ಅನ್ಯಾಯವಾಗಿದೆ, ಇಮ್ಮಿಡಿಯೇಟ್ ಅಟೆಂಡ್ ಮಾಡಬೇಕು ಅಂತ ಅರ್ಥ. ಕೆಲವಕ್ಕೆ ಸ್ಲೋಲಿ ರೆಸ್ಪಾಂಡ್ ಮಾಡ್ತಾರೆ, ಕೆಲವಕ್ಕೆ ತಕ್ಷಣ ಮಾಡಬೇಕು. ಗೋಬ್ರಾಹ್ಮಣರಿಗೆ ಅನ್ಯಾಯವಾದರೆ ತಕ್ಷಣ ಶಿಕ್ಷೆ ಕೊಡಬೇಕು. ಸ್ವತಃ ಪರಮಾತ್ಮ ತಾನು ಬಂದು ಕಾರ್ತವ್ಯಾರ್ಜುನನ್ನು ಕೊಂದು ಧೇನುವನ್ನು ಒಯ್ದು ತಂದೆಗೆ ಮತ್ತೆ ಕೊಟ್ಟು ಬಿಡ್ತಾರೆ. ಅಲ್ಲಿಗೆ ದೊಡ್ಡ ಸಮಸ್ಯೆ ಪರಿಹಾರ ಆಯಿತು. ಆ ಸಮಯಕ್ಕೆ ಜಮದಗ್ನಿಗಳು ಹೇಳಿದರಂತೆ, ಪರಶುರಾಮ ಇದು ಸರಿ ಹೋಗಲಿಲ್ಲ ಅಂತ ಹೇಳಿದರಂತೆ. ಸರಿ ಹೋಗಲಿಲ್ಲ, ಅವನು ಮೂರ್ಧಾಭಿಷಿಕ್ತನಾದ ರಾಜ, ರಾಜನ್ನ ಕೊಲ್ಲಬಾರದು, ಮಹಾಪಾಪ ಅದು ಅಂತ ಹೇಳಿದರಂತೆ. ಇದು ಸುಮ್ಮನೆ ಹೊರಗಿನ ಕಥೆ ಇದು, ಒಂದು ಮಹಾಪಾಪ ಕೊಲ್ಲಬಾರ್ದು ಹಾಗೆಲ್ಲ ಕೂಡ, ಅದರಿಂದ ಪಾಪ ಬಂದಿದೆ, ಪ್ರಾಯಶ್ಚಿತ್ತ ಮಾಡ್ಕೊ ಅಂತ ಹೇಳಿದರು. ಪ್ರಾಯಶ್ಚಿತ್ತ ಮಾಡ್ಕೊ, ಆಗ ಏನು ಪ್ರಾಯಶ್ಚಿತ್ತ ಕೇಳ್ತಾರೆ ಭಗವಂತ, ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅದಕ್ಕೆ. ಅದಕ್ಕೆ ಹೇಳ್ತಾರೆ, ದುರ್ಯೋಧನನ ಕೊಂದರೆ ಪಾಪ ಇಲ್ಲ, ಕಾರ್ತವೀರ್ಯನ ಕೊಂದರೆ ಪಾಪ ಇದೆ. ಯಾಕೆ? ದೇವರಿ ಪಾಪ ಎಲ್ಲ ಬಿಟ್ಟುಬಿಡಿ, ಆಚಾರ ಬರೀತಾರೆ ಪುಣ್ಯ ಪಾಪಾದಿ ನಿರ್ಮಾತು, ಪುಣ್ಯ ಪಾಪ ಮಾಡನೇ ಭಗವಂತ, ಅವನಿಗೇನು ಪಾಪ ಬರುತ್ತೆ ಮತ್ತೆ, ಅದು ಪ್ರಶ್ನೆ ಇಲ್ಲ. ಆದರೆ ದುರ್ಯೋಧನ ದುಷ್ಟ, ಅವರು ಅವನಲ್ಲಿ ಒಳ್ಳೆ ಥರದ ಅಂಶ ಜೀರೋ, ಏನೇನೂ ಇಲ್ಲ. ಕಾರ್ತವ್ಯಾರ್ಜನ ಹಾಗಲ್ಲ, ಒಳ್ಳೆಯವನು, ಒಳಗಿದ್ದ ಅಸರಾವೇಶ, ಒಳ್ಳೆಯವ್ರಿಗೆ ಅಸರಾವೇಶ. ದುರ್ಯೋಧನ ದುಷ್ಟ, ಆವೇಶದ ಪ್ರಶ್ನೆ ಅಲ್ಲ, ಅದು ಇರೋದೇ ಹಾಗೆ ಅವನು. ಆದ್ದರಿಂದ ಅವನು ಕೊಂದರೆ ಪಾಪದ ಹೆಸರೇ ಇಲ್ಲ. ಭೀಮಸೇನದೇವರು ಬರೀ ಅವನು ಕೊಲ್ಲೋದಿಲ್ಲ, ತಲೆ ತುಳಿತಾರೆ ಕಾದಿನಿಂದ. ಋಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶಃ, ಪಾಪದ ಪ್ರಶ್ನೆ ಇಲ್ಲ ಅದು. ಆದರೆ ಇಲ್ಲಿ ಲೋಕಕ್ಕೆ ತೋರಿಸ್ಬೇಕಾಗಿದೆ, ಸಜ್ಜನ ವೈಷ್ಣವ ಇವನು, ಆ ದೃಷ್ಟಿಯಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಲೋಕಕ್ಕೆ ಶಿಕ್ಷಣ, ದೇವರಿಗಲ್ಲ ಅದು. ಆಮೇಲೆ ಏನು ಬರಬೇಕು ಅಂತ ಕೇಳಿದ್ರಂತೆ. ಜಾಮದಗ್ನೋ ವರ ಒಬ್ಬರೇ ಅನಂತ ಶಕ್ತಿರಪಿ ಸ್ವಯಂ, ಎಲ್ಲರಿಗೂ ವರ ಕೊಡೋತಾನೆ, ವರದೇಶ ವರಪ್ರದ. ಅಂದರೆ ತಂದೆ ದೊಡ್ಡವರಿಂದ ವರ ತಗೊಂಡ್ರೆ ತಪ್ಪೇನೂ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ, ಕೇಳಿ ತಗೋಬಾರ್ದು, ಅವರಾಗಿ ಕೊಟ್ಟರೆ ತಗೋಬೋದು, ಕೇಳಿ ತಗೊಳ್ಳೋದು ಪಾಪನೇ, ಅದು ಪುಣ್ಯ ಹಾನಿ ಆಗ್ತದೆ. ಆದರೆ ಹಾಗೆ ಸರಿ, ಕಾರ್ತವ್ಯನ ದಾರಿ ತಪ್ಪಲಿಕ್ಕೆ ಏನು ಕಾರಣ? ಅಸರಾವೇಶ. ಅಸರಾವೇಶಕ್ಕೆ ಅದಕ್ಕೆ ಬಂತು, ಅದಕ್ಕೆ ಅಧಿಕ ಪುಣ್ಯ ಕಾರಣ ಅಂತ ಹೇಳಿದ್ದಾರೆ. ಅದು ಏಧಮಾನ ದ್ವಿಡಿತ್ತೇವ ಹರೇರ್ ನಾಮ ಹಿ ವೈದಿಕಂ. ಅವನು ಅಷ್ಟು ದಿವಸ ಚೆನ್ನಾಗಿ ರಾಜ್ಯಭಾರ ಮಾಡಿದ್ದ, ಯೋಗ್ಯತೆಗೆ ಮೀರಿದ ಪುಣ್ಯ ಸೇರಿತ್ತು, ಆ ಪುಣ್ಯದಿಂದ ಅಸರಾವೇಶಕ್ಕೆ ಎಂಟ್ರಿ ಸಿಕ್ತು, ಅದರಿಂದ ದಾರಿ ತಪ್ಪಿದ, ಪರಮಾತ್ಮ ಸಂಹಾರ ಮಾಡಿದ. ಅದು ಯಾರಾತ? ತನ್ನ ದತ್ತಾತ್ರೇಯ ರೂಪದ ಶಿಷ್ಯ, ತನ್ನದೇ ಶಿಷ್ಯ ಸಾತ್ವಿಕ. ಆದರೆ ಆ ತಂದೆ ಇನ್ನೊಂದು ರೂಪದಿಂದ ಪರಮಾತ್ಮ ಕೊಂದು ಬಿಡ್ತಾನೆ, ಅದಕ್ಕೆ ಸಮ ಅಂತ ದೇವರಿಗೆ ಹೆಸರು. ತಪ್ಪು ಯಾರೇ ಮಾಡಿದರೂ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ತುಂಬ ಜನ ಅಪಾರ್ಥ ಮಾಡ್ಕೊಂಡಿರ್ತಾರೆ, ಒಳ್ಳೆಯವರು ತಪ್ಪಾಡೇ ಪರಮಾತ್ಮ ಕ್ಷಮಿಸಿಬಿಡ್ತಾನೆ, ಕೇರ್ ಮಾಡೋದಿಲ್ಲ ಅಂತ, ಹಾಗೆಲ್ಲ ಇಲ್ಲ. ಪರಮ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ಅವರು ದುಷ್ಟರಿಗೂ ಕೊಡ್ತಾನೆ, ದುಷ್ಟರ ಆವೇಶ ಇದ್ದವರಿಗೂ ಕೊಡ್ತಾನೆ. ನಾರಾಯಣ ದ್ವಿಟ್ ತದನಬಂದಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಅದಕ್ಕೆ ದೇವರಿಗೆ ಸಮ ಅಂತ ಹೆಸರಿದೆ. ವೈಷಮ್ಯ ನಿರ್ಗುಣ್ಯೇನ ಸಾಪೇಕ್ಷತ್ವ ತಥಾಚ ದರ್ಶಯತಿ ಓಂ ಬ್ರಹ್ಮಸೂತ್ರ. ಆದರೆ ತಪ್ಪಿತಕ್ಕ ಶಿಕ್ಷೆ ಕೊಡ್ತಾರೆ, ಹೆಚ್ಚು ಕೊಡೋದಿಲ್ಲ, ಕಡಿಮೆ ಕೊಡೋದಿಲ್ಲ. ಅವರು ಸ್ವರೂಪದಲ್ಲಿ ತಪ್ಪು ಮಾಡೋದ್ರಿಂದ ಪಾರ್ಯವರ್ರದು ಯಾವಾಗಲೂ ಶಿಕ್ಷೆ, ಇವರಿಗೆ ಆ ನಿಮಿತ್ತ ಮಾತ್ರ ಶಿಕ್ಷೆ. ಕಾರ್ತವೀಜ ಅದನ್ನು ಕೊಂದು ಹಾಕ್ತಾನೆ, ಆದ್ದರಿಂದ ದೇವರು ನಿಷ್ಪಕ್ಷಪಾತಿ. ಆದ್ದರಿಂದ ನಾವು ಸಲಿಗೆ ತಗೊಂಡು ಏನೋ ಮಾಡಲಿಕ್ಕೆ ಹೋದರೆ ಸಾಧ್ಯ ಇಲ್ಲ. ತುಂಬ ಜನ ಆ ರೀತಿ ತಿಳ್ಕೊಳ್ತಾವೆ, ಭಕ್ತರಾಗಿರೋದೆ ಮೊದಲೇ ಸುಳ್ಳು ಅಸಂಶಣ್ಣ, ಅದು ನಾನು ಭಕ್ತ ಅಂತ ತಿಳ್ಕೊಂಡಿದ್ದೇ ಕಲ್ಪನೆ. ತಾನು ಏನು ಮಾಡಬಾರದು ಮಾಡೋದು ಅಂಬೋದು ಮಾತ್ರ ಕರೆಕ್ಟ್, ಅವಳು ಮಾಡಬಾರದು ಮಾಡಿ ಹಾಳಾಗಿಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಒಂದು ಘಟ್ಟ ಮುಗೀತು, ಆದರೆ ಕಥೆ ಮುಗಿಯೋದಿಲ್ಲ ಅಲ್ಲಿಗೆ. ಅಲ್ಲಿ ನೋಡೋದಕ್ಕೆ ಪರಶುರಾಮದೇವರ ಬಗ್ಗೆ ಇನ್ನೊಂದು ದೊಡ್ಡ ಆರೋಪ ಬರತಕ್ಕಂಥ ಪ್ರಸಂಗ ಬರುತ್ತೆ. ಒಮ್ಮೆ ಜಮದಗ್ನಿಗಳ ಪತ್ನಿ ರೇಣುಕಾದೇವಿ ನೀರು ತರಲಿಕ್ಕೆ ಅಂತ ಹೋಗಿರ್ತಾರೆ, ಗಂಗಾ ನದಿ ಹತ್ತಿರದಲ್ಲಿ ನೀರು ತರಲಿಕ್ಕೆ ಹೋಗಿರ್ತಾರೆ. ಪ್ರತಿ ದಿವಸ ನೀರು ತರೋದು ಪೂಜೆ ಎಲ್ಲ ನಡೆದೇ ಇತ್ತು, ಅವತ್ತು ಮಾತ್ರ ಸ್ವಲ್ಪ ಲೇಟ್ ಆಯ್ತು, ಅಷ್ಟೆ ಸ್ವಲ್ಪ ಲೇಟ್ ಆಯಿತು. ತಕ್ಷಣ ಅವರು ನೋಡಿದರು, ಯಾತಕ್ಕೆ ಲೇಟು ಅಂತ ಕೇಳಿದರು, ನೋಡಿದರು, ಅವ್ರಿಗೆ ವಿಷಯ ಗೊತ್ತಾಗೋಯ್ತು. ಆಕೆ ಗಂಗಾ ನದಿ ನೀರು ತರಲಿಕ್ಕೆ ಹೋದಾಗ ಏನಾಗಿತ್ತು ಗೊತ್ತಾ? ಒಬ್ಬ ಗಂಧರ್ವ ತನ್ನ ಪತ್ನಿಯರ ಸಮೇತ ಜಲಕ್ರೀಡೆ ಮಾಡ್ತಾ ವಿಹಾರ ಮಾಡ್ತಾ ಇದ್ದ, ಅದನ್ನು ನೋಡಿದ್ರು. ಒಂದು ಕ್ಷಣ ಮನಸ್ಸು ವಿಚಲಿತ ಆಯ್ತು, ಒಂದು ಕ್ಷಣ ಮನಸ್ಸು ವಿಚಲಿತ ಆಯ್ತು. ಅದಕ್ಕೆ ತಡ ಆಯಿತು ತರೋದು, ಒಂದು ಸ್ಟಾಪ್ ಅಂದರೆ ಲೇಟ್ ಆಗುತ್ತಾ ಇರೋ ಕಾಫಿಗಳು ಒಂದು ಸ್ವಲ್ಪ ನಿಲ್ಲಿಸಿದೆ ಅಂದರೆ ಮುಗೀತು ಕಥೆ. ಅದು ಒಂದು ಸ್ವಲ್ಪ ಒಂದು ನಿಮಿಷ ಒಂದು ನಿಮಿಷ ಲೇಟ್ ಆಗೋದಿಲ್ಲ, ನಿಲ್ಲಿಸೋದು ಸ್ಟಾರ್ಟ್ ಆಗಿ ಎಲ್ಲ ಸೇರಿ ಎಷ್ಟೋ ನಿಮಿಷ ಲೇಟ್ ಆಗಿಬಿಡ್ತದೆ. ಆದ್ದರಿಂದ ಅವ್ರು ಶಿಕ್ಷೆ ಕೊಡೋಕೆ ಹೊರಟಿದ್ದಾರೆ, ನೀನು ತಪ್ಪು ಮಾಡಿದ್ದೆ ಅಂತೇಳಿ. ನೋಡೋದಕ್ಕೆ ಏನನ್ಸುತ್ತೆ? ಲೇಟ್ ಆಗಿ ತಂದಿದ್ದಕ್ಕೆ ತಪ್ಪು ಮಾಡಿದ್ದೆ, ಶಿಕ್ಷೆ ಕೊಡ್ತೀನಿ ಅಂತೇಳಿ. ನೋಡೋದಕ್ಕೆ ನಮ್ಮ ಜನ ಏನು ಆರೋಪ ಮಾಡ್ತಾರೆ, ಸಿಟ್ಟು ಬ್ರಾಹ್ಮಣರಿಗೆ ಸ್ವಲ್ಪ ತಡ ಆದರೂ ಬೆಂಕಿ ಆಗಿಬಿಡ್ತಾರೆ, ಹೈಲಿ ಶಾರ್ಟ್ ಟೆಂಪರ್ಡ್ ಇವರೆಲ್ಲ ಕೂಡ, ಏನು ಕಾಮಕ್ಕೆ ನಿಗ್ರಹ ಮಾಡಿರ್ತಾರೆ ಅನ್ನೋ ಗತಿಯೋ ಅಂತೇಳಿ ತಮಾಷೆ ಮಾಡ್ದೇ ಮಾಡ್ತಾರೆ. ತಪ್ಪದು, ಅವ್ರಿಗೆ ಗೊಟ್ಟು ಗೊತ್ತಿತ್ತು, ಬರೀ ತಡ ಆಗಿದ್ದಕ್ಕೆ ಕಾರಣ ಅಲ್ಲ, ಆಕೆ ಮನಸ್ಸಿಗೆ ಸ್ವಲ್ಪ ದೋಷ ಬಂದಿತ್ತು, ಅದನ್ನು ಕಡಿಬೇಕಾಗಿತ್ತು. ಅವ್ರು ಹೇಳ್ತಾರೆ, ಬುಡದ ಮಕ್ಕಳು ಇರ್ತಾರಲ್ಲ ಕರೀತಾರೆ, ಈಗ ತಲೆ ಕತ್ತರಿಸ್ಬಿಡಿ ಅಂತ ಹೇಳ್ತಾರೆ. ಈಗ ತಲೆ ಕತ್ತರಿಸ್ಬಿಡಿ, ನಮಗೇನಿಸುತ್ತೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕೋಪ, ಆ ಶಿಕ್ಷೆ ಇರೋ ತಲೆ ಕತ್ತರಿಸೋ ಶಿಕ್ಷೆ. ಮತ್ತೆ ಬಹುಶಃ ಯಾರು ಇಷ್ಟು ಗಲಾಟೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇಷ್ಟೇ ಕತೆ ಕೇಳಿದವರು ಬ್ರಾಹ್ಮಣರು ಅಂದರೆ ಭಾರಿ ಐ ಸಿಕ್ಕಾಬಿಟ್ಟು ಕೋಪಿಷ್ಟು ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ರೀತಿ ಕಾಣಿಸುತ್ತೆ. ಆದರೆ ಅವರು ಕರೆದರು, ನಿಮ್ಮ ತಾಯಿ ತಲೆ ಕತ್ತರಿಸಿ ಅಂತ ಹೇಳಿದರು. ಮೊದಲನೇ ಮಗ ಆಗೋದಿಲ್ಲ ಅಂದ, ಎರಡನೇ ಮಗನೂ ಆಗೋದಿಲ್ಲ ಅಂದ, ಅಪ್ಪ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಆಗ ಪರಶುರಾಮದೇವರನ್ನು ಕರೆದರು. ಈಗ ತಾಯಿ ತಲೆ ಕತ್ತರಿಸ್ಬೇಕು, ಇವ್ರ ತಲೆಯೋ ಕತ್ತರಿಸ್ಬೇಕು ಅಂತ ಬಾತ್ ಕೇಳಲಿಲ್ಲವಲ್ಲ, ಇವ್ರ ತಲೆಯೋ ಕತ್ತರಿಸ್ಬೇಕು, ಬಾತ್ ಕೇಳದೇ ಇರ್ತವ್ರ ತಲೆಯೋ ಕತ್ತರಿಸ್ಬೇಕು ಅಂತ ಹೇಳಿದ ತಕ್ಷಣ ಆಯಿತು ಅಂತ ಪರಮಾತ್ಮ ತೊಗೊಂಡೇ ಬಿಡ್ತಾರೆ. ಕೈಗೆ ಕೊಡೆ ಇದ್ದೇ ಇತ್ತು, ಎಲ್ಲ ತಲೆ ಕತ್ತರಿಸಿ ಹಾಕ್ಬಿಡ್ತಾರೆ. ಇಷ್ಟೇ ಕೇಳಿದ್ರೆ ಭಾರಿ ಡೇಂಜರ್. ಮತ್ತೆ ಪುರಾಣ ಕತೆ ಹೀಗೆ ಕೇಳಿ ಕೇಳಿ ಜನ ಬೈಲಿಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಮುಂದಿದ್ದು ಕೇಳೋದಿಲ್ಲ, ಇಷ್ಟೇ ಕೇಳಿಬಿಡ್ತಾರೆ. ಅದಕ್ಕೆ ಬಡಿಸ್ಬೇಕಾದ್ರೆ ಹೇಳ್ತೀನಿ, ಸ್ವೀಟ್ ಇದೆ ಸ್ವೀಟ್ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತಿರ್ಬೇಕು. ಮುಂದೆ ಉತ್ತರ ಇದೆ ಉತ್ತರ ಇದೆ ಅಂತ ಹೇಳ್ತಾ ಇರಬೇಕು. ಉತ್ತರ ಇಲ್ಲಿಗೆ ತಿಳ್ಕೊಂಡು ಭಜಿತಿ ಆಗ್ತದೆ. ಅದು ಅವಸರ ಮೋಹನಕ್ಕೆ ಅವೆಲ್ಲ ಕೂಡ. ಆಗ ತಲೆ ಕತ್ತರಿಸಿದ ತಕ್ಷಣ ಅವರು ಕೇಳ್ತಾರೆ, ಇದೇನಿದು, ಏನು ಬರಬೇಕು ಅಂತ ಕೇಳ್ತಾರೆ. ಏನು ಬರಬೇಕು, ಭಾರಿ ಖುಷಿಯಾಯ್ತು ಅವ್ರು. ಏನು ಬರಬೇಕು ಅಂತ ಕೇಳಿದ ತಕ್ಷಣ ಕೇಳಿದ ಮೊದಲ ವರ ಏನು ಗೊತ್ತಾ, ಇವರೆಲ್ಲ ಬದುಕಬೇಕು ತಕ್ಷಣ, ಇವರೆಲ್ಲ ಬದುಕಬೇಕು. ಈ ನಮ್ಗೆ ಅರ್ಥ ಆಗುತ್ತೆ. ಯಾರ ಮಾತು ನಾವು ಕೇಳಬೇಕು ಅಂದರೆ, ಯಾರಿಗೆ ಸರಿ ಮಾಡೋಕ್ಕೆ ಬರುತ್ತಲ್ಲ ಅವ್ರ ಮಾತು ಕೇಳಬೇಕು, ಎಲ್ಲರ ಮಾತನ್ನು ಕೇಳಬಾರ್ದು. ಜಮದಗ್ನಿಗಳಿಗೆ ಆ ಶಕ್ತಿ ಇತ್ತು ಅಂತಲೇ ಪರಿಸರ ನಡೆಸಿದ್ರು. ಆದ್ದರಿಂದ ಯೋಚನೆ ಇಲ್ಲ, ಯಾವುದೋ ಪದಾರ್ಥ ಮುರಿದು ಹಾಕಿಬಿಡ್ಬೋದು. ಸರಿ ಮಾಡೋ ಶಕ್ತಿ ಇದ್ದರೆ ಸುಮ್ಮನೆ ಮುರಿದು ಹಾಕಿದ್ರೆ ಮಕ್ಕಳು ಕೂಡ ಬಿಡೋದಿಲ್ಲ, ಬೆಲೆ ಶುರು ಮಾಡಿಬಿಡ್ತಾರೆ, ಗಲಾಟೆ ಮಾಡಿಬಿಡ್ತಾರೆ, ಸರಿ ಮಾಡಿಕೊಟ್ರೆ ಖುಷಿಯಾಗಿಬಿಡುತ್ತಾರೆ. ಅದಕ್ಕೆ ಕೊಲ್ಲು ಬದುಕಿಸೋನಿಗೆ ಶಕ್ತಿ ಇದ್ದರೆ ಮಾತ್ರ ಕೊಲ್ಲಬೇಕು ಅಂತ ಕೊಲ್ಲಬಾರದು. ಜಮದಗ್ನಿಗಳು ಹೇಳಿದ್ರು ಎಲ್ಲ ಬದುಕಿಬಿಟ್ರು. ಪರಮ ಇನ್ನೊಂದು ವರ ಕೇಳ್ತಾನೆ, ಇವ್ರು ಯಾರಿಗೂ ಕೂಡ ನಾನು ಕೊಂದಿದ್ದು ನೆನಪಿರಬಾರ್ದು ಅಂತ ಹೇಳ್ತಾರೆ. ದ್ವೇಷ ಕುತ್ಕೊಂಡ್ಬಿಡುತ್ತೆ ತನೆಯೊಳಗೆ, ಕೊಂದಿದ್ರು ಬೈದವರೇ ಮರೆಯೋದಿಲ್ಲ, ಕೊಂದರೆ ಬಿಡ್ತಾರ, ಎಲ್ಲ ಮರ್ತು ಬಿಡಬೇಕು ಅಂತ ಹೇಳಿದ್ರು. ಅದ ಕಾರಣ ದೇವರಿ ದೋಷ ಅಂತಲ್ಲ, ಅವ್ರಿಗೆ ಕೆಟ್ಟದ್ದು ಪಾಪ ಬರಬಾರದು ಅಂತ ಪರಮಾತ್ಮ ಹಾಗೆ ಮಾಡ್ತಾನೆ, ತಥಾಸ್ತು ಅಂತ ಹೇಳಿಬಿಡ್ತಾನೆ. ಇಲ್ಲೂ ಹಾಗೇನೆ ಪರಶುರಾಮದೇವರು ಏನು ತೋರಿಸ್ತಾರೆ, ತಂದೆ ಮಾತು ತಾಯಿ ಮಾತಿನಲ್ಲಿ ಪ್ರಸಂಗ ಬಂದಾಗ ಯಾರಾದರೂ ಸಮರ್ಥ ವ್ಯಕ್ತಿಗಳು ಹೇಳಿದ್ರೆ ಅವ್ರ ಮಾತನ್ನು ನಡೆಸಬೇಕು. ಜಮದಜ್ಞಗಳು ತಂದೆ ಕುಲಕ್ಕೆ ಹೇಳ್ತಿರೋದು ತಮ್ಮ ಹೆಂಡತಿನ ಅಂದರೆ ಕಾರಣ ಇರ್ತದೆ ಅಂತ ಹುಡುದವ್ರು ಯೋಚನೆ ಮಾಡಬೇಕು. ಯಾರ್ದೋ ಕೇಸ್ ಅಲ್ಲ, ಗಂಡ ಹೆಂಡತಿ ಕೇಸ್. ಆದ್ದರಿಂದ ಜಮದಗ್ನಿಗಳ ಮಾತು ಮಾನ್ಯ, ಅದು ನಡೆಸಬೇಕು ಅಂತ ನಡೆಸಿದೆ. ಪೂರ್ತಿ ಗೊತ್ತು ಪರಶುರಾಮದೇವರಿಗೆ ಗೊತ್ತು, ಪರಮಾತ್ಮ ಸಾಕ್ಷಾತ್ ನಾರಾಯಣ. ಅವರಿಗೆ ಕೋಪ ಇದ್ದಿದ್ದು ಬರೀ ತಡ ಆಗಿದ್ದಕ್ಕಲ್ಲ, ಆ ಮನಸ್ಸು ಕೆಟ್ಟಿತ್ತಲ್ಲ ಅದನ್ನು ಸರಿ ಮಾಡಬೇಕಾಗಿತ್ತು. ಮತ್ತು ಕೊಲಿಸ್ಬೇಕು ಯಾಕೆ ಅಂತ ಕೇಳಿದರೆ, ಅಂಥ ಪಾಪಗಳಿಗೆ ಮರಣದಂಡನೆ ಶಿಕ್ಷೆ. ಅಂಥ ಶಿಕ್ಷೆ ಕೊಟ್ಟರೆ ಏನಾಗ್ತದೆ ಗೊತ್ತಾ, ಪಾಪ ಹೋಗಿಬಿಡುತ್ತೆ, ಪರಿಹಾರ ಆಗೋಗ್ಬಿಡುತ್ತೆ. ಪಾಪ ಲೇಟ್ ಆಗಿರುತ್ತೆ, ಪೆನಾಲ್ಟಿ ಹಾಕಿದ್ರೆ ಸರಿ ಹೋಗುತ್ತಲ್ಲ, ಹಾಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಪಾಪ ಬೆಳೀತಾ ಬೆಳೀತಾ ಹೋಗುತ್ತೆ. ಆ ಹೆಂಡತಿ ಮೇಲೆ ದ್ವೇಷದಿಂದ ಮಾಡಲಿಲ್ಲ, ಪ್ರೀತಿಯಿಂದ ಮಾಡಿದರು. ಪ್ರೀತಿಯಿಂದ ಮಾಡಿದರೆ ಹೊರತು ದ್ವೇಷದಿಂದ ಮಾಡಿದ್ದಲ್ಲ ಅದು. ಅವಳು ಶುದ್ಧಳಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅದು ಕೈ ಕೆಸರಾಗಿದ್ದರೆ ತೊಡಸ್ತಾರಲ್ಲ, ಹಾಕಿ ಮುಳ್ಳು ಚುಚ್ಚಿರುತ್ತೆ, ಒಡಗು ಹೋಗಿಬಿಟ್ಟಿರುತ್ತೆ, ಕಾಲು ಚಚ್ಚಿ ಇದು ಮಾಡಿ ತೆಗಿತು, ರಕ್ತ ಬರ್ತಿರುತ್ತೆ, ಕಿತ್ತುತ್ತಾರೆ. ನೋಡೋದಕ್ಕೆ ಹಿಂಸೆ ಅದು, ಹಿಂಸೆ ಅಲ್ಲ. ಒಡಗಿರೋ ಮುಳ್ಳು ಹೊರಗೆ ಬಂದರೆ ಸೇವಿದ್ರೆ ಶಪ್ಟಿಕಾರಿ ಭಜಿತ ಆಗುತ್ತೆ. ಆಮೇಲೆ ಈ ಪಾಪ ಹಾಗೆ ಒಳ ಸೇರಿದ ಮುಳ್ಳು ಹೇಗೆ ಕೊಳತು ಹೋಗುತ್ತೋ ಹಾಗೆ ಉಳ್ಕೊಂಡ ಪಾಪಗಳು ತುಂಬ ಬೆಳೆದು ಬೆಳೆದು ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಹಾಗೆ ತೊಡ್ಕೊಂಡ್ಬಿಡ್ಬೇಕಾಗಲಿ. ಅದಕ್ಕೆ ಜಮದಗ್ನಿಗಳು ಕರುಣೆಯಿಂದ ಹೇಳಿದರು, ಪರಶುರಾಮದೇವರು ನಡೆಸಿಬಿಟ್ರು ಅಷ್ಟೇ ಹೊರತು ಅದರಲ್ಲಿ ಇಬ್ಬರಲ್ಲೂ ಕೋಪತಾಪದ ಪ್ರಶ್ನೆಯೇ ಇಲ್ಲ. ಇದರಿಂದ ರೇಣುಕೆಯ ಮೇಲೆ ಅನುಗ್ರಹ ಮಾಡಲಿಕ್ಕೆ ಜಮದಗ್ನಿಗಳು ಮಾಡಿದ್ದಕ್ಕೆ ಪರಶುರಾಮದೇವರು ಒಪ್ಪಿದ್ರು, ತೋರಿಸಿದರು. ಮತ್ತು ಎಲ್ಲ ಅಣ್ಣ ತಮ್ಮ ಅಣ್ಣಂದಿರಾಗಲಿ ಯಾರೇ ಆಗಿರಲಿ ಮಾತು ಕೇಳದೆ ಹೋದರೆ ಆತ ತಾಯಿನ ಮಾಯ ಅಂತಂ ಅನ್ಯಾದೇವ ಅವಿಚಾರಯ. ಇದೆಲ್ಲ ತಿಳಿಸ್ಲಿಕ್ಕೋಸ್ಕರ ಆ ಕೆಲಸ ಮಾಡಿದರು. ಪರಶುರಾಮ ರೂಪದಿಂದ ಅದಕ್ಕೆ ಇನ್ನೊಂದು ಕೆಲಸ ಇತ್ತು, ಅಲ್ಲಿ ಮುಗಿಲಿಲ್ಲ. ಮತ್ತೆ ತಪಸ್ ಮಾಡ್ತಾ ಇದ್ದರು, ಮಹೇಂದ್ರ ಪರ್ವತ ಅಂತ ತಪಸ್ ಮಾಡ್ತಾ ಕೂತಿದ್ದಾರೆ. ಕಾರ್ತಿವಿರಾಜನ ಸತ್ತೋದ, ಆತನ ಮಕ್ಕಳಿದ್ದಾರಲ್ಲ ಅವ್ರು ಬಿಡ್ತಾರಾ? ಅವರು 1000 ಜನ ಇದ್ರು, ಅವರು ಉಳಿದವರೆಲ್ಲ ಸೇರಿ 10,000 ಜನದ ಗುಂಪಿತ್ತು. ಅವರು ಅವರೆಲ್ಲ ಸೇರಿಕೊಟ್ರು, ಸೇಡಿ ತಿರ್ಸ್ಕೋಬೇಕು ಅಂತ ಹೊರಟ್ರು. ತಂದೆಯನ್ನು ಕೊಂದಿದ್ದು ಪರಶುರಾಮದೇವರು ಏನು ಮಾಡೋ ಧೈರ್ಯ ಇಲ್ಲ ಅವರಿಗೆ. ನಮ್ಮಪ್ಪನ್ನ ಇವ್ರು ಕೊಂದಿದ್ರು, ಇವರಪ್ಪನ್ನ ನಾವು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ರು. ನಮ್ಮಪ್ಪನ್ನ ಕರ್ತವ್ಯರಾಜನ ಇವರು ಕೊಂದರು, ಇವರಪ್ಪ ಜಮದಗ್ನಿ ನಾವು ಕೊಲ್ಲಬೇಕು ಅಂತ ಹೊರಟು ದೇವರಿಲ್ದ ಹೊರಟು. ಪರಶುರಾಮದೇವರು ಇಲ್ಲದ ಕಾಲಕ್ಕೆ ಹೋಗಿಬಿಟ್ಟು ಆಶ್ರಮದಲ್ಲಿ ರೇಣುಕಾದೇವಿ ಇದ್ರು, ಅವರಿದ್ರು. ಉಳಿದವರೆಲ್ಲ ತಪಸ್ಸಿಗೆ ಹೋಗಿದ್ರು, ಹೋಗಿತ್ತು ಅವ್ರ ತಲೆ ಕತ್ತರಿಸ್ಬಿಡ್ತಾರೆ. ಅವರೆಲ್ಲ ಹೋಗಿ ತಲೆ ಕತ್ತರಿಸ್ಬಿಟ್ಟು ತಲೆ ಒಯ್ದು ಬಿಡ್ತಾರೆ, ಜೊತೆಗೆ ತಲೆ ಒಯ್ದು ಬಿಡ್ತಾರೆ. ಅದು ಸತ್ತು ಹೋಗ್ತದೆ, ಅದು ಸತ್ತು ಹೋಗ್ಬಿಟ್ಟು ಜಮದಗ್ನಿಗಳು. ಯಥಾ ಪ್ರಕಾರ ತಾಯಿ ಕೂಗ್ತಾಳೆ ಪರಶುರಾಮ ಅಂತ ಕೂಗಿದ ತಕ್ಷಣ ರಾಮದೇವರು ಬರ್ತಾರೆ. ಮತ್ತೆ ಹೀಗಾಗಿದೆ ಬದುಕಬೇಕು ಅಂತ ಹೇಳಿದ ತಕ್ಷಣ ಹೋಗ್ತಾರೆ, ಮತ್ತೆ ಕೊಳ್ಳಿ ತಗೊಂಡು ಹೋಗ್ತಾರೆ. 8 ಜನನೂ ಕೊಂದು ಹಾಕ್ತಾರೆ. ಕಾರ್ತಿಕಾಜನ ಮಕ್ಕಳೆಲ್ಲ ಸ್ವರೂಪದ ದುಷ್ಟರು, ಬರೀ ಆ ಹಸರಾವೇಶ ಅಲ್ಲ, ದುಷ್ಟರೇ ಅವರು. ಅವನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ. ಆ ಕಾಲಕ್ಕೆ ಕ್ಷತ್ರಿಯರೆಲ್ಲ ಕೆಟ್ಟ ಕಾಲ ಬಂದಿತ್ತು, ಎಲ್ಲ ಕ್ಷತ್ರಿಯರು ದಾರಿ ತಪ್ಪಿ ಹೋಗಿದ್ರು. ಎಲ್ಲ ಎಕ್ಸೆಪ್ಷನ್ ದಶರಥನಂತವ್ರು ಸರಿ ಇದ್ದರು, ತುಂಬ ಜನ ದಾರಿ ತಪ್ಪಿದ್ರು. ಆ ಕ್ಷತ್ರಿಯರು ದಾರಿ ತಪ್ಪಿದ್ರೆ ಯಾರು ಸರಿ ಮಾಡಬೇಕಂದ್ರೆ ಬ್ರಾಹ್ಮಣ ಸರಿ ಮಾಡಬೇಕು ಅಂತ ಹೇಳಿದ. ವರ್ಣಾನಾಂ ಬ್ರಾಹ್ಮಣೋ ಗುರುಹು, ಬ್ರಾಹ್ಮಣೇ ಜವಾಬ್ದಾರಿ ಅಂತ. ಬ್ರಾಹ್ಮಣರದು ಉಪದೇಶ ಮಾಡೋ ಕೆಲಸ, ಕ್ಷತ್ರಿಯರು ಇಂಪ್ಲಿಮೆಂಟ್ ಮಾಡೋ ಕೆಲಸ. ಈ ಕೋರ್ಟ್ ಆರ್ಡರ್ ಕೊಟ್ಟರೆ ಪೊಲೀಸ್ನೇ ಹಾಗೆ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಹಾಗೆ. ಆದಷ್ಟು ಬ್ರಾಹ್ಮಣರು ಹೇಳಬೇಕು, ಕ್ಷತ್ರಿಯರು ನಡೆಸಬೇಕಲ್ಲ. ಅದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಸಮಾರಂಭಕ್ಕೆ ಹೋದ ಮನೆಯೆಲ್ಲ ಅಸ್ತವ್ಯಸ್ತ ಆಗಿರ್ತದೆ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಕೇಳ್ತಾರೆ. ಹೇಳೋರು ಅಂದರೆ ಉಪದೇಶ ಮಾಡೋ ಗುರುಗಳು, ಕೇಳೋರು ನಡೆಸ್ತಕ್ಕಂಥ ರಾಜರು. ಅವ್ರ ದಾರಿ ತಪ್ಪಿದ್ರೆ ಧರ್ಮ ಹೋಗಿಬಿಡ್ತದೆ. ಆಗ ಯಾರು ಸರಿ ಮಾಡಬೇಕು? ಕ್ಷತ್ರಿಯ ದಾರಿ ತಪ್ಪಿದರೆ ಬ್ರಾಹ್ಮಣ ಸರಿ ಮಾಡಬೇಕು. ಅದಕ್ಕೆ ಪರಮಾತ್ಮ ಬ್ರಾಹ್ಮಣ ರೂಪದಲ್ಲಿ ಅವತಾರವನ್ನು ಮಾಡಿ ಎಲ್ಲ ಸರಿ ಮಾಡ್ತಾ ಇದ್ದಾನೆ. ಅಷ್ಟು ಜನ ಕೊಂದಿದ್ದಷ್ಟೇ ಇಲ್ಲ, ಇನ್ನು ದುಷ್ಟ ಕ್ಷತ್ರಿಯನ ಕೊಲ್ತೇನೆ ಅಂತೇಳಿ ಇಡೀ ಭೂಪ್ರದಕ್ಷಿಣೆ ಮಾಡ್ತಾ ಒಟ್ಟು 21 ಬಾರಿ ಭೂಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆಯ ಉದ್ದೇಶ ದುಷ್ಟರನ್ನ ಹುಡುಕಿ ಹುಡುಕಿ ಕೊಲ್ಲೋದು ಅಂತಾರಲ್ಲ ಹಾಗೆ. ಇವರು ಗಜನಿ ಬ್ರಹ್ಮದ 22 ಬಂದ, 23 ಸತ್ತು ಬಂದ ಅಂತ ಹೇಳ್ತಾರಲ್ಲ. ದೇಶ ಹಾಳು ಮಾಡ್ಲಿಕ್ಕೆ ಬಂದ, ಉದ್ಧಾರ ಮಾಡ್ಲಿಕ್ಕೆ ಬಂದ, ಅಷ್ಟೇ ಡಿಫರೆನ್ಸ್. ಅಷ್ಟು ಸತ್ಯ ಮಾಡಿ ಲೋಕೋದ್ಧಾರವನ್ನು ಮಾಡಿದರು. ಅಷ್ಟು ಚೆನ್ನಾಗಿ ಕೊಲ್ತಿದ್ದರಲ್ಲ, ಕೊಂದಿದ್ದನ್ನು ಕೊಡ್ಲಿ ತೊಡಿತಾ ಇದ್ರಂತ. ಒಂದು ಕಡೆಗೆ ಸವಂತ ಪಂಚಕ ಅಂತ ರಕ್ತದ ಮಡುವುಗಳು, 5 ಮಡುವು ಮಾಡಿದ್ರಂತ. ಸವಂತ ಪಂಚಕ ಕುರುಕ್ಷೇತ್ರದಲ್ಲಿ 5 ಮಡುವು ಮಾಡ್ತಾರೆ. ಶ್ರೇಷ್ಠ ಅದೇ ದುಷ್ಟರ ರಕ್ತದ ಮಡುಗಳು, ದುಷ್ಟರ ರಕ್ತದ ಮಡುಗಳು ಅಂದರೆ ಅಲ್ಲಿ ಸ್ನಾನ ಮಾಡಿದರೆ ಬಾಣಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸ್ನಾನ ಮಾಡಿದರೆ ಪುಣ್ಯ ಅಂತ, ದುಷ್ಟರ ವಿನಾಶದ ಕಥೆನೂ ಪುಣ್ಯಕರವಾದ ದೊಡ್ಡ ಕೆಲಸ ಅಂತ. ಅಲ್ಲಿಗೆ ಕಥೆ ಮುಗಿದಿದೆ. ಅಷ್ಟು ಜನ ಕೊತ್ತು ತಂದೆ ತಲೆ ಉಯ್ದಿದ್ರಲ್ಲ, ಅಲ್ಲಿ ಹೋಯ್ತಾರೆ ವಾಪಸ್, ಮತ್ತೆ ಅಲ್ಲಿಗೆ ಬಿಡಬಾರ್ದು ಮತ್ತೆ ಕಥೆನ. ತಲೆ ಉಯ್ದು ಮತ್ತೆ ಫಿಕ್ಸ್ ಮಾಡ್ತಾರೆ, ಯಾವಾಗಲೂ ಮತ್ತೆ ಬದುಕಿ ಬಿಡ್ತಾರೆ. ಪರಮಾತ್ಮ ಫಿಕ್ಸ್ ಮಾಡಿದ್ರು ಬದುಕಿಬಿಟ್ರ ಅಂತ ಕೇಳಿದರೆ, ಓಂ ಜನ್ಮಾದೇಶ ಯತಃ ಓಂ ಮಾರ್ಕಾಂಡೇಯರ ಕಥೆಯೊಳಗೆ ಇಡೀ ಜಗತ್ ಪ್ರಳಯ ತೋರಿಸಿ ಪರಮಾತ್ಮ ಮತ್ತೆ ಸೃಷ್ಟಿ ಮಾಡ್ತಾ ಇದ್ಯಾವ ಲೆಕ್ಕ ಇದೆಲ್ಲ. ಪರಮಾತ್ಮ ಮತ್ತೆ ಬದುಕಿಸ್ತಾನೆ. ಯಮದಗ್ನಿಗಳು ಬದುಕಿದ್ರು, ಬರೀ ಬದುಕಿದ್ರು ಅಷ್ಟೇ ಅಲ್ಲ, ಮುಂದಿನ ಕಲ್ಪದಲ್ಲಿ ಅವರು ಸಪ್ತಋಷಿಗಳಲ್ಲಿ ಒಬ್ಬರಾಗ್ತಾರೆ. ಈಗ ಸಪ್ತಋಷಿಗಳಲ್ಲಿ ಒಬ್ಬರು ಜಮದಗ್ನಿಗಳೀಗ. ವಶಿಷ್ಠಾದಿಗಳು ಆಮನ್ನೋತ್ತರಕ್ಕೆ, ಈಮನ್ನೋತ್ತರ ಜಮದಗ್ನಿಗಳು ಋಷಿಪಂಚಮಿ ಮಾಡೋಲ್ಲ, ಜಮದಗ್ನಿಗಳನ್ನು ಸೇರಿಸಿರೋ ಋಷಿ ಪೂಜೆ ಮಾಡಬೇಕೆ ಹೊರತು ಬೇರೆ ಅಲ್ಲ. ಅಂತ ಉನ್ನತ ಸ್ಥಾನವನ್ನು ಭಗವಂತ ಕೊಡ್ತಾನೆ ಅವರಿಗೆ. ಇದು ಜಮದಗ್ನಿಗಳ ಕಥೆ. ಜಮದಗ್ನಿಗಳು ಹೆಂಡತಿಯನ್ನು ಕೋಪ ಮಾಡಿದ್ದಕ್ಕೆ ಆ ಮನುಷ್ಯ ಜಮದಗ್ನಿಯರಿ ಮುನಿ ಅಂದು ಬಿಡ್ತಾರೆ. ಸಿಟ್ಟು ಮಾಡಿಕೊಳ್ಳಿ, ತಪಸ್ ಮಾಡೋದಕ್ಕಲ್ಲ, ದೃಷ್ಟಿ ಮಾಡಿಕೊಳ್ಳೋ ಪೂರ್ತಿ ಜಮದಗ್ನಿ ಅಂತ ಕರೆಯೋದು, ದುರ್ವಾಸರು ಅಂತ ಕರೆಯೋದು ನಮ್ಮ ಜನಗಳ ಪದ್ಧತಿ. ಅದು ಚಾಡಿ ಹೇಳಿ ನಾರದರು ಅಂತ ಕರೆಯೋದು. ಅವ್ರ ಗುಣಗಳೆಲ್ಲ ಹೋಗಿಬಿಡ್ತವೆ, ಬರೀ ದೋಷಗಳು ಮಾತ್ರ, ನಿಜವಾದ ದೋಷಗಳೆಲ್ಲ ಗುಣಗಳೇ ಅವು ಕೂಡ. ಅಪಾರ್ಥ ಮಾಡಿಕೊಂಡು ಅಪ್ಲೈ ಮಾಡ್ತಾನೆ, ತಪ್ಪದು. ಅಲ್ಲಿಗೆ ಒಂದು ದುಷ್ಟ ಸಂಹಾರದ ಕಥೆ ಮುಗೀತು. ಆಮೇಲೆ ಪರಮಾತ್ಮ ಬ್ರಾಹ್ಮಣ ಸರಿ ಮಾಡಬೇಕು, ತಾನು ರಾಜ್ಯ ಆಳಬಾರದು. ಬ್ರಾಹ್ಮಣ ಯಾವ ಕಾಲಕ್ಕೂ ರಾಜ್ಯಭಾರ ಮಾಡಬಾರದು. ಈ ದುಷ್ಟಕ್ಷತ್ರಿಯನ್ನು ಕೊಂದಾಯಿತು, ಏನು ಮಾಡಬೇಕು ತನ್ನ ಭೂಮಿನ? ಎಲ್ಲ ಬ್ರಾಹ್ಮಣ ದಾನ ಮಾಡ್ತಾ ಹೋಗ್ತಾರೆ. ಎಲ್ಲ ದಾನ, ಅವ್ರಿಗೆ ಕೊಲ್ಲೋದು ದಾನ ಮಾಡೋದು, ಕೊಲ್ಲೋದು ದಾನ ಮಾಡೋದು, ಅವರು ಅದನ್ನು ಪುಣ್ಯ ಕಾರ್ಯಕ್ಕೆ ಉಪಯೋಗಿಸೋದು. ಹೀಗಾಗಿ ಅವು ವಿಶೇಷವಾದಂಥ ಒಂದು ಬ್ರಾಹ್ಮಣನಿಗೆ ಇರೋ ಜವಾಬ್ದಾರಿಯನ್ನು ತೋರಿಸ್ತಾರೆ. ಇರೋ ಜವಾಬ್ದಾರಿಯನ್ನು ತೋರಿಸಿಬಿಟ್ಟು ಪರಶುರಾಮ ರೂಪದಿಂದ ಒಟ್ಟು ದಾನ ಕೊಟ್ಟ ಮೇಲೆ ಆ ಜಾಗದಲ್ಲಿ ಇರಬಾರ್ದು, ಇದು ಬಿಟ್ಟರೆ ದತ್ತಾಪರಣ ಮಾಡಿ ದೋಷ ಬರುತ್ತೆ. ದಾನ ಕೊಟ್ಟಿದ್ದ ಪದಾರ್ಥ ತಾನು ಉಪಯೋಗಿಸಿಬಿಟ್ರೆ ದತ್ತಾಪರಣ, ಗೋವಿಂದ ದಾನ ಮಾಡೋದು ಅದು 6 ದಿವಸ ತಗೊಳ್ಳೋದು. ಹಾಗಲ್ಲ, ತೊಗೊಂಡು ದುಡ್ಡು ಕೊಟ್ಟು ತೊಗೋಬೇಕೆ ಹೊರತು ಅದನ್ನು ತಾನು ಸ್ವಂತ ಅಂತ ತಿಳ್ಕೊಂಡು ಹೇಗೋ ನನಗೋಗು ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತೆ, ದತ್ತಾಪರಣ ದೋಷನೇ ಬರೋದು. ಅದು ಪರಮಾತ್ಮ ಏನು ಮಾಡಿದನಂತೆ, ಇನ್ನು ವಾಸ ಮಾಡೋಕ್ಕೆ ಬೇರೆ ಭೂಮಿ ಬೇಕಲ್ಲ, ಈ ಭೂಮಿಯಲ್ಲಿ ಇರಬಾರದಲ್ಲ, ಅದಕ್ಕಾಗಿ ಪರಮಾತ್ಮ ಸಮುದ್ರ ಹತ್ರ ಬಂದು ಸಮುದ್ರ ಹಿಂದೆ ಸರಿ ಅಂತ ಹೇಳ್ತಾರೆ. ಸ್ವಲ್ಪ ಹಿಂದೆ ಸರಿ ಜಾಗ ಬೇಕು ನನಗೆ ಅಂತ ಹೇಳ್ತಾರೆ. ಎಷ್ಟೋರು ಎದುರು ತೆರಿಬೇಕಲ್ಲ, ಒಂದು ಯೂನಿಟ್ ಬೇಕಲ್ಲ, ಅದಕ್ಕೆ ನಾನು ಬಾಣ ಬಿಡ್ತೇನೆ. ಬಾಣ ಬಿಡ್ದು ಎಲ್ಲಿವರೆಗೂ ಬಾಣ ಹಿಂಗೆ ಬಿಡುತ್ತೋ ಅಷ್ಟೂರು ಹಿಂದಕ್ಕೆ ಸರಿಬೇಕು ಅಂತ ಹೇಳ್ತಾರೆ. ಬಾಣ ಬೀಳುವಷ್ಟು ಜಾಗ ಹಿಂದಕ್ಕೆ ಸರಿಬೇಕು, ಅದು ಸಮುದ್ರ ಆಗಲಿ ಅಂತ ಹೇಳ್ತಾರೆ. ಅದನ್ನೇ ವಾದಿರಾಜ ಸ್ವಾಮಿಗಳು ತೀರ್ಥೋಪ್ರಮದಲ್ಲಿ ಬರೀತಾರೆ. ಕರ್ಣೇ ಪತನ್ಯಸ್ತ ರುಚಿರಿ ರಂಸುಹು ವಾರಾಸಿ ವಕ್ತಂ ಜಗನಾಧ್ಯಯಶ್ಯಾಹ ಅಮೂಮುಚದ್ ಬಾಣಕರೇಣ ಭೂಮೇಹೆ ಶ್ರೀಭಾರ್ಗವಸ್ಸ ಜಯತಿ ಕ್ಷಿತಿರ್ನಹ ಅಂತ ತೀರ್ಥ ಪರ್ವತದ ಪ್ರದಲ್ಲೇ ಭಾಗದಲ್ಲೇ ಬರೀತಾರೆ ವಾದಿರಾಜ ಸ್ವಾಮಿಗಳು. ಬಾಣ ಬಿಟ್ಟು ಹೊಡೆದು ಅದಕ್ಕೇನೆ, ಅದಕ್ಕೆ ಅಲ್ಲಿಯಿಂದ ಹಿಡಿದು ದೂರ ಸಮುದ್ರ ಸರ್ಕೊಂಡು ಎಲ್ಲಿಂದ ಎಲ್ಲಿವರೆಗೂ ಗೊತ್ತಾ, ಕನ್ಯಾಕುಮಾರಿಯಿಂದ ನಾಸಿಕದವರೆಗೂ 1000 ಕಿಲೋಮೀಟರ್ ಉದ್ದ, ಈ ಕಡೆ 100 ಕಿಲೋಮೀಟರ್ ಆಗಲ್ಲ. ಇಂಥ ಭೂಮಿನ ಪರಮಾತ್ಮ ಕ್ರಿಯೇಟ್ ಮಾಡ್ತಾನೆ. ರಾಮರೂಪದಿಂದ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ನಿಯಂತ್ರಣ ಮಾಡ್ತಾನೆ. ರಾಮರೂಪದಿಂದ ಸೇತುವೆ ಕಟ್ಟಿ ತಾನು ಸಮುದ್ರದ ಪ್ರಾರ್ಥನೆ ಮಾಡ್ತಾನೆ. ಕಾಮಂ ಪ್ರಯಾಹಿ ಜಯ ವಿಶ್ರವ ಸೋಮಮೇಹಂ ತ್ರೈಲೋಕ್ಯ ರಾವಣ ಮಮಾಪ್ನುಹಿ ವೀರಪತ್ನಿ ಪತ್ನೀಹ ಸೇತುಮೇಹ ತೇ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯನೋ ಯಮುಪೇತ್ಯ ಭೂಪಾಹ ಅಂತ ಪ್ರಾರ್ಥನೆ ಮಾಡಿದಾಗ ಸಮುದ್ರ ಸೇತುವೆ ಕಟ್ಟಿ ಪರಮಾತ್ಮ ರಾಮರೂಪದಿಂದ ತನ್ನ ಸಾಮರ್ಥ್ಯವನ್ನು ತೋರಿಸಿದ. ಪರಶುರಾಮ ರೂಪದಿಂದ ಸಮುದ್ರವನ್ನು ಹಿಂದಕ್ಕೆ ತಳ್ಳಿದ. ನಿಮಗೆ ಈ ಕಥೆ ಸತ್ಯ ಅಲ್ಲಕ್ಕೆ ಏನು ಗೊತ್ತಾ ಕಾರಣ, ಇಂಥ ಸ್ಪಾಟ್ ಜಗತ್ತೇ ಎಲ್ಲೂ ಸಿಗೋದಿಲ್ಲ. ಭೂಗೋಳದಲ್ಲಿ ಈ ಮದ್ರಾಸ್ ಕಡೆ ಹೋಗ್ತೀರಿ, ಘಾಟ್ ಬರೋದೇ ಇಲ್ಲ. ಮದ್ರಾಸ್ ಕಡೆ ಹೋಗ್ತಾ ಘಾಟ್ ಇಲ್ಲ, ಆಮೇಲೆ ಎಷ್ಟು ಜಗತ್ತು ಯಾವ ಹೊರದಿಂದ ಕಾಣಿಸ್ತೀವಿ, ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಹರಿದು ಸರ್ ಒಂದೇ ಒಂದು ಜಾಗ ಅಂದರೆ ಪಶ್ಚಿಮ ಘಟ್ಟಗಳು ಮಾತ್ರ. ಅದು ಪರಶುರಾಮ ಕ್ಷೇತ್ರ ಅಂತಲೇ ಹೆಸರಾಯಿತು ಅದಕ್ಕೆ. ಪರಶುರಾಮ ದೇವರಿಂದ ಸೃಷ್ಟಿಯಾದ ಹೊಸ ಕ್ಷೇತ್ರ ಇದು, ದೇವರ ವೈಭವ ಇದು. ಕೃಷ್ಣರೂಪದಿಂದ ಇಲ್ಲಿ ಸೇತುವೆ ಕಟ್ಟಿದೆ, ಅಲ್ಲಿ ಹಿಂದಕ್ಕೆ ಸರಿಸಿದೆ, ಅಲ್ಲಿ ಮಧ್ಯ ಭೂಮಿ ಬರೆಸಿದೆ, ದ್ವೀಪ ದ್ವಾರಕಾ ದ್ವೀಪ ಮೇಲಕ್ಕೆ ತರಿಸ್ತಾರೆ ಪರಮಾತ್ಮ. ಈ ವರಹ ರೂಪದಿಂದ ಆಳಕ್ಕೆ ಬಡಿದು ಭೂಮಿಯನ್ನು ಮೇಲೆಕ್ಕೆ ಎತ್ತರುತ್ತಾನೆ. ಮತ್ಸ್ಯ ರೂಪದಿಂದ ಅಲ್ಲಿ ವಿಹಾರ ಮಾಡ್ತಾನೆ. ಪ್ರಚರಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣ ವಿಹಾರ ಮಾಡ್ತಾನೆ. ಈಗ ಎಲ್ಲ ರೂಪದಲ್ಲೂ ಕೂಡ ಕೃಷ್ಣ ರೂಪದಲ್ಲಿ ದ್ವಾರಕಾಪಟ್ಟ ಮಾಸಿ ಪ್ರತಿಯೊಂದು ರೂಪವನ್ನು ನೀವು ಮಾಡೋದ್ರಿಂದ ಸಮುದ್ರ ಜೊತೆಗೆ ತಾಡ್ತಾ ಇರ್ತಾನಲ್ಲ ಭವಸಮುದ್ರ, ಇವನೇ ಬಿಡುಗಡೆ ಮಾಡ್ತಾನೆ ಅಂತ ಅರ್ಥ. ಸಮುದ್ರವನ್ನು ಕಂಟ್ರೋಲ್ ಮಾಡೋದು ಸಾಮಾನ್ಯ ಅಲ್ಲ, ಭವಸಮುದ್ರವನ್ನು ಕಂಟ್ರೋಲ್ ಮಾಡೋದು ಇತ್ತೆ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಸಿರಾತ್ ಪಾರ್ಥ ಮಯ್ಯಾವೇಶಿತ ಚೈತಸಾಮ್ ಸಂಸಾರದ ಸಾಗರ. ಆ ಮಾತಿನ ಅರ್ಥನೇ ರಾಘವೇಂದ್ರ ಸ್ತೋತ್ರ ಎಕ್ಸ್ಪ್ಲೇನ್ ಮಾಡಿದ್ದ. ಅದನ್ನು ಮೃತ್ಯು ಸಂಸಾರ ಸಾಗರಾತ್ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಂಸಾರೇ ಅಕ್ಷಯ ಸಾಗರೇ, ಅಕ್ಷಯ ತೃತೀಯ ಅಕ್ಷಯ ಸಾಗರೇ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹೈರ್ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ವಾಮಗ್ನ ರೂಪಂ ಸದಾ. ಈಗ ಭವಸಮುದ್ರದಿಂದ ತಾರಕ ತಾನು ಒಬ್ಬನೇ ಅಂತ ಭಗವಂತ ತೋರಿಸ್ತಾನೆ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ, ಅಲ್ಲಿ ವಾಸ ಮಾಡಿದ, ಪರಿಶ್ರಾಮ ಕ್ಷೇತ್ರದಲ್ಲಿ ವಾಸ ಮಾಡಿದ. ಅದೇ ಪಾದಕ ಕ್ಷೇತ್ರದಲ್ಲಿ ಪರಿಶ್ರಾದೇವರ ಬೆಟ್ಟ ಇದೆಯಲ್ಲ, ಅದನ್ನು ಪರಮಾತ್ಮ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡಂತಷ್ಟೇ. ಅಲ್ಲಿ ದುರ್ಗಾದೇವಿ ಪ್ರತಿಷ್ಠಾಪನೆ ಮಾಡಿರೋದು ಪರಶುರಾಮ ದೇವರೇನೇ, ಅದನ್ನು ಮಧುರದಲ್ಲಿ ಹೇಳ್ತಾರೆ. ಸಾಕ್ಷಾತ್ ಪರಶುರಾಮ ದೇವ ರಾಮಾಧಿವೇಶಿತ ಹರಿಶ್ವಸರಮೌಲಿ ಮಾಲಾ ರಾಜದ್ವಿಮಾನಗಿರಿ ಮಧ್ಯುವಾಸ ಅಂತ ಹೇಳಬೇಕಾದ್ರೆ, ಪರಶುರಾಮ ದೇವರ ಪ್ರತಿಷ್ಠಿತವಾದ ದುರ್ಗಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪ. ಹೀಗೆ ಪರಶುರಾಮ ದೇವರು ಅಲ್ಲಿದ್ದಾರೆ, ಅವರು ಬಂದಿದ್ದಾರೆ. ನೋಡೋದಕ್ಕೆ ಏನಿಸ್ತು, ಯಾತಕ್ಕೆ ಮಾಡಿದರೋ ಅಂತ ಅನಿಸ್ತು. ಆ ಜಾಗನ ಯಾತಕ್ಕೆ ಮಾಡ್ತಾರೆ, ಮುಂದೆ ಮಗನಿ ಬರುತ್ತೆ ಅಂತ ಮಾಡ್ತಾರಲ್ಲ, ಮಧ್ವಾಚಾರ್ಯ ಹುಟ್ಟಲಿಕ್ಕೆ ಮಾಡಿ ಜಾಗ ಮಾಡಿಕೊಟ್ರು, ಮಗನಿಗೆ ಆಸ್ತಿ ಮಾಡಪ್ಪ ಅಂತ ಚಾಯ್ ಕೊಟ್ಟಿದ್ದೆ ಅವರು. ಅಂತ ಆಸ್ತಿ ಮಾತು ಯಾರು ಮಾಡೋಕ್ಕಾಗಲಿಲ್ಲ, ಅಂತ ಆಸ್ತಿ ಮಾಡ್ತಾರೆ. ದೊಡ್ಡ ಕ್ಷೇತ್ರ ಪರಶುರಾಮ ಕ್ಷೇತ್ರ ಪೂರ್ತಿ ಮಧ್ವಾಚಾರ್ಯರಿಗೆ ಅವತಾರ ಭೂಮಿ ಅಂತ. ಆಮೇಲೆ ಮಗ ತಪ್ಪ ಮಾಡಿದಾಗ ಮಾಡ್ತಾರೆ, 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಶಸ್ತ್ರ ಹಿಡಿದು ದುಷ್ಟ ಕ್ಷತ್ರಿಯರನ್ನು ಕೊಂದರೆ ಇವರು 21 ಕುಭಾಷ್ಯಗಳನ್ನು ಮಧ್ವಾಚಾರ್ಯ ಖಂಡನೆ ಮಾಡ್ತಾರೆ. 21 ಕೆಟ್ಟ ಕ್ಷತ್ರಿಯರ ಸಂಹಾರ, 21 ಸಲ 20 ದುರ್ಭಾಷ್ಯಗಳ ಖಂಡನೆ ಇವರು ಮಾಡ್ತಾರೆ. ಅದನ್ನೇ ರಾಮ ಪ್ರಭುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ದ್ವಾದಶ ಸ್ತೋತ್ರದಲ್ಲಿ ರಾಮ ಪರಶುರಾಮ ರೂಪದ ವರ್ಣನೆ. ರಾಮ ಪ್ರಭುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಯಾವ್ದಾದ್ರು ಒಂದು ತಪ್ಪು ತಿಳುವಳಿಕೆ ಹೋಗಲಾಡ್ಸಕ್ಕೆ ಆಚಾರ್ಯ ಶಂಭುವರೇಣ್ಯ ಅನ್ನೋ ಪದ ಹಾಕಿದ್ದಾರೆ. ಏನು ತಪ್ಪು ತಿಳುವಳಿಕೆ ಅಂದರೆ, ಪರಶುರಾಮ ರೂಪ ರುದ್ರದೇವರ ಶಿಷ್ಯರಾಗಿ ಓದಿ ರುದ್ರವಿದ್ಯೆ ಕಲಿತರು ಅಂತ ಕೆಲವು ಕತೆ ಕಟ್ಟಿಬಿಟ್ಟಿದ್ದಾರೆ, ತಾಮಸ ಪುರಾಣದಲ್ಲಿ ಬರುತ್ತೆ. ಆ ಸುಳ್ಳು ಅಂತ ಹೇಳೋದಕ್ಕೆ ಶಂಭುವರೇಣ್ಯ, ಶಂಭುನಾ ವರೇಣ್ಯ ಅಂದ್ರೆ ಏನರ್ಥ, ರುದ್ರದೇವರಿಂದ ಆರಾಧಿತನಾದವನೇ ಹೊರತು ರುದ್ರದೇವರ ಆರಾಧನೆ ಮಾಡಿದವರಲ್ಲ. ಇದು ರುದ್ರದೇವರು ಪೂಜೆ ಮಾಡಿದ ರೂಪ ಪರಶುರಾಮ ರೂಪ. ಈ ರೂಪದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಆಯುರ್ವೇದದಿಂದ ಧನುರ್ದಂತ ರೂಪದ ಆಯುರ್ವೇದ ಪ್ರಸಾರಕನಾಗ್ತಾನೆ, ವೇದವ್ಯಾಸ ರೂಪದಿಂದ ವೇದ ವಿಭಾಗ ಮಾಡ್ತಾನೆ, ಈ ಹೈಗ್ರೀವ ರೂಪದಿಂದ ವೇದಗಳನ್ನು ಹೊರಗೆ ಹಾಕ್ತಾನೆ, ಈ ರೂಪದಿಂದ ಧನುರ್ವೇದವನ್ನು ಹೊರಗೆ ಹಾಕ್ತಾನೆ. ಧನುರ್ವೇದವನ್ನು ಆವಿಷ್ಕಾರ ಮಾಡಿದ ರೂಪ ಪರಶುರಾಮ ರೂಪ ಇದು. ಇದು ಅರ್ಥ ಮಾಡಿಕೊಂಡ ಪರಶುರಾಮ ರೂಪದ ವೈಭವ ಅಗಾಧವಾದದ್ದು ತಿಳಿಯ. ಮತ್ತೆ ಎಲ್ಲ ಕೆಲವು ರೂಪಗಳನ್ನು ಪರಮಾತ್ಮ ಆಗಾಗ್ಗೆ ಪರಂಧಾಮಕ್ಕೆ ಕರ್ಕೊಂಡು ಹೋದ ರೂಪ ಕೇಳುತ್ತೇವೆ, ಇದು ಹಾಗಲ್ಲ. ಈ ರೂಪ ಪರಂಧಾಮಕ್ಕೂ ಇಲ್ಲೂ ಚಿರಂಜೀವಿಯಾಗಿ ಪರಮಾತ್ಮ ಪರಶುರಾಮ ರೂಪದಿಂದ ಹಾಗೆ ಇದ್ದೇನೆ. ಇನ್ನೂ ಕೂಡ ಪರಮ ಎಲ್ಲ ರೂಪಗಳನ್ನು ಇಟ್ಟು ಎಲ್ಲ ಕಡೆ ಇರುತ್ತೆ, ಅದು ಸಾಮಾನ್ಯ, ಅದು ವಿಶೇಷನೇ. ಜೊತೆಗೆ ಅಡಿಷನಲ್ ಇರುವುದು ಪರಶುರಾಮ ರೂಪ ವೇದವ್ಯಾಸ ರೂಪ ಇವತ್ತಿಗೂ ಅನುಗ್ರಹ ಮಾಡಿರತಕ್ಕಂಥ ರೂಪಗಳಿವೆ. ಪರಶುರಾಮ ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮಶ್ಚ ಅಂತ ಕೇಳ್ತೇನೆ ನಾವು. ಸಪ್ತೈತೇ ಚಿರಜೀವಿನಃ ಹೇಳಬೇಕಾದ್ರೆ ಪರಶುರಾಮ ರೂಪ ಸೇರಿದೆ. ಅದನ್ನೆಲ್ಲ ತಿಳ್ಕೊಂಡು ಉಪಾಸನೆ ಮಾಡಿದ್ರೆ ಭಾರಿ ಪುಣ್ಯ ಬರೋದು. ಈ ರೂಪ ತಿಳ್ಕೊಳ್ಳದೆ ಹೋದರೆ ನಾವು ಊಟ ಮಾಡೋಕ್ಕೆ ಬರೋದಿಲ್ಲ, ಯಾಕೆ ಬೇಯಿಸದೆ ಹೋದರೆ ಅನ್ನ ಆಗೋದಿಲ್ಲ, ಬೇಯಿಸ್ಬೇಕಾದ್ರೆ ಅಗ್ನಿ ಬೇಕು, ಅಗ್ನಿ ಸುಡೋ ಶಕ್ತಿ ಬರೋಕೆ ಪರಶುರಾಮ ರೂಪ ಅಲ್ಲಿರಬೇಕು. ಪರಶುರಾಮ ರೂಪದ ಪರಮಾತ್ಮ ತಾನು ಸುಡೋ ಶಕ್ತಿ ಕೊಟ್ಟಿರೋದು. ಆದ್ದರಿಂದ ನಾವು ಪ್ರತಿನಿತ್ಯ ಅನುಸಂಧಾನ ಮಾಡೋಕ್ಕೆ ಬೇಕು, ಅಷ್ಟೇ ಅಲ್ಲ ಅದಕ್ಕೆ ಪರಶುರಾಮ ರೂಪಕ್ಕೇನೆ ಅರ್ಪಿಸಬೇಕು. ಅಗ್ನಿ ಕಾರ್ಯ ವೈಶ್ವ ಏನೇ ಮಾಡಿದರೂ ಕೂಡ ಪರಶುರಾಮ ರೂಪ ಅಲ್ಲಿರೋದು ಅಗ್ನಿ ರೂಪದೊಳಗೆ. ಅದನ್ನು ಮಾಡದೆ ಹೋದರೆ ನಮಗಾಗ ನಿಜವಾದ ಸಿದ್ಧಿ ಬರೋದೇ ಇಲ್ಲ. ಅದರಿಂದಾಗಿಯೇ ಅಗ್ನಿ ವೈರ್ ಇದ್ದಾಗ ಅಷ್ಟೇ, ಪರಶುರಾಮ ರೂಪ ಕರೆಂಟ್ ಇದ್ದಾಗ ಒಳಗಿಂದ ಕೆಲಸ ಮಾಡಿಸ್ತಾರೆ. ಆ ರೂಪ ಕೆಲಸ ಮಾಡಿದವರು ಏನೂ ಆಗೋದಿಲ್ಲ. ಈಗ ಪ್ರತಿನಿತ್ಯದಲ್ಲಿ ನಮ್ಮ ಆರಾಧನೆಗೆ ಪರಶುರಾಮ ರೂಪದ ಚಿಂತನೆ ಬಹಳ ಮುಖ್ಯ. ಆ ರೂಪದ ಪ್ರಾದುರ್ಭಾವದ ದಿವಸ ಇವತ್ತು, ಇದು ಸರಿಯಾಗಿ ತಿಳ್ಕೊಂಡು ಪರಶುರಾಮ ಜಯಂತಿ ಅಂತ ಅದಕ್ಕೆ ಕರೆದು, ಜಯಂತಿ ಅಂತ ಯಾತಕ್ಕೆ ಕರೀತಾರೆ, ನಿತ್ಯ ರೂಪ, ಯಾವುದಕ್ಕೆ ರೂಪ ಈಗಿಲ್ಲ ಅದಕ್ಕೆ ಜಯಂತಿ ಇಲ್ಲ. ಯಾವ ಆಧುನಿಕ ಜಯಂತಿಗಳು ಬೇರೆ, ಸತ್ತವರಿಗೆ ಜಯಂತಿ ಮಾಡ್ತಾ ಕೂತ್ಬಿಡ್ತಾರೆ, ಸತ್ತವರಿಗೆ ಜಯಂತಿ ಅಲ್ಲ, ಸತ್ತವರಿಗೆ ತಿಥಿ ಮಾಡಬೇಕು, ಅವ್ರದ್ದು ಜಯಂತಿ ಮಾಡಬಾರದು, ಅದು ಬದುಕಿದವರಿಗೆ ಜಯಂತಿ ಮಾಡಬೇಕು. ಅವಾಗ ಹುಟ್ಟಿದಪ್ಪ ಕರೆದ್ರೆ ಬೂಸಿದೆ ಅಂತ ಅರ್ಥ, ಅದಕ್ಕೆ ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಇಪ್ಪ ಜಯಂತಿ ಮಾಡೋದಕ್ಕೆ ಉದ್ದೇಶ ಎಲ್ಲ ರೂಪಗಳು ಅನಾದಿ ನಿತ್ಯ, ಪರಶುರಾಮ ರೂಪಕ್ಕೆ ಜಯಂತಿ ಅಂತಕ್ಕೆ ಅದೇ ಕಾರಣ. ಇನ್ನು ಪರಶುರಾಮ ರೂಪದಿಂದ ಮಾಡಿದ ಮತ್ತೊಂದು ದೊಡ್ಡ ಕೆಲಸ ಭೀಷ್ಮರೂಪ, ಭೀಷ್ಮಾಚಾರ್ಯ ಉಪದೇಶ ಮಾಡಿದ್ದು ಪರಶುರಾಮ ರೂಪ, 425 ವರ್ಷ ಪಾಠ ಹೇಳಿದ ರೂಪ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯ 12 ವರ್ಷ ಅಸ್ತ್ರ ಹೇಳಿದ ರೂಪ, ಕರ್ಣನಿಗೆ 4 ವರ್ಷ ಉಪದೇಶ ಮಾಡಿದ ರೂಪ ಇದು, ಮತ್ತು ಕರ್ಣನಿಗೆ ಶಾಪ ಕೊಟ್ಟ ರೂಪ ಕೂಡ ಹೌದು, ಕರ್ಣನಿಗೆ ವರ ಕೊಟ್ಟ ರೂಪನೂ ಹೌದು, ಶಾಪ ಕೊಟ್ಟ ರೂಪನೂ ಅದೇ ಪರಶುರಾಮ ರೂಪನೇ. ಈಗೆಲ್ಲ ಚಿಂತನೆ, ಕೃಷ್ಣ ರೂಪ ಪರಶುರಾಮ ರೂಪ 2 ಮೀಟ್ ಆಗ್ತವೆ. ಜರಾಸಂಧ ಯುದ್ಧ ಮಾಡಲಿಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಬಂದ ಮಧುರೆಯನ್ನು ಕೃಷ್ಣ ಬಲರಾಮ ಇವರು ಓಡ್ಕೊಂಡು ಬಂದುಬಿಟ್ರಂತೆ, ಲೋಕದೃಷ್ಟಿಯಲ್ಲಿ ತೋರಿಸೋಕ್ಕೋಸ್ಕರ. ಪರಶುರಾಮ ದೇವ್ರ ದಾರಿಯ ಸಿಕ್ಕರಂತೆ, ಕೃಷ್ಣ ಕೇಳ್ತಾನೆ, ನೀವು ಭಾರಿ ಅನುಭವಸ್ಥರು, ತುಂಬ ಹಳೆ ಮನುಷ್ಯರು, ಬ್ರಾಹ್ಮಣರು ಬೇರೆ, ಎಲ್ಲಿ ಹೋದ್ರೆ ಸೇಫ್ ಅಂತ ಕೇಳಿದಂತೆ ಕೃಷ್ಣ, ಎಲ್ಲಿ ಹೋದ್ರೆ ಸೇಫ್ ಆಗಿರ್ಬೋದು ಅಂತ ಕೇಳಿದ್ದಕ್ಕೆ ಅವರು ಗೋಮಾಂತ ಪರ್ವತಕ್ಕೆ ಹೋಗು ಸುಖವಾಗಿರ್ಬೋದು ಅಂತ ಹೇಳಿದಂತೆ. ಕೃಷ್ಣ ಅಲ್ಲಿ ಬಂದಂತೆ, ತನ್ನ ರೂಪಕ್ಕೆ ಪರಸ್ಪರ ಪರಮಾತ್ಮ ಅಸುರಮೋಹನ ಮಾಡ್ತಾನೆ. ಇದರಿಂದ ನೋಡೋರಿಗೆ ಅನ್ನಿಸ್ತು, ಪರಶುರಾಮ ಸೀನಿಯರು, ಭಾಳ ತಿಳುವಳಿಕೆ ಇದೆ ಕೃಷ್ಣ ಅಷ್ಟಕ್ಕಷ್ಟೇ ಅಂತ ಅನಿಸ್ಬೇಕು. ಅಸುರಮೋಹನ ಮಾಡ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು ಮಾಸ್ತ್ರಿತಮ್ ಅಂತ ಹೇಳೋದು ಪರಮಾತ್ಮ ಮಾಡಿ ತೋರಿಸ್ತಾನೆ. ಈ ಅರ್ಥದಲ್ಲಿ ಪರಶುರಾಮ ರೂಪದ ಎಲ್ಲ ಮಹಿಮೆ ತಿಳ್ಕೊಂಡ್ಬಿಟ್ಟು ನಿತ್ಯ ಉಪಾಸನೆ ಮಾಡಬೇಕು. ಯಾರು ಪರಶುರಾಮದ ಉಪಾಸನೆ ಮಾಡ್ತಾರೋ ಅವರಿಗೆ ಕೆಟ್ಟ ರಾಜರ ಭಯ ಇಲ್ಲ, ಕಾರ್ತವೀರ್ಯಾನಗಳ ಭಯ ಇಲ್ಲ, ಅದರಿಂದಾಗಿಯೇ ಪರಶುರಾಮ ರೂಪ ಬೆಂಕಿ ಅವ್ರು ಸುಟ್ಟಾಕ್ಬಿಡ್ತಾರೆ ಅಂತ ಅದನ್ನೆಲ್ಲ ಹೇಳೋದಕ್ಕೆ ಆಚಾರ್ಯರು ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ, ಇದು ದ್ವಾದಸ್ತೋತ್ರದ 1 ಅಧ್ಯಾಯದಲ್ಲಿ ಬಂದ ಮಾತು, 6ನೇ ಅಧ್ಯಾಯ ಅದು. ಅದೇ ಮುಂದೆ ಹೇಳ್ತಾರೆ, ಅಭಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಅಭಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಮಮ ಶರಣಂ. ಅಭಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ, ಅಲ್ಲಿ ಹೇಳಿದ್ದಲ್ಲಿ ಕ್ಷತ್ರಕುಲ ಅಂತಕ್ಕ ಅಷ್ಟೇ ಹೇಳಿಬಿಟ್ರು, ಒಳ್ಳೆ ಕ್ಷತ್ರ ಕೆಟ್ಟ ಕ್ಷತ್ರ ಇರೋದಕ್ಕೆ ಕುಂಡ್ರಪತಿ ಎಂಬ ಪದ ಉಪಯೋಗಿಸ್ತಾರೆ. ಕೆಟ್ಟ ರಾಜರ ಸಂಹಾರಕ್ಕೆ ಬಂದ ರೂಪನೇ ಹೊರತು ಒಳ್ಳೆ ರಾಜರ ಸಂಹಾರಕ್ಕೆ ಬಂದ ರೂಪ ಅಲ್ಲ. ದಶರಥ ರಾಜ ಒಳ್ಳೆ ರಾಜ, ಅದಕ್ಕೆ ಪರಶುರಾಮ ದೇವರು ಆ ರೂಪದಲ್ಲಿ ಕೊಂದಿರಲಿಲ್ಲ, ಕರೆ ಅಂತ ತಿಳ್ಕೊಂಡ್ಬಿಟ್ರು, ಹೊಸ ಕತೆ ಕಟ್ಟಿದ್ರು. ಯಾಕೆ ದಶರಥನ ಕೊಂದಿಲ್ಲ ಅಂತ ಕೇಳಿದರೆ, ಆ ಯಾರು ಮದುವೆಗೆ ಅಂತ ತಯಾರಾಗಿ ಹಸೆಮಣಿ ಮೇಲೆ ಕೊಡ್ತಿದ್ರಲ್ಲ ಅವ್ರನ್ನ ಕೊಲ್ತಿದ್ದಿಲ್ಲ ಅಂತ. ದಶರಥ ರಾಜ ಪರಶುರಾಮ ದೇವರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಯಾವುದೋ ಹುಡುಗಿ ಕರ್ಕೊಂಡು ಮದುವೆಗೆ ಕೂತ್ಬಿಡ್ತಿದ್ರು ಅವರು, ಓ ಮದುವೆಯಲ್ಲಿ ಇದ್ದೀಯಾ ಬಾ, ಇನ್ನೊಂದು ಸತ್ ಬಂದ ಬರ್ತೀನಿ ಅಂತ ಹೋಗ್ಬಿಡ್ತಿದ್ರು. ಪರಿಸ್ಥಿತಿ ಹೀಗೆ ಮಾಡಿ ಪರಶುರಾಮ ದೇವರಿಗೆ ಮೋಸ ಮಾಡಿದ, ಮೋಸ ಹೋದ್ರು ಅವ್ರು ಈ ಮಧ್ಯೆ ಜೊತೆಗೆ, ಬರೀ ಸುಳ್ಳು. ದಶರಥನ ಕೊಲ್ಲಿ ಯಾಕೆ ಕೊಲ್ಲ, ದುಷ್ಟರಿ ಆಗಿದ್ದೆಲ್ಲ ಕೊಲ್ಲಿಲ್ಲ, ಸಿಂಪಲ್. ಅದು ಕಾಪಿ ಒಳಗೆ ಡಿಮಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಡಿಮಾಂಡ್ ಮಾಡ್ತಾರೆ ಅಂತ ಅರ್ಥನ? ಕಾಪಿ ಒಳಗದವ್ರು ಮಾತ್ರ ಡಿಮಾಂಡ್ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಆದ್ರೆ ದುಷ್ಟಕ್ಷತ್ರಿಯೇ ಅಲ್ಲ ಪಾಪ, ರಾಮರೂಪದ ತಂದೆ ಅನ್ಸ್ಕೊಂಡು ಸ್ವಯಂಭೂಮನೇ ಅವತಾರ ಆತ, ಅದಕ್ಕೆ ಕೊಂದಿದ್ದಿಲ್ಲ. ಸಿಂಪಲ್ ಆನ್ಸರ್, ಗೊತ್ತಿಲ್ಲದೆ ಅದನ್ನ ಬೆಳೆಸಿ ಏನೋ ತಪ್ಪು ತಪ್ಪು ಹೇಳ್ತಾರೆ, ಹೇಳಬಾರ್ದು ಹಾಗೆಲ್ಲ. ಅಂತ ಪರಶುರಾಮ ರೂಪದ ಚಿಂತನೆ ಸದಾ ಮಾಡ್ತಾ ಇದ್ರೆ ಎಲ್ಲ ರೀತಿಯಲ್ಲೂ ನಮಗೆ ಪರಮಾತ್ಮ ವಿಶೇಷವಾದ ಜ್ಞಾನಾದಿಗಳು ಸಂರಕ್ಷಣೆ ಮಾಡ್ತಾನೆ. ಇವತ್ತು ನಾವು ಇರೋದೇ ಎಂತೆಂಥ ರಾಜ್ಯದಲ್ಲಿರ್ತೇವೆ, ರೂಪದ ಉಪಾಸನೆ ಮಾಡಿದವರಿಗೆ ಭಯ ಇಲ್ಲ ಅಂತ ತಾಳ್ತಾನೆ. ಆಮೇಲೆ ಅಕ್ಷಯ ತೃತೀಯ, ಅಕ್ಷಯ ತೃತೀಯ ಒಂದು ಹೇಳ್ತಾರೆ, ಇವತ್ತು ಏನು ಮಾಡಿದರೂ ಅಕ್ಷಯ ಆಗುತ್ತೆ. ಒಬ್ಬ ವೈಶ್ಯ, ಒಬ್ಬ ಶೂದ್ರ ಇದ್ದಂತೆ, ಅವನೆಲ್ಲೋ ಪುರಾಣ ಕೇಳಕ್ಕೆ ಹೋಗಿದ್ದ. ಅವನಿಗೆ ತುಂಬ ಭಾರಿ ಸಂಪತ್ತು ಬೇಕು ಅಂತ ಅಪೇಕ್ಷೆ ಇತ್ತು. ತಾನು ಮುಂದೆ ಬ್ರಾಹ್ಮಣ ಕ್ಷತ್ರಿಯ ಆಗಬೇಕು ಅಂತ ಭಾರಿ ಯೋಚನೆ ಮಾಡಿದ್ದ. ಏನು ಮಾಡಬೇಕು ಅಂತ ಕೇಳಿ ಯೋಚನೆ ಮಾಡ್ತಿದ್ದೆ, ಯಾರೋ ಪುರಾಣ ಹೇಳ್ತಾ ಕೂತಿದ್ರು ಕೇಳಿಸ್ಕೊಂಡ್ಬಿಟ್ಟ. ಅಕ್ಷಯ ತೃತೀಯ ದಿವಸ ಏನು ಮಾಡ್ತಾರೋ ಅಕ್ಷಯ ಆಗೋದು ಗೊತ್ತಾಯ್ತು ಅವ್ರಿಗೆ, ಭಾರಿ ಖುಷಿ ಆಯಿತು. ಅವ್ರು ತುಂಬ ವಸ್ತು ಇದ್ದಿಲ್ಲ ಅವನತ್ರಪ್ಪ, ಸ್ವಲ್ಪ ಇತ್ತು, ಸ್ವಲ್ಪ ಜಾಸ್ತಿ ಹಾಗೆ ಮಾಡಬೇಕಂತ ಯೋಚನೆ ಮಾಡ್ದ. ಅಕ್ಷಯ ತೃತೀಯ ಮಹತ್ವ ಗೊತ್ತಾಗ್ಬಿಡುತ್ತೆ. ತಕ್ಷಣ ಬಂದ ಅಕ್ಷಯ, ಅವತ್ತಿನ ದಿವಸ ಮನೆ ಇದ್ದದ್ದೆಲ್ಲ ದಾನ ಮಾಡೋಕ್ಕೆ ಶುರು ಮಾಡಿಬಿಟ್ಟು, ಏನೇನಿತ್ತು ಎಲ್ಲ ಕೂಡ. ನಾವೇನು ಮಾಡ್ತೀವಿ ಅಂತ ಹೊತ್ತಿನಲ್ಲಿ ಸ್ವಲ್ಪ ಕೊಟ್ಟರೆ ಜಾಸ್ತಿ ಆಗುತ್ತಲ್ಲ, ಸ್ವಲ್ಪ ಕೊಟ್ಟರೆ ಸಾಕು ಅಂತ ಆ ಥರ ಯೋಚನೆ ಮಾಡೋದು ಜಾಸ್ತಿ ನಾವು. ಹಾಗಲ್ಲ, ಸ್ವಲ್ಪ ಕೊಟ್ಟರೆ ಜಾಸ್ತಿ ಆಗುತ್ತೆ, ಎಲ್ಲ ಕೊಟ್ಬಿಟ್ರೆ ಇನ್ನೂ ಜಾಸ್ತಿ, ಇದ್ದದ್ದೆಲ್ಲ ದಾನ ಮಾಡಿಬಿಡಿ. ಹೆಂಡತಿ ಭಾರಿ ಗಲಾಟೆ ಮಾಡಿಬಿಟ್ಲಂತೆ, ಏನು ಬುದ್ಧಿ ಇಲ್ಲ, ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಿ ಅಂತೇಳಿ. ಅದು ಯಾರು ಮಾತು ಕೇಳಲಿಲ್ಲಂತೆ, ಅದಕ್ಕೆಂದ್ರೆ ವಿಷಯ ಗಟ್ಟಿಯಾಗಿತ್ತು, ಅದನ್ನು ಒಳ್ಳೇದು ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ ಇತ್ತು, ಎಲ್ಲ ದಾನ ಮಾಡಿ ಹಾಕಿಬಿಟ್ಟ. ನೋಡೋದಕ್ಕೆ ಪಾಪರಿದ್ದ ಲೆಕ್ಕ ಅವರು, ಆದರೆ ಆಮೇಲೆ ಬರಲಿಕ್ಕೆ ಶುರುವಾಯ್ತಂತೆ ಧನ, ರಾಶಿ ರಾಶಿ ಬರ್ತಾ ಇದೆ. ಮೊದಲು ಬಾವಿ ತೊಡ್ತಾರೆ, ಮಣ್ಣು ಬರುತ್ತೆ, ಆಮೇಲೆ ಹೋದ್ರೆ ನೀರು ಬರುತ್ತೆ ಗೊತ್ತಾಯ್ತು. ಮೊದಲು ನೀರು ಬಂದು ಯಾರು ತೊಡೋದೇ ಇಲ್ಲ, ಮೊದಲು ಬಣ್ಣ ಬಂದು ಆಮೇಲೆ ನೀರು ಬರುತ್ತೆ. ಮೊದಲು ನಮಗೆ ನೋಡೋದಕ್ಕೆ ಡಿಸಪಾಯಿಂಟ್ಮೆಂಟ್ ಸಿಕ್ಕುತ್ತೆ, ಆಮೇಲೆ ನೋಡಿದ್ರೆ ಉತ್ತರ ಸಿಗುತ್ತೆ. ಮೊದಲು ಮಣ್ಣು ಆಮೇಲೆ ನೀರು, ಮೊದಲು ದಾನ ಆಮೇಲೆ ಫಲ, ಎಲ್ಲ ಶುರುವಾಯಿತು, ಭಾರಿ ಶ್ರೀಮಂತನಾಗಿ ಬಿಡ್ತಾನೆ. ಆಗ ಎಲ್ಲರಿಗೂ ಸಮಾಧಾನ ಆಯಿತು. ಅಲ್ಲಿ ಮುಗಿಲಿಲ್ಲ, ಮುಂದಿನ ದಿನ ವೈಶ್ಯನಾಗಿ ಹುಟ್ಟುತ್ತಾನೆ ಅವನು. ಶೂದ್ರದಿಂದ ಎಲ್ಲಿಗೆಲ್ಲಿ ಪ್ರಮೋಷನ್ ಲೆಕ್ಕ ಇಟ್ಕೊಂಡು ವೈಶ್ಯನಾಗಿ ಹುಟ್ಟುತ್ತಾನೆ. ಮತ್ತೆ ನೆನಪಿರುತ್ತೆ, ಪೂರ್ವದಿನ ಸ್ಮೃತಿ ಇರುತ್ತೆ ಅವನಿಗೆ, ಭಾಳ ಆಶ್ಚರ್ಯ. ಮತ್ತೆ ಶುರು ಮಾಡ್ತಾನೆ ದಾನ ಮಾಡೋಕ್ಕೋಸ್ಕರ. ಅದರ ಪ್ರಭಾವದಿಂದ ಕ್ಷತ್ರಿಯಾಗಿ ಹುಟ್ಟುತ್ತಾನೆ. ಆಮೇಲೆ ಕ್ಷತ್ರಿಯಾಗಿ ಹುಟ್ಟಿ ವೈಶ್ಯನಾದ್ರೆ ವ್ಯಾಪಾರ ದುಡ್ಡು ಎಷ್ಟು ಬರ್ತದೆ, ಮಿನಿಸ್ಟರ್ ದುಡ್ಡು ಎಷ್ಟು ಬರ್ತದೆ ಯೋಚನೆ ಮಾಡಿ. ಪವರ್ ಬಂತಲ್ಲ, ಈಗ ಭಾರಿ ಸಂಪತ್ತು ಬಂತು. ಕ್ಷತ್ರಿಯತ್ವವನ್ನು ದ್ವಿಜ ಆಗಿಬಿಟ್ಟ, ವಿಶೇಷ ದ್ವಿಜನಾಗಿಬಿಟ್ಟು ಸಿದ್ಧಿ ಪಡ್ಕೊಂಡು ಮತ್ತೆ ಬೇಕಾದಷ್ಟು ದಾನ ಧರ್ಮ ಮಾಡ. ಅವನ ಬ್ರಾಹ್ಮಣನಾದ, ಮತ್ತೆ ಬ್ರಹ್ಮಜ್ಞಾನಿಯಾದ, ಮುಂದೆ ಅಪರೋಕ್ಷ ಜ್ಞಾನ ಸದ್ಗತಿಗೆ ಹೋಗಿಬಿಡ್ತಾನೆ. ಅಕ್ಷಯ ತೃತೀಯ ದಾನದ ಫಲ ಅವನಿಗೆ ವೈಕುಂಠಕ್ಕೆ ಕಾರಣ ಆಯ್ತಾದ್ರೆ ಅಕ್ಷಯ ಲೋಕಕ್ಕೆ ಕಾರಣ ಆಯ್ತು. ಅಕ್ಷಯ ತೃತೀಯ ಮಾಡಿದ ದಾನ ಅಕ್ಷಯ ಲೋಕಕ್ಕೆ ಕಾರಣ ಆಯ್ತಾದ್ರಿಂದ ನಾವು ಇರೋ ಸ್ವಲ್ಪ ಅಮೌಂಟನ್ನು ಜಾಸ್ತಿ ಮಾಡ್ಕೋಬೇಕು ಅಂತಿದ್ರೆ ಇನ್ವೆಸ್ಟ್ ಮಾಡಿದರೆ ಆಗತ್ತೆ. ಸುಮ್ಮನೆ ಕೊಟ್ಟರೆ ಆಗೋದಿಲ್ಲ, ಇನ್ವೆಸ್ಟ್ ಮಾಡಿದರೆ ಧನ ಮಲ್ಟಿಪ್ಲೈ ಆಗತ್ತೆ. ಆ ಇನ್ವೆಸ್ಟ್ಮೆಂಟ್ಗೆ ದಾನ ಅಂತ ಕರೆಯೋದು. ದಾನ ಅಂದರೆ ಕೊಡೋದಲ್ಲ, ಇನ್ವೆಸ್ಟ್ ಮಾಡೋದು ಅಂತ ಅರ್ಥ. ಅದಕ್ಕೆ ಪಾತ್ರೆ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ಅದು ಮಲ್ಟಿಪ್ಲೈ ಆಗಬೇಕಾದ್ರೆ ಒಳ್ಳೆ ಜಾಗದಲ್ಲಿ ಹಾಕಬೇಕಲ್ಲ. ಒಳ್ಳೆ ಕಾಳು ಅಂತ ತಿಳ್ಕೊಂಡು ಅಲ್ಮಾರದಲ್ಲಿ ಇಟ್ಟು ಲಾಕರಲ್ಲಿ ಬಿಟ್ಟರೆ ಬ್ಯಾಂಕ್ನಲ್ಲಿ ಬೆಳೆಯೋದಿಲ್ಲ. ಅದು ಮಣ್ಣಲ್ಲಿ ಹಾಕಿದರೆ ಬೆಳೆಯೋದು. ಯಾವ ಜಾಗದಲ್ಲಿ ಬೆಳಿಬೇಕೋ ಅಲ್ಲಿ ಬೆಳಿಬೇಕು. ಹಣ ಜಾಸ್ತಿ ಆಗಬೇಕಾದ್ರೆ ಸತ್ಪಾತ್ರೆ ದಾನ ಮಾಡಿದರೆ ಬೆಳೀತದೆ ಅನ್ನೋ ಕಥೆಯನ್ನು ಕೇಳಿದ್ದಕ್ಕೆ ಅಕ್ಷಯ ತೃತೀಯ ಅಂತ ಆಯ್ತು. ಅಕ್ಷಯ, ನಾವು ಯಾವುದೇ ಒಂದು ಕರ್ಮ ಮಾಡ್ತೀವಿ ಅಂತ ತಿಳ್ಕೊಬೋಣ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಲದದು, ಅದು ಅಕ್ಷಯ ಆಗ್ಬೇಕು. ಏನು ಮಾಡಬೇಕಾಗ, ಸಮರ್ಪಣೆ ಮಾಡಿಬಿಟ್ರೆ ಅಕ್ಷಯ ಆಗುತ್ತೆ. ಎಲ್ಲಿ ಸಮರ್ಪಣೆ ಮಾಡಿದರೆ ಆಗ್ತದೆ, ಬೇರೆ ಯಾವ ದೇವತೆ ಸಮರ್ಪಣೆ ಮಾಡಿದ್ರು ಕೂಡ ಅಕ್ಷಯ ಆಗೋದಿಲ್ಲ. ಯಾತಕ್ಕೆ, ಅವರೇ ಅಕ್ಷಯರಲ್ಲ, ಅವರ್ಯಾರು ಅಕ್ಷಯರಲ್ಲ. ಆವರಂಭ ಭವನ ಲೋಕಾಹ ಪುನರಾವರ್ತಿ ಅರ್ಜುನ, ಎಲ್ಲ ಲೋಕಗಳು ಕ್ಷಯ ಹೊಂದುತ್ತಾದ್ದರಿಂದ ಇನ್ನು ಯಾರಿಗೆ ಕೊಟ್ಟರು ಕೂಡ ಅದು ನಾಶ ಆಗೋದೇನೆ. ಆದರೆ ದೇವರು ಮಾತ್ರ ಏನಾತ, ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನವೀತ್ಯ. ವಿಷ್ಣು ಲೋಕ ವಿಷ್ಣು ಅಕ್ಷಯನಾದ್ದರಿಂದ ಯಾರಿಗೆ ನಾವು ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರೆ ಅಕ್ಷಯವಾದ ಪುಣ್ಯ. ನೋಡಿ, ಒಂದು ವಸ್ತು, ಭಾರಿ ವಸ್ತು ಇದೆ, ಎಲ್ಲೋ ಇಟ್ಟುಬಿಟ್ಟ, ಬ್ಯಾಂಕ್ ಪಾಪರ್ ಕಳ್ಕೊಂಡು ಹಾಳಾಗಿ ಹೋಗಿಬಿಟ್ಟ, ಒಳ್ಳೆ ಕಡೆ ಸ್ವಲ್ಪ ಇಟ್ಟ, ಒಳ್ಳೆ ಜಾಗ ಬೆಳೀತಾ ಬೆಳೀತಾ ಬಂದೋಯ್ತು. ದುರ್ಯೋಧನ ಎಲ್ಲ ಅಡಿಗೆನೂ ಮಾಡಿಸಿದ, ಒಂದು ಬಿಟ್ಟಿದ್ದಿಲ್ಲ. ಕೃಷ್ಣನಿಗೆ ಕೊಂಡಕ್ಕೆ ಹೋದ, ಕೃಷ್ಣ ಸ್ವೀಕಾರ ಮಾಡಲಿಲ್ಲ, ಅದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರಲ್ಲ, ಹಾಗೆ ಸ್ವೀಕಾರ ಆಗಲೇ ಇಲ್ಲ. ಫಲ, ದುರ್ಯೋಧನ ಒಂದು ತಿಂಗಳಲ್ಲಿ ನಿರ್ವಂಶ ಮಾಡಿ ಸತ್ತೋದು. ಅಂದರೆ ಅಷ್ಟೆಲ್ಲ ಕೊಟ್ಲ, ಭಕ್ತಿಯಿಂದ ಕೊಡಲಿಲ್ಲ, ದೇವರು ಸ್ವೀಕಾರ ಮಾಡಲಿಲ್ಲ, ಹೊರಟೋಯ್ತು. ಅದೇ ಸುಧಾಮ, ಬರೀ ಒಂದು ಹಿಡಿ ಅವಲಕ್ಕಿ ಕೊಟ್ಟ ಅಷ್ಟೇ, ದುರ್ಯೋಧನ ಲೆಕ್ಕದ ಮುಂದೆ ಏನೂ ಅಲ್ಲ, ಆಲ್ಮೋಸ್ಟ್ ನಿಲ್ಲಿದ್ದಾಗೆ. ಆದರೆ ಅವನಿಗೇನಾಯಿತು, ದಾರಿದ್ದ ಯಾವ ಜನ್ಮಕ್ಕೂ ಬರದಂತೆ ಪರಿಹಾರ ಆಗೋದು. ಯಾತಕ್ಕೆ, ಭಕ್ತಿ ಇತ್ತ ಆತನೇ, ಭಕ್ತಿಯಿಂದ ಕೊಟ್ಟಿದ್ದಕ್ಕೋಸ್ಕರ ಸ್ವಲ್ಪ ಪದಾರ್ಥ ದೊಡ್ಡದಾಯಿತು. ಅಂದರೆ ಕೃಷ್ಣ ಅಕ್ಷಯ ಮಾಡ್ತಾನೆ ಅಂತೇಳಿ ಸುಧಾಮನ ಕಥೆ ಸಾಲಿಡ್ ಎಕ್ಸಾಂಪಲ್. ಒಂದು ಹಿಡಿ ಅವಲಕ್ಕಿನ ಯಾವ ಜನ್ಮಕ್ಕೂ ದಾರಿದ್ರ್ಯ ಬರದಂತೆ ಮಲ್ಟಿಪ್ಲೈ ಮಾಡ್ತಾನೆ ಅಂದರೆ ಎಷ್ಟು ಶಕ್ತಿ ದೇವರದ್ದು. ಅದಕ್ಕೆ ಇವತ್ತು ನವಗ್ರಹ ಪೂಜೆ ಮಾಡ್ತಾರೆ, ನವಗ್ರಹ ಅರ್ಪಣ ವಸ್ತು ಅಂತ ಹೇಳೋದಿಲ್ಲ. ಗಣೇಶ ಪೂಜೆ ಮಾಡ್ತಾರೆ, ಗಣೇಶ ಅರ್ಪಣ ವಸ್ತು ಅಂತ ಹೇಳೋದಿಲ್ಲ. ಏನೇ ಮಾಡಿದ್ರೆ ಕೃಷ್ಣ ಅರ್ಪಣ ವಸ್ತು ಅಂತ ಹೇಳ್ತಾರೆ ಕೊನೆಗೆ. ಅಂದರೆ ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಪುಣ್ಯ ಅದು ಅಕ್ಷಯ ಆಗ್ತದೆ, ಹೊರತು ಬೇರೆ ಏನು ಮಾಡಿದ್ರೆ ಅಕ್ಷಯ ಆಗೋದೇ ಇಲ್ಲ. ಅದನ್ನೇ ಆಚಾರ್ಯರು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಅದು ಅಕ್ಷಯ ಆಗೋದು ಯಾವಾಗ ಅಂದರೆ, ಯಾವನು ಸ್ವತಃ ಅಕ್ಷಯನಾಗಿರ್ತಾನಲ್ಲ ಅವನಿಗೆ ಹಾಕಿದರೆ ಮಾತ್ರ ಅಕ್ಷಯ ಆಗುತ್ತೆ. ಗುಣತಃ ಅಕ್ಷಯ, ಯಾವ ಗುಣಗಳು ಯಾವ ಕಾಲಕ್ಕೂ ದೇವನು ಬಿಟ್ಟು ಹೋಗೋದೇ ಇಲ್ಲ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಅದಕ್ಕೆ ದೇವರಲ್ಲಿ ಏನು ಹಾಕ್ತೇವೋ ಅಕ್ಷಯ ಆಗಿಬಿಡುತ್ತೆ. ಅದಕ್ಕೆ ಏನೇ ಕೆಲಸ ಮಾಡಿದರೂ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಭಗವಂತ ಹೇಳ್ತಾ ಅಕ್ಷಯ ಮಾಡ್ಕೋಬೇಕೋ. ಏನು ಇನ್ವೆಸ್ಟ್ ಮಾಡ್ಬೋದು ಅಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದ ಅಂತ ಹೇಳ್ತಾರೆ. ಅದನ್ನು ನಾನು ಭಕ್ತಿ ಉಪರುತಮಸ್ನಾಮಿ ಪ್ರಯತಾತ್ಮನಃ. ಏನಾದರೂ ಕೊಡು, ಪತ್ರ ಪುಷ್ಪ ಕೊಟ್ಟು ಅನಂತ ಮಾಡ್ತೇನೆ ಅಂತ ಅರ್ಥ ಅದಕ್ಕೆ. ಅದನ್ನೇ ಒಂದು ದಡ ಸಿಹಿ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣನಿಗೆ ಅರ್ಪಿತಾಯನದು. ಒಂದು ಚೂರು ಕೊಟ್ಟರು ಪರ್ವತ ಅನಂತ ಮಾಡ್ತಾನಾದ್ರಿಂದ ಅಕ್ಷಯ ತೃತೀಯಾದ ವೈಭವ ಪರಶುರಾಮ ಜಯಂತಿ. ಯಾವುದನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ ಅದು ಅನಂತವಾಗೋದ್ರಿಂದ ಪ್ರತಿಯೊಂದನ್ನು ನಾವು ದೇವರಿಗೆ ಅರ್ಪಿಸಬೇಕು. ಸಮರ್ಪಣೆ ಮಾಡದೆ ಹೋದರೆ ಎಂದೂ ಸಿದ್ಧಿ ಬರೋದಿಲ್ಲ. ಅದು ತುಂಬ ಸರ್ ಹೇಳಿದೆ. ಎಷ್ಟು ಚೆನ್ನಾಗಿ ಬರೆದ್ರೂ ಕೂಡ, ಆನ್ಸರ್ ಪೇಪರ್ಸ್ ಎಷ್ಟು ಸರಿಯಾಗಿ ಬರೆದಿದ್ರು ಕೂಡ ಸಬ್ಮಿಟ್ ಮಾಡದೆ ಹೋದರೆ ಉಪಯೋಗ ಇಲ್ಲ. ಭಾರಿ ಚೆನ್ನಾಗಿ ಬರೆದಿದ್ದೇನೆ ಯಾಕೆ ಅವನಿಗೆ ಯಾಕೆ ಕೊಡಬೇಕು, ಮನೆಗೆ ಒಯ್ದುಬಿಟ್ಟಿರುತ್ತೆ ಕೇಳಿದ್ರೆ ಬಜೀತಿ ಆಗ್ತದೆ. ಮನೆಗೆ ಹೋದರೆ ಮನೆಗೆ ಇರಬೇಕಾಗತ್ತೆ ಉಪಯೋಗ. ಸಬ್ಮಿಟ್ ಮಾಡಿ ಹೇಗೆ ಹೋಗಬೇಕೋ, ಏನು ಮಾಡಿದರೂ ಕೂಡ ದೇವರಿಗೆ ಅರ್ಪಣೆ ಮಾಡಿಬಿಡ್ಬೇಕು. ಅವತ್ತಿಂದ ಅವತ್ತಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಎರಡು ವಿಧ, ಎಲ್ಲ ಮಾಡಿ ಅರ್ಪಣೆ ಮಾಡೋದು ಒಂದು ವಿಧ, ಆಯ್ಕೆ ಅಲ್ಲಲ್ಲೇ ಮಾಡೋದು ಇನ್ನೊಂದು ವಿಧ. ಅದಕ್ಕೆ ಮೊದಲು ಏನು ಮಾಡ್ತೇವೆ, ಅರ್ಘ್ಯ ತಗೊಡ್ತಾನೆ, ಅರ್ಘ್ಯ ಪ್ರಧಾನೇ ಕೃಷ್ಣ, ಅದನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿಬಿಡ್ತಾ, ಅರ್ಥ ಆಯ್ತಾ? ಆಮೇಲೆ ಗಾಯತ್ರಿ ಜಪ ಬಾರದ, ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ. ಸಂಧ್ಯಾನೆ ಮುಗಿಸ್ತೇವೆ, ಮತ್ತೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ. ಯಾಕೆ ಅಂದರೆ ಖಂಡ ಯಜ್ಞ ಅಂತ ಹೇಳಿದ್ರು. ಅಲ್ಲಲ್ಲೇ ಸಬ್ಮಿಟ್ ಮಾಡಾಕ್ಬಿಟ್ರೆ ಖಂಡ ಯಜ್ಞ, ಒಟ್ಟಾಗಿ ಮಾಡಿದ್ರೆ ಅಖಂಡ ಯಜ್ಞ. ನಾವು ದಿವಸಕ್ಕೆ ಕೃಷ್ಣಾರ್ಪಣೆ ಅಂತೇವೆ, ಖಂಡ ಯಜ್ಞ ಇಡೀ ವರ್ಷ ಜೀವನ ಪೂರ್ತಿ ಮಾಡಿದ್ದನ್ನು ಅಂತೇವೆ, ಅದು ಅಖಂಡ ಯಜ್ಞ. ಇದನ್ನ ಅರ್ಥ ಮಾಡ್ಕೊಂಡು, ಯಜ್ಞಗಳು ಎರಡು ವಿಧ, ಅವತ್ತಿಂದ ಅವತ್ತಿಗೆ ಸಬ್ಮಿಟ್ ಮಾಡೋದೊಂದು, ಅದರಲ್ಲೇ ಪಾರ್ಟ್ ಬೈ ಪಾರ್ಟ್ ಮಾಡೋದೊಂದು, ಮತ್ತು ಎಲ್ಲ ಮಾಡಿ ಮಾಡೋದೊಂದು. ನಾವು ಎರಡೂ ಮಾಡಿಬಿಡ್ಬೇಕು, ಯಾಕೆ ನಮಗೆ ಮುದ್ದೆ ಯಾವಾಗ ಏನಿರುತ್ತೆ ಗೊತ್ತಿರೋದಿಲ್ಲ. ಆದ್ದರಿಂದ ಹಾಗಾಗಿ ಕೃಷ್ಣಾರ್ಪಣೆ ಮತ್ತು ಒಂದು ಅಪ್ಟುಡೇಟ್ ಆಗಿಬಿಟ್ರೆ ಸಮಸ್ಯೆನೇ ಬರೋದಿಲ್ಲ. ಅಲ್ಲಿ ದರ್ಪಣೆ ಮಾಡಿದರೆ ಅಕ್ಷಯ ಫಲವಾದ ಮೋಕ್ಷವನ್ನೇ ಭಗವಂತ ಕೊಡ್ತಾನೆ, ಆಸಕ್ತಿ ಬೇರೆ ಯಾರಿಗೂ ಇಲ್ಲ. ಆದ್ದರಿಂದಾಗಿನೇ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃಗತಿ. ಇದೇ ಕಥೆನೆ ವೆಂಕಟೇಶ ಕಾರ್ ನಡೀತಿರೋದು. ಅದೇ ಈಗ ಯಜ್ಞ ಮಾಡ್ತಾ ಕೂತಿದ್ರು ಬದರಿ ಹತ್ರ ಎಲ್ಲರೂ ಕೂಡ, ಸರಸ್ವತಿ ನದಿಯ ತೀರ ಅದು. ಅಲ್ಲಿಗೆ ನಾರದರು ಬಂದರು, ಇಷ್ಟೆಲ್ಲ ದೊಡ್ಡ ಯಜ್ಞ ಮಾಡ್ತಿರೋದು ಯಾರಿಗೆ ಅರ್ಪಣೆ ಮಾಡ್ತೀರಿ ಅಂತ ಕೇಳಿದರು. ತಷ್ಟ ಭಾರಿ ಯೋಚನೆ ಮಾಡಿ, ಯಾರಿಗೆ ಅರ್ಪಣೆ ಮಾಡಬೇಕಾಗಿದ್ರೆ ಬಹಳ ಸುಲಭ, ಸರ್ವೋತ್ತಮನೇ ಅರ್ಪಣೆ ಮಾಡಬೇಕು. ಸರ್ವೋತ್ತಮ ಯಾರು ಹುಡುಕ್ರಿ ಅಂತ ಹೇಳಿದರು, ಹುಡುಗ ಮುಳುಗಳು ಕಳಿಸಿದರು. ಮುಂದೆ ಎಲ್ಲರಿಗೂ ವೆಂಕಟೇಶಕರಣ ಕಥೆ ಗೊತ್ತಿದೆ, ಹರಿ ಸರ್ವೋತ್ತಮ ಸ್ವಯಂ ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಇದಿಷ್ಟು ಅಕ್ಷಯ ತೃತೀಯಾಗಿ ವಿವರಣೆ ಅಂತ ಬರೋದು. ವೆಂಕಟೇಶ ಕಲ್ಯಾಣ ಕೇಳೋ ಕಾಲ ಇದೇನೆ, ಮೃಗಮುನಿಗಳ ಕಥೆ ಬರೋದು ಈ ಕಾಲಕ್ಕೇನೆ. ಅವ್ರು ತೀರ್ಮಾನ ಮಾಡಿ ಹೇಳ್ತಾರೆ, ಹರಿ ಹಿ ಸರ್ವೋತ್ತಮ ಸ್ವಯಂ. ಆದ್ದರಿಂದ ಹರಿ ಸರ್ವೋತ್ತಮತ್ವಕ್ಕೊಂದು ಕ್ರಾಸ್ ಟೆಸ್ಟ್ ಏನದು, ಯಾರಲ್ಲಿ ಅರ್ಪಣೆ ಮಾಡಿದ ಸಣ್ಣ ವಸ್ತುವು ಕೂಡ ಅನಂತವಾಗುತ್ತೋ ಅವನು ಸರ್ವೋತ್ತಮ. ಇಷ್ಟು ಒಬ್ಬನಿಗೆ ಆಗೋದಾದ್ರಿಂದ ಹರಿಯೇ ಸರ್ವೋತ್ತಮ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ವಿಶಿಷ್ಟವಾದಂಥ ಯುಕ್ತಿ ಕೂಡ ಇಲ್ಲಿ ಕಾಣುತ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ. ಈ ನಮಗೆ ಯೋಚನೆ ಮಾಡಿದ, ಏನು ಕೊಟ್ಟರು ಅಕ್ಷಯ ಆಗ್ತದೆ, ಸರಿನೇ ಏನು ಬೆಸ್ಟ್ ಕೊಟ್ಟು ಬಿಟ್ರೆ ಭಾರಿ ಅಕ್ಷಯ ಆಗ್ತದೆ, ಯಾವುದು ಬೆಸ್ಟ್ ನಾವು ಕೊಡಬಹುದಾದ್ದು, ಅದಕ್ಕೆ ಸುವರ್ಣದಾನ ಅಂತ ಶುರುವಾಯಿತು. ಅಕ್ಷಯ ಹತ್ರ ನೋಡಿ ಪೇಪರ್ ಬಂದಿದ್ದು ಬಂದಿದ್ದೇನೆ, ಅಕ್ಷಯ ಬಂಗಾರ ಕೊಡ್ರಿ 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 ಕೊಡಿ, ಇವ್ರು ಕ್ಯೂ ನಿಂತಿದ್ರು ನಿಂತಿದ್ದೆ ಪಾಪ. ಅದಕ್ಕೆ ಹೇಳ್ತಾರೆ ಆ ಸುವರ್ಣ ಭೌತಿಕ ಅಷ್ಟೇ, ನಿಜವಾದ ಸುವರ್ಣ ಅಂದರೆ ಸುವರ್ಣ ವರ್ಣಗಳು, ವರ್ಣಮಾಲೆ ಅಂತ ಓದಿರ್ತೀರಲ್ಲ ಅಕ್ಷರಗಳು ಅಂತ ಅರ್ಥ. ಸುವರ್ಣ ಅಂದರೆ ಶಾಸ್ತ್ರ ಅಂತ ಅರ್ಥ. ಅದು ಸುವರ್ಣ ದಾನ ಮಾಡಿ, ಸುವರ್ಣ ಕೊಳ್ಳಿ, ಸುವರ್ಣ ದಾನ ಮಾಡಿ, ಜ್ಞಾನ ಕಾರ್ಯ ಮಾಡಿ, ಪಾಠ ಪ್ರವಚನ ಕೇಳಿ ನೀವು ಮಾಡಿ, ಅದು ಸುವರ್ಣದಾನ, ಅದು ಮೋಕ್ಷ ಕಾರಣ. ಉಳಿದ್ಯಾದ ಮೋಕ್ಷ ಕಾರಣ ಅಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಸುವರ್ಣ ಹೊಡಿತದೆ ಗೊತ್ತಾಯ್ತಾ, ಸುವರ್ಣದಷ್ಟು ಯಾವ ಲೋಹನೂ ಹೊಡೆಯೋದಿಲ್ಲ. ಅರ್ಥ ಆಯ್ತಾ? ಯಾವ ಲೋಹ ಕೂಡ ಸುವರ್ಣ ಹೊಡೆದ ಹೊಡೆಯೋದಿಲ್ಲ. ಅದೇ ರೀತಿ ಯಾವುದು ಜ್ಞಾನದ ವರ್ಚಸ್ಸು ಯಾವುದಕ್ಕೂ ಬರೋದಿಲ್ಲ. ಗೊತ್ತಾಯ್ತಾ? ಜ್ಞಾನದ ವರ್ಚಸ್ಸು ಭಾರಿ ದೊಡ್ಡದು. ಅಧಿಕಾರದ ವರ್ಚಸ್ಸು ಬೇರೆ, ಜ್ಞಾನದ ವರ್ಚಸ್ಸು ಬೇರೆ. ಜ್ಞಾನದ ವರ್ಚಸ್ ಇಟ್ಸ್ ಲಾಸ್ಟ್ ಫಾರ್ ಎವರ್. ಅಧಿಕಾರ ರಿಟೈರ್ಮೆಂಟ್ ಇದೆ, ಜ್ಞಾನಕ್ಕೆ ರಿಟೈರ್ಮೆಂಟ್ ಇಲ್ಲ. ಜ್ಞಾನ ರಿಟೈರ್ ಆಗೋದಿಲ್ಲ. ನಮ್ಮ ಜನ ಬಂದ್ರೆ ತಾನೇ ರಿಟೈರ್ ಆಗೋದು, ಬರೋದೇ ಇಲ್ಲ. ಫಸ್ಟು ಬಂದರೆ ಜ್ಞಾನಕ್ಕೆ ರಿಟೈರ್ಮೆಂಟ್ ಇಲ್ಲ. ಅಧಿಕಾರ ಹೋಗ್ತದೆ, ಜ್ಞಾನ ಹೋಗೋದಿಲ್ಲ. ಆದ್ದರಿಂದ ಜ್ಞಾನ ಅಕ್ಷಯ ಪದಾರ್ಥ. ಅಕ್ಷಯ ಪದಾರ್ಥವಾದ ಜ್ಞಾನ ಅರ್ಪಣೆ ಮಾಡಿಬಿಟ್ರೆ ಅದು ಅಪರೋಕ್ಷ ಜ್ಞಾನ ಹೋಗ್ತದಾಗ, ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಜ್ಞಾನ ಕಾರ್ಯ ಮಾಡಿ ಅಂತ ಸಂದೇಶ. ಅಕ್ಷಯ ತೃತೀಯ ದಿವಸ ಏನು ಮಾಡಬೇಕು ಅಂದರೆ ಜ್ಞಾನ ಕಾರ್ಯ ತೃತೀಯ ಮೂರು, ಆತ್ಮಾವಾರಿ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಮೂರನೇದು ಯಾವುದು? ಧ್ಯಾನ, ಶ್ರವಣ ಮನನ ಧ್ಯಾನ. ಆಚಾರ್ಯ ಸದಾಚಾರ ಸ್ಮೃತಿಯಲ್ಲಿ ಬರೀತಾರೆ, ನಮ್ಮಲ್ಲಿ ಪ್ರಾಕ್ಟೀಸ್ ಬಂದೇ ಇಲ್ಲ. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನಂ, ಪ್ರತಿನಿತ್ಯ ಧ್ಯಾನ ಮಾಡಿ ಅಂತ ಆಚಾರ್ಯ ಹೇಳ್ತಾರೆ. ಆ ಪದ್ಧತಿ ಇಲ್ಲೇ ಇಲ್ಲ ನಮ್ಮಲ್ಲಿ, ಬಿಟ್ಟೋಗ್ಬಿಟ್ಟಿದೆ ಅದು. ಆಚಾರ್ಯ ಹೇಳಿದ ಒತ್ತು ಕೊಟ್ಟು ಹೇಳಿದ್ರೆ ಬಿಟ್ಬಿಟ್ಟಿದ್ದಾರೆ. ಅಣುವ್ಯಾಖ್ಯಾನ ಹೇಳ್ತಾರೆ ಆಚಾರ್ಯರು ಮತ್ತೆ, ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಇನ್ನೊಂದ್ಸರಿ ಹೇಳ್ತಾರೆ, ಒಂದು ಅಧ್ಯಯನ ಒಂದು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಆ ಭಾಗಕ್ಕೆ ಒಳ್ಳೆ ದುಷ್ಟ ಅಂತ ಅಂದರೆ ತೃತೀಯ ಅಕ್ಷಯ ತೃತೀಯ ಧ್ಯಾನ ನಮ್ಮನ್ನು ಅಕ್ಷಯ ಫಲವಾದ ಮೋಕ್ಷ ಕೊಡಿಸ್ತಾ. ಅದರಿಂದ ಜ್ಞಾನ ಕಾರ್ಯ ಮಾಡಿ ಅದೇ ಸುವರ್ಣ. ಅದು ಸುವರ್ಣ ಅಂದರೆ ಶಾಶ್ವತ ಸುವರ್ಣ, ಯಾರು ಕದಿಲಕ್ಕಾಗದೇ ಇರೋ ಸುವರ್ಣ. ಅದನ್ನು ಮಾಡಿದರೆ ಅಕ್ಷಯ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅದನ್ನು ಮಾಡಬೇಕು ಅನ್ನೋದು ಮುಖ್ಯ. ಇದು ಯುಗಾದಿ ಆಗಿದೆ, ತರ್ಪಣಾದಿಗಳು ಇವತ್ತು ಪಿತೃ ಕಾರ್ಯಕ್ಕೂ ಭಾಳ ಶ್ರೇಷ್ಠ ಇದೆ. ಇವತ್ತು ಒಪ್ಪತ್ತೂಟ ಮಾಡಬೇಕು ಅಂತ ಭಾಳ ಹೇಳ್ತದೆ. ಇದ್ರೂ ಭಾರಿ ಶಿಕ್ಷೆ ಅಂದರೆ ಅಕ್ಷಯ ತೃತೀಯ ದಿವಸ ಏಕಭುಕ್ತ ಭೋಜನ ಅಂತ ಒತ್ತಿ ಹೇಳ್ತಾರೆ ಪುರಾಣದಲ್ಲಿ. ಅದನ್ನೆಲ್ಲ ತಿಳಿದಿರಬೇಕು. ತರ್ಪಣ ಕೊಟ್ಟಮೇಲೆ ಏಕಭುಕ್ತ ಹಾಗೆ ಆಗ್ತದೆ, ಅದರಿಂದ ಯೋಚನೆ ಇಲ್ಲ. ತರ್ಪಣ ಕೊಟ್ಟಮೇಲೆ ಆಗಲೇಬೇಕು. ಕೆಲವರು ಏಕಭುಕ್ತಿ ಯಾಕೆ ಯಾಕೆ ತರ್ಪಣ ಕೊಡೋದಿಲ್ಲ ಅಂದರೆ ಒಂದು ಊಟ ಕ್ಯಾನ್ಸಲ್ ಆಗುತ್ತೆ ಅಂತ ಭಯ ಅವರಿಗೆ. ಅವ್ರಿಗೆ ತರ್ಪಣ ಕ್ಯಾನ್ಸಲ್ ಆಗುತ್ತಲ್ಲ, ತನಗೆ ಊಟ ಕ್ಯಾನ್ಸಲ್ ಆಗುತ್ತೆ ಅಂತ ಭಾರಿ ಪ್ರಾಬ್ಲಮ್ ಮಾಡ್ಕೊಳ್ತಾನೆ. ಮಾಡಬಾರ್ದು ಅದನ್ನು. ತರ್ಪಣದಿಂದ ಭಾರಿ ಪ್ರಯೋಜನ ಇದೆ ಅವರಿಗೆ. ಪಿತೃಗಳಿಗೆ ಸದ್ಗತಿ ಆಗ್ತಕ್ಕಂಥ ದಿವಸ ಇದೆ. ದೇವ ಕಾರ್ಯ ಪಿತೃ ಕಾರ್ಯ ಎಲ್ಲ ಕಾರ್ಯಕ್ಕೂ ಕೂಡ ಶ್ರೇಷ್ಠವಾದ ದಿವಸ ಅಕ್ಷಯ ತೃತೀಯ. ಇದಕ್ಕೆ ಮುಕ್ತಿ ಇನ್ನೊಂದು ಸೇರಿರೋದು ವಿದ್ಯಾಧಿರಾಜರ ಆರಾಧನೆ, ವಿಜಯಧ್ವಜರ ಆರಾಧನೆ. ವಿಜಯಧ್ವಜರು ಅಂತ ಹೇಳಿದರೆ ಭಾಗವತ ನೆನಪಾಗ್ತದೆ. ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ. ವಿಶ್ವಪತಿ ತೀರ್ಥರು ಅವ್ರ ಮೇಲೆ ಮಾಡಿರ್ತಕ್ಕಂಥ ವಿಶ್ವ ವಿಜಯಧ್ವಜ ಅಷ್ಟಕ ಅಂತಿದೆ, ಅದರಲ್ಲಿ ಬಂದಿರೋ ಶ್ಲೋಕ ಇದು. ಅವರು ಪೇಜಾವರು ಮಾಡಿದ್ರು, ಇವರು ಪೇಜಾವರು ಮಾಡಿಸೋರು. ವಿಶ್ವಪತಿ ತೀರ್ಥರು ರಾಯರ ಸಮಕಾಲಿಕರು, ವಿಜಯಧ್ವಜರು ಜಯತೀರ್ಥರ ಸಮಕಾಲಿಕರು, ತುಂಬ ಪ್ರಾಚೀನರು. ಅವರೇನು ಮಾಡಿದ ಶ್ಲೋಕ ಇದು. ಅವರ ವಿಶೇಷ ಅಂಜನಾ ಸೂನು ಸಾನ್ನಿಧ್ಯಾತ್, ವಾಯುದೇವರ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಭಾಗವತಕ್ಕೆ ವ್ಯಾಖ್ಯಾನ ಬರೀತಾರೆ, ಅವ್ರ ಬಗ್ಗೆ ಏನೇನೋ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ ತಪ್ಪು ತಪ್ಪಾಗಿ. ಸರಿಯಾಗಿ ತಿಳ್ಕೋಬೇಕು. ಅವ್ರು ಮೊದಲೇ ಆ ಕಡೆಯವರು ಬೇಜಾರ್ ಮಠದ ಸ್ವಾಮಿಗಳು, ಭಾಳ ಸನ್ಯಾಸಿಗಳು, ಭಾರಿ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅವರು. ಅದಕ್ಕೆ ಜನ ಕತೆ ಕಟ್ಬಿಟ್ಟಿದ್ದಾರೆ. ಅವ್ರದ್ದು ಯಾರು ಫಾರಿನರ್ಸ್ ಬಂದಿದ್ರಂತೆ, ಅವ್ರು ನೋಡಿದ್ರಂತೆ, ಭಾರಿ ಚೆನ್ನಾಗಿ ಎತ್ಕೊಂಡು ಹೋಗ್ಬಿಟ್ರಂತೆ ಪಾಪ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ರು. ಪರಿವಾರನೂ ಜಾಸ್ತಿ ಇದೆ, ಎತ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ದೂರ ಹೋದ್ಮೇಲೆ ಅವರಿಗೆ ಇದಾ ಶಾಕ್ ಆಯಿತು, ಎತ್ಕೊಂಡು ಆಗ್ತಾ ಇಲ್ಲ ಅವ್ರನ್ನ, ಗಾಬರಿ ಆಯಿತು. ವಾಪಸ್ ಬಿಟ್ಟು ಹೋಗ್ಬಿಡ್ತಾರೆ, ಮತ್ತೆ ವಾಪಸ್ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಕೆಲವರೆಲ್ಲ ಗಲಾಟೆ ಮಾಡಿದ್ರು, ಓ ಸಮುದ್ರಯಾನ ಮಾಡಿದ್ದೀರಿ, ಗಲಾಟೆ ಮಾಡಿಬಿಟ್ರಂತೆ. ಆಗ ಏನು ಪ್ರಾಯಶ್ಚಿತ್ತ ಅಂತ ಹೇಳಿದರೆ, ಭಾಗವತ ವ್ಯಾಖ್ಯಾನ ಬೇರೆ ಸರಿ ಹೋಗುತ್ತೆ ಅಂತ ಹೇಳಿದರೆ ಬರೆದ್ರು ಅಂತ ಹೇಳ್ತಾರೆ. ಅದಲ್ಲ ಅದು, ವಿಜಯಧ್ವಜರು ಆ ರೀತಿ ಮಾಡಿದವರೆಲ್ಲ ಪ್ರಸಂಗನೂ ಅಲ್ಲ. ಭಾಗವತಕ್ಕೆ ವ್ಯಾಖ್ಯಾನ ಬರೀಬೇಕಾದ್ರೆ ಏನೋ ಪಾಪ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಮಾಡಬಾರ್ದು. ಮತ್ತೆ ಪಾಠಕ್ಕೆ ಹೋಗಿ ಏನು ಪಾಪ ಮಾಡಿದ್ದೀರಿ ಅಂತ ಕೇಳಿದ್ರೆ, ಆಗ ಹಾಗೆ ಪಾಠಕ್ಕೆ ಹೋಗ್ತೀರಿ ಏನು ಪಾಪ ಮಾಡಿದ್ರಿ ಹೋಗ್ಲಿಕ್ಕೆ, ನಮ್ಮದಂತ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನೀವಂತೂ ಪಾಠಕ್ಕೆ ಹೋಗ್ರಿ ಪಾಪ ಮಾಡಿರ್ತೀರಿ, ನಾವು ಏನು ಪಾಪ ಮಾಡಿಲ್ಲ, ಪಾಠಕ್ಕೆ ಬರೋದಿಲ್ಲ ಅಂತ ಹೇಳೋ ಬೈಕಿರ್ತಾರೆ ಜನ. ಪುಣ್ಯ ಕೆಲಸ ಅದು, ಪಾಪ ಕಳ್ಕೊಳ್ಳೋ ಕೆಲಸ ಅಲ್ಲ, ಪುಣ್ಯ ತಂದುಕೊಡೋ ಕೆಲಸ. ಆದ್ದರಿಂದ ಅದಕ್ಕೆ ಸಂಬಂಧನೇ ಇಲ್ಲ. ವಿಜಯಧ್ವಜರು ವಿಶೇಷವಾದ ಅವತಾರಿ ಪುರುಷರು. ಯಾತಕ್ಕೆ ಅಂದರೆ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಆಚಾರ್ಯರ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯಗಳು, ಎಲ್ಲ ಗ್ರಂಥಗಳಿಗೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಇವಕ್ಕೆಲ್ಲ ಮೊದಲು ವ್ಯಾಖ್ಯಾನ ಬರೆದು ಬಿಟ್ಟಿದ್ರು. ಆಗ್ಲೇನೆ ಪದ್ಮನಾಭತಿ ಹತ್ರ ಫಸ್ಟ್ ವ್ಯಾಖ್ಯಾನ ಬರೆದರು. ಪೂರ್ಣಪ್ರಜ್ಞಕೃತ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ಅವರು ವ್ಯಾಖ್ಯಾನ ಬರೆದಾಗಿತ್ತು ಎಲ್ಲದಕ್ಕೂ ಕೂಡ. ಅದೇ ಕಾಲಕ್ಕೆ ನಾರಾಯಣ ತೀರ್ಥರು ಬರೆದರು, ತಿರುಗು ಪಂಡಿತಾಚಾರ್ಯರು ಬರೆದರು, ನಾರಾಯಣ ಪಂಡಿತಾಚಾರ್ಯರು ಬರೆದರು. ಹೀಗಾಗಿ ಅದೆಲ್ಲ ಗ್ರಂಥದ ಮೇಲೆ ಪ್ರಾಚೀನ ಟೀಕೆಗಳು ಬಂದವು. ಜಯತೀರ್ಥರ ಟೀಕೆ ಆಮೇಲೆ ಬಂದು ವಿಸ್ತಾರವಾದ ಟೀಕೆ ಬಂದು ಟೀಕಾಕೃತ್ವ ಅವರು ಹೆಸರಾಯಿತು. ಆದರೆ ಭಾಗವತಕ್ಕೆ ಯಾರೂ ಬರೆದಿದ್ದಾರೆ ಅಂತಿರಲಿ, ಮಹಾಭಾರತಕ್ಕೆ ತಾತ್ಪರ್ಯಕ್ಕೆ ಯಾರೂ ಬರೆದಿದ್ದಿಲ್ಲ. ಫಸ್ಟ್ ಬರೆದು ವಿಜಯಧ್ವಜರು, ಅವ್ರಿಗೆ ಮೀಸಲಾಗಿತ್ತು. ವಿಜಯಧ್ವಜರಿಗೆ ಭಾಗವತ ಪೂರ್ತಿ ಮೀಸಲಾಗಿದ್ದ ಕೃತಿ ಅದು. ಅದು ಎಷ್ಟು ಚೆನ್ನಾಗಿ ಬರೆದರು ಅಂದರೆ, ಇವತ್ತರಿಗೂ ಅಂಥ ವ್ಯಾಖ್ಯಾನ ಮತ್ತೆ ಬರಲೇ ಇಲ್ಲ. ನ್ಯಾಯಸುಧಿ ಅಂತ ಗ್ರಂಥ ಹೇಗೆ ಬರಲಿಲ್ಲವೋ, ಇದು ಪದರತ್ನಾವಲಿ ಅಂತ ವ್ಯಾಖ್ಯಾನಕ್ಕೆ ಅಂತದ್ದು ಮತ್ತೆ ಬರಲೇ ಇಲ್ಲ. ಇನ್ನು ಅನಂತರ ಎಲ್ಲ ಬಂದವರೆಲ್ಲ ಟೀಕಾರ ಹೇಗೆ ನಮಸ್ಕಾರ ಮಾಡ್ತಾರೋ, ವಿಜಯಧ್ವಜರು ನಮಸ್ಕಾರ ಮಾಡ್ತಾರೆ. ಯಾರು ಭಾಗವತಕ್ಕೆ ವ್ಯಾಖ್ಯಾನ ಬರೋ ಬೇರೆ ಯಾದವಾರ್ಯರು ಮಾಡ್ತಾರೆ, ವಿಜಯ ನಮಸ್ಕಾರ ಮಾಡ್ತಾರೆ. ಶ್ರೀನಿವಾಸ ತೀರ್ಥರು ಇದರ ನಮಸ್ಕಾರ ಮಾಡ್ತಾರೆ. ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾರೆ. ಯಾಕೆ ಮೊದಲು ಭಾಗವತಕ್ಕೆ ವ್ಯಾಖ್ಯಾನ ಬರೆದ ಕ್ರೆಡಿಟ್ ಅವರು. ಮೊದಲು ಬರೆಯೋದು ಭಾರಿ ಕಷ್ಟ ಯಾವಾಗಲೂ, ಮುಂದೆ ಅದನ್ನು ನೋಡಿ ಜನ ಬೆಳೆಸಿಬಿಡ್ತಾರೆ. ಫಸ್ಟ್ ಕಾನ್ಸೆಪ್ಟ್ ತಂದಿದ್ದವರು ಆಚಾರ್ಯ ಭಾಗವತ ತಾತ್ಪರ್ಯ, ಭಾಗವತದ ಕಠಿಣ ಶ್ಲೋಕಗಳಿಗೆ ವಿವರಣೆ ಕೊಡ್ತಕ್ಕಂಥ ಗ್ರಂಥ. ಅವ್ರು ಭಾಷ್ಯಕಾರರು, ಅವ್ರು ಮಾತಾಡೋದೇ ಹಾಗೆ. ಇವರು ಪೂರ್ತಿ 18,000 ಶ್ಲೋಕಕ್ಕೂ ಬರೀಬೇಕಾಗಿತ್ತು. ಆ ಕೆಲಸ ಮೀಸಲಿತ್ತು. ಆದರೆ ವಿಜಯಧ್ವಜರು ಮಾಡ್ತಾರೆ. ಎಷ್ಟು ಕಷ್ಟದ ಕೆಲಸ ಯೋಚನೆ ಮಾಡಿ ಅದನ್ನು ಮಾಡ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಯಾದವರು ಭಾರಿ ದೊಡ್ಡ ದೊಡ್ಡ ಜ್ಞಾನಿಗಳು, ಅವರೆಲ್ಲ ವಿಜಯಧ್ವಜರು ಭಾರಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ವಿಜಯಧ್ವಜರು ನಮಸ್ಕಾರ ಗ್ರಂಥ ಬರೆದೇ ಹೋಗಿದ್ದರೆ ಭಾಗವತ ನಮಗೆ ಅರ್ಥನೇ ಆಗ್ತಿರಲಿಲ್ಲ, ಅಂತ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಕೊಂಡಾಡ್ತಾರೆ. ಆದ್ದರಿಂದ ವಿಜಯಧ್ವಜರ ಸ್ಮರಣೆ ಬಹಳ ಮುಖ್ಯವಾದದ್ದು. ಭಾಗವತ ಅಂದರೆ ಪುರಾಣ ರಾಜ ಅದು. ಇಡೀ ನಮ್ಮ ಎಲ್ಲ ಪುರಾಣಗಳು ಒಂದು ಕಡೆ ಆದರೆ ಭಾಗವತ ಪುರಾಣ ಒಂದೇ ಒಂದು ಕಡೆ. ಅದಕ್ಕೆ ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ಆ ತಾತ್ಪರ್ಯನ ಭಾಗವತಕ್ಕೆ ಅನ್ವಯಿಸಿಬಿಟ್ಟು ಅದನ್ನು ಪೂರ್ತಿ ತಿಳಿಸೋ ದೊಡ್ಡ ಕೆಲಸ. ಅದನ್ನು ಮಾಡಿದ ಗುರುಗಳು ಅಂದರೆ ವಿಜಯಧ್ವಜ ಸ್ವಾಮಿಗಳು, ಬೇಜಾವರ ಮಠದ ಸ್ವಾಮಿಗಳವರು. ಆ ಹಿನ್ನೆಲೆಯಲ್ಲಿ ಬೇಜಾವರ ಮಠಕ್ಕೆ ವಿಶಿಷ್ಟ ಕೀರ್ತಿ ಕೊಟ್ಟಂಥವರು ವಿಜಯಧ್ವಜರಾದ್ದರಿಂದ ಅವರ ಸ್ಮರಣೆ ಬಹಳ ಮುಖ್ಯವಾದದ್ದು. ವೃಂದಾವನಸ್ಥರಾದ ದಿವಸ ಇದೆ, ಕಣ್ಣೋತೀರ್ಥ ಅಂತಿದೆ ಮಂಗಳೂರು ಹತ್ರ, ಅಲ್ಲಿ ಅವರು ಮೂಲ ವೃಂದಾವನ ಇರೋದು ಅಲ್ಲಿ ಕಣ್ಣೋತೀರ್ಥದಲ್ಲಿ. ಇವತ್ತು ಭಾಳ ವೈಭವದ ಆರಾಧನೆ ನಡೆಯುತ್ತೆ. ಅವರ ಗ್ರಂಥ ಓದೋದು, ಭಾಗವತ ಓದೋರೆಲ್ಲ ಓದಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಅದರಿಂದಾಗಿ ವಿಜಯಧ್ವಜರು ಬಿಟ್ಟಿರಲಿಕ್ಕಾಗೋದಿಲ್ಲ. ಭಾರಿ ವಿನಯ ತೋರಿಸ್ತಾರೆ ವಿಜಯಧ್ವಜರು. ಜಯತೀರ್ಥರು ತೋರಿಸ್ತಾರೆ, ತೋರಿಸ್ತಾರೆ. ನಾನಿಲ್ಲಿ ಆಚಾರ್ಯ ಗ್ರಂಥ ಅಲ್ಲಿ, ನಾನಿಲ್ಲಿ ಆಚಾರ್ಯ ಗ್ರಂಥಗಳಲ್ಲಿ, ಎಷ್ಟು ಕಡಿಮೆಯವ್ ನಾನು ಅಂತ ಹೇಳ್ತಾರೆ. ಇದು ನಮ್ಮ ಜ್ಞಾನಿಗಳ ವೈಶಿಷ್ಟ್ಯ. ನಾನು ಭಾರಿ ದೊಡ್ಡವನು ಅಂದರೆ ದಡ್ಡ ಅಂತ ಅರ್ಥ. ನಾನು ದಡ್ಡ ಅಂದರೆ ನಿಜವಾದ ಜ್ಞಾನಿ ಅಂತ ಅರ್ಥ. ಎಲ್ಲಿ ಆಚಾರ್ಯರು, ಎಲ್ಲಿ ನಾನೀಗ ಅಂತ ಹೇಳ್ತಾ ಒಳ್ಳೆ ರೀತಿಯಲ್ಲಿ ಅರ್ಥ ಬರೀತಾ ಹೋಗ್ತಾರೆ. ಅದರ ಒಂದೇ ಗ್ರಂಥ ಅವರು ಇನ್ನೂ ಯಮಕ ಭಾರತಕ್ಕೆ ಟಿಪ್ಪಣಿ ಬರೆದ ಪ್ರತೀತಿ ಇದೆ. ಮಹಾಭಾರತ ಅತ್ಪರಣಕ್ಕೂ ಬರೆದಿದ್ದಾರೆ ಅಂತ ಪ್ರತೀತಿ ಇದೆ. ಆದರೆ ಅದ್ಯಾವುದೂ ಸಿಕ್ಕಿಲ್ಲ. ಸಿಕ್ಕಿರೋದು ಇದು ಒಂದು ದಶಾವತಾರ ಹರಿಗಾಥ ಅಂತ ಒಂದು ಸ್ತೋತ್ರ. ಇಷ್ಟುಬಿಟ್ಟು ಹೆಚ್ಚು ಸಿಕ್ಕಿಲ್ಲ ಅವ್ರ ಕೃತಿಗಳು. ಅದು ಸಿಕ್ಕಿದ್ದರಲ್ಲೇ ಭಾರಿ ಅಪೂರ್ವ ಕೃತಿಗಳನ್ನು ಬರೆದಂಥ ಹಿರಿಮೆ ಅವರದ್ದು. ಅವರು ಕಣ್ವತೀರ್ಥ ಸಮುದ್ರ ತೀರದಲ್ಲಿರೋದದು. ಅವ್ರು ಪಾಠ ಹೇಳ್ತಾ ಕೂತಾಗ ಜೋರಾಗಿ ಶಬ್ದ ಆಗ್ತಾ ಇತ್ತು. ಗಾಳಿ ಬೀಸ್ತದಲ್ಲ ಅಲ್ಲಿ ಅಶ್ವತ್ಥ ವೃಕ್ಷ, ತುಂಬ ವೃಕ್ಷಗಳು ಭರ್ರ ಅಂತ ಶಬ್ದ ಆಗ್ತಾ ಇತ್ತಂತೆ. ಪಾಠ ಪ್ರಯೋಗ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರ್ತಿ ಕೈ ಈಗ ಅಂತಿದ್ರಂತಷ್ಟೆ, ಹಾಗೆ ನಿಂತು ಬಿಡ್ತಿತ್ತಂತೆ. ಹಾಗೆಲ್ಲ ಶಬ್ದ, ಮತ್ತು ಮೈಕ್ ಸ್ಟಾರ್ಟ್ ಆಗೋದು ಮೈಕ್ ನಿಲ್ಲ ಬರೋದಿಲ್ಲ ಅದೇ ರೀತಿ. ಅದೆಲ್ಲ ಸ್ತಬ್ಧ ಆಗ್ತಿತ್ತು, ನಿಶ್ಚಿಂತೆ ಪಾಠ ಮಾಡ್ಕೊಂಡು ಹೋಗ್ತಿದ್ರು. ಅದು ಅವರ ವಿಶಿಷ್ಟವಾದ ವರ್ಚಸ್ಸು. ವಿಜಯಧ್ವಜರು ಅವರನ್ನು ತುಂಬ ನೆನೆಸ್ಬೇಕು. ನೆನೆಸ್ತೇ ಹೋದರೆ ನಮಗೆ ಭಾಗವತ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ಅಂಜನಾ ಸೋನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ಅಂತ ಅವರು ಸ್ತೋತ್ರ ಮಾಡ್ತಾರೆ. ಇನ್ನೊಬ್ಬ ಮಹಾನುಭಾವರು ವಿಜಯ ವಿದ್ಯಾಧಿರಾಜ ತೀರ್ಥರು, ಅವರ ಆರಾಧನೆ ಇವತ್ತಿನ ದಿವಸ. ವಿದ್ಯಾಧಿರಾಜರು ಅಂದರೆ ಒಂದೇ ಮಾತಿನ ಪರಿಚಯ. ಜಯತೀರ್ಥರ ಶಿಷ್ಯರು ಇನ್ಯಾಗಿರ್ಬೇಕಾಗ ಇಟ್ಕೊಂಡು, ಸುಧಾ ಗ್ರಂಥ ಬರೆದವರು ಸೆಲೆಕ್ಟ್ ಮಾಡಿದ ಕ್ಯಾಂಡಿಡೇಟ್ ಬಂದ ಮೇಲೆ ವಿದ್ಯಾಧಿರಾಜರೇ ವಿದ್ಯಾಧಿರಾಜರು. ಮಾಧ್ಯದ ಅದ್ವೈತ ಅಂಧಕಾರ ಪ್ರಧ್ವಂಸನ ಸುದೀಕ್ಷಿತರು ಅಂತ ಅವ್ರಿಗೆ ಹೆಸರು. ಅದ್ವೈತಾದಿ ಮತಗಳ ಬಗ್ಗೆ ಭಾರಿ ವಿಮರ್ಶೆ ಮಾಡಿದಂಥ ಶ್ರೇಷ್ಠ ವಿಮರ್ಶಕರು ವಿದ್ಯಾಧಿರಾಜರು. ಅವ್ರ ಬಗ್ಗೆ ಇರೋ ದೊಡ್ಡ ಮಾಹಿತಿ ಅಂದರೆ ಅವರಿಗೆ ತ್ರಿವೇಣಿ ಸಂಗಮದಲ್ಲಿ ಸನ್ಯಾಸ ಆಯಿತು. ಜಯತೀರ್ಥ ವಿಧಿಯಲ್ಲಿ ಹೇಳ್ತಾರೆ ತ್ರಿವೇಣಿ ಸಂಗಮದ ಸನ್ಯಾಸ ತಗೊಂಡವರು, ಅವ್ರ ದಾಖಲೆ ಬಹುಶಃ ಆ ರೀತಿ ಸನ್ಯಾಸ ತಗೊಂಡಿದ್ದು ಅಲ್ಲಿ ಅಂದರೆ ಒಬ್ಬರ ಹೆಸರೇ ಕಾಣೋದು ನಮಗೆ. ತ್ರಿವೇಣಿ ಸಂಗಮದಂಥ ಪವಿತ್ರ ಕ್ಷೇತ್ರ, ಜಯತೀರ್ಥರಂಥ ಗುರುಗಳು, ಅವರಿಂದ ಆಶ್ರಯವಾಗಿ ವಿದ್ಯಾಧಿರಾಜರು ಅಂತ ಹೆಸರನ್ನು ಪಡೆದು ಅವರು ಉತ್ತರಾಧಿಕಾರಿಗಳೇ ರಾಜ್ಯಭಾರವನ್ನು ಮಾಡ್ತಾರೆ. ಜಯತೀರ್ಥರ ಉತ್ತರಾಧಿಕಾರಿಗಳೇ ರಾಜ್ಯಭಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಎರಡು ಒಳ್ಳೆ ಗ್ರಂಥ ಬರೆದಿದ್ದಾರೆ, ತುಂಬ ಬರೆದಿದ್ದಾರೆ. ಪ್ರಸಿದ್ಧಿ ಎರಡು ನಮಗೆ ಸಿಕ್ಕಿದೆ, ಎರಡೂ ಸಿಕ್ಬಿಟ್ಟಿದೆ. ಒಂದು ಆಚಾರ್ಯ ಹೇಳ್ತಾರೆ, ಮಹಾಭಾರತ ಸರ್ವಶ್ರೇಷ್ಠವಾದ ಗ್ರಂಥ, ಭಾರತಂ ಸರ್ವಶಾಸ್ತ್ರೇಷು ತತ್ರಾಪಿಚ ಗೀತಿಕ, ಅದರಲ್ಲೂ ಭಗವದ್ಗೀತೆ ಒಂದು. ವಿಷ್ಣು ಸಹಸ್ರನಾಮ ಅಪಿ, ವಿಷ್ಣು ಸಹಸ್ರನಾಮ ಜ್ಞೇಯಂ ಪಾಠ್ಯಂಚ ತದ್ವಯಂ, ಎರಡನ್ನು ಎರಡು ತಿಳಿಲೇಬೇಕು, ಇನ್ನೊಬ್ರಿಗೆ ಹೇಳಲೇಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ತಮ್ಮ ತಮ್ಮ ಬೇಕಾಷ್ಟು ಅರ್ಥ ಬರೆದಿದ್ದಾರೆ. ಪ್ರತ್ಯೇಕ ಒಂದು ಗ್ರಂಥ ಅಂತ ಬರೆದಿಲ್ಲ, ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಅಂತ ಒಂದೇ ಗ್ರಂಥ ಆಚಾರ್ಯರು ಬರೆದಿಲ್ಲ, ಎಲ್ಲ ಗ್ರಂಥಗಳು ಸೇರಿಸಿಬಿಟ್ಟಿದ್ದಾರೆ. ಆ ಗ್ರಂಥಕ್ಕೆ ಅರ್ಥ ಬರೀತಕ್ಕಂಥ ಒಂದು ದೊಡ್ಡ ಕೆಲಸ ಬಾಕಿ ಇತ್ತು. ವಿಷ್ಣು ಸಹಸ್ರನಾಮಕ್ಕೆ ಆಚಾರ್ಯರ ಗ್ರಂಥಗಳಿಂದ ಬಂದ ಅರ್ಥಗಳನ್ನು ಕ್ರೋಢೀಕರಿಸಿ ಒಂದು ಗ್ರಂಥ ಕೊಡೋ ದೊಡ್ಡ ಜವಾಬ್ದಾರಿ ಇತ್ತು. ಅದನ್ನು ಪೂರ್ಣ ಮಾಡಿದರು ವಿದ್ಯಾಧಿರಾಜರು. ವಿಷ್ಣು ಸಹಸ್ರನಾಮ ಭಾಷ್ಯ ಫಸ್ಟ್ ಬರೆದವರು ಅವರೇನೇ ನಮಗೆ, ಭಾಳ ಒಳ್ಳೆಯ ಗ್ರಂಥ ಅದು. ಅದು ಬಂದು ಪ್ರಿಂಟ್ ಆಗಿದ್ದಿಲ್ಲ, ಎಷ್ಟು ಹಸ್ತಪ್ರತಿಗಳು ಸಿಕ್ಕಿತ್ತು. ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರು ಪ್ರಕಟಣೆ ಮಾಡಿದ್ದಾರೆ, ಇವತ್ತಿಗೆ ಸಿಗುತ್ತೆ ಆ ಪುಸ್ತಕ. ಒಳ್ಳೆ ಗ್ರಂಥ, ಅದನ್ನು ಬೇಸಿಸ್ ಮಾಡಿಕೊಂಡು ಮುಂದೆ ಜಯಚಂದ್ರಿಕಾಚಾರ್ಯರು ತಾವು ಏನು ಇದಕ್ಕೆ ಬೃಹತೀಯ ಶಾಸ್ತ್ರ ವ್ಯಾಖ್ಯಾನ ಬರೀತಾರೆ, ಅದೆಲ್ಲ ಉಪಯೋಗ ಮಾಡ್ಕೋತಾರೆ. ಆಮೇಲೆ ಮುಂದೆ ಸತ್ಯಸಂಧರು ಉಪಯೋಗ ಮಾಡಿಕೊಳ್ಳುತ್ತೆ, ಕೂರ್ಮ ನೃಸಿಂಹಾಚಾರ್ಯ ಅಂತೂ ಎಲ್ಲ ಉಪಯೋಗ ಮಾಡಿಕೊಂಡು ವಿದ್ಯಾಧಿರಾಜರ ಸ್ಮರಣೆ ಮಾಡಿನೇ ವಿಷ್ಣು ಸಹಸ್ರನಾಮ ವಿಸ್ತಾರವಾದ ಭಾಷೆಗಳು ಬಂತು. ಫಸ್ಟಾಗಿ ಕೆಲಸ ಮಾಡಿದ್ದು ವಿದ್ಯಾಧಿರಾಜ, ಇದು ಒಂದು ಕೆಲಸ. ಇನ್ನೊಂದು ಅವರು ಮಾಡಿದ ದೊಡ್ಡ ಕೆಲಸ ಅಂದರೆ ಭಗವದ್ಗೀತಾ ಇದೆಯಲ್ಲ, ಅದು ಫಸ್ಟ್ ವಿರುದ್ಧ ಬರೆದವರು ಅವರೇ. ಗೀತಾ ಭಾಷ್ಯ ಅದರ ಪ್ರಮೇಯ ದೀಪಿಕ, ಗೀತಾ ತಾತ್ಪರ್ಯ ಅದರ ನ್ಯಾಯ ದೀಪಿಕ, ಎಲ್ಲ ಅರ್ಥಗಳನ್ನು ಸೇರಿಸಿಬಿಟ್ಟು ಫಸ್ಟ್ ಟೈಮ್ ಗೀತಾವಿರುತ್ತಿ ಬರೆದಿದ್ದು ವಿಜಯ ನಮ್ಮ ವಿದ್ಯಾಧಿರಾಜರು. ಅದರ ರಾಯರು ಕಂಡೆನ್ಸ್ ಮಾಡಿ ಗೀತಾವಿರುತ್ತಿ ಮತ್ತೊಂದು ಬರ, ಅವರಿಬ್ಬರು ಗೀತಾವಿರುತ್ತಿ ಇನ್ನೊಂದು ಸಿಗೋದಿಲ್ಲ. ಎರಡು ಭಾರಿ ಪ್ರಧಾನವಾದದ್ದು ಮೊದಲು ಮಾಡಿದ್ದು ವಿದ್ಯಾಧಿರಾಜರಾದ್ದರಿಂದ ರಾಯರ ಕಾರ್ಯಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ವಿದ್ಯಾಧಿರಾಜರಿಂದ ಬಂತು. ವಿದ್ಯಾಧಿರಾಜ ಇನ್ನೊಂದು ಮಹಿಮೆ ಅದು. ಆದರೆ ಮತ್ತೊಂದು ಮಹಿಮೆ ಅಂದರೆ ವಿದ್ಯಾಧಿರಾಜರಿಗೆ ಇಬ್ಬರು ಶಿಷ್ಯರಿದ್ದರು, ಒಬ್ಬರು ಕವೀಂದ್ರರು ಒಬ್ಬರು ರಾಜೇಂದ್ರರು ಅಂತ ಇಬ್ಬರು ಶಿಷ್ಯರು, ಕವೀಂದ್ರ ತೀರ್ಥರು ರಾಜೇಂದ್ರ ತೀರ್ಥರು. ರಾಜೇಂದ್ರ ತೀರ್ಥರಿಂದ ವ್ಯಾಸರಾಜ ಮಠ ಬಂತು, ಕವೀಂದ್ರ ತೀರ್ಥರಿಂದ ಈ ಮಠ ಮುಂದುವರಿತು. ಅಂದರೆ ಮಠದ ಫಸ್ಟ್ ಟೈಮ್ ಡಿವೈಡ್ ಆಯಿತು ವಿದ್ಯಾಧಿರಾಜ ಕಾಲ ಡಿವೈಡ್ ಆಯಿತು, ಅದು ವ್ಯಾಸರಾಜ ಮಠ. ಅದು ಮತ್ತೆ ಡಿವೈಡ್ ಆಗಿ ಎರಡಾಯಿತು, ಸೋಸಲೆ ವ್ಯಾಸರಾಜ ಮಠ, ಕುಂದಾಪುರ ವ್ಯಾಸರಾಜ ಮಠ ಅಂತ ಎರಡು ಭಾಗ ಬಂತು. ಈ ಕಡೆ ಕವೀಂದ್ರ ತೀರ್ಥ ಇನ್ನೊಬ್ಬ ಶಿಷ್ಯರು ಮುಂದುವರಿತು, ಅವರ ಶಿಷ್ಯರು ವಾಗೀಶ ತೀರ್ಥರು, ಅವರ ಶಿಷ್ಯರು ರಾಮಚಂದ್ರ ತೀರ್ಥರು. ಅವರಿಗಿಬ್ಬರು ಶಿಷ್ಯರು, ವಿಭುಧೇಂದ್ರ ತೀರ್ಥರೊಬ್ಬರು, ವಿದ್ಯಾನಿಧಿಗಳು ಒಬ್ಬರು. ವಿಭುಧೇಂದ್ರ ತೀರ್ಥರಿಂದ ರಾಘವೇಂದ್ರ ಸ್ವಾಮಿಗಳ ಮಠ ಬಂತು, ವಿದ್ಯಾನಿಧಿಗಳಿಂದ ಉತ್ತರಾದಿ ಮಠ ಬಂತು. ಈ ಮೂರು ಮಠಗಳಿಗೂ ಕೂಡ ಬೇಸಿಸ ವಿದ್ಯಾಧಿರಾಜರ ಆರಾಧನೆ ಎಲ್ಲರೂ ಮಾಡಬೇಕು, ಯಾಕೆಂದರೆ ಎಲ್ಲರಿಗೂ ಕಾಮನ್ ಆದ್ದರಿಂದ ಎಲ್ಲ ಮಠಕ್ಕೆ ಕಾಮನ್. ಅಲ್ಲಿಂದ ಡಿವಿಷನ್ ಶುರುವಾಗಿ ವಿದ್ಯಾಧಿರಾಜರು ಆ ಹಂತದಲ್ಲಿ ಒಂದು ಮೂಲ ಲಿಂಕ್ ಸಿಗೋದು ವಿದ್ಯಾಧಿರಾಜರ. ವಿದ್ಯಾಧಿರಾಜರ ಇಷ್ಟೆಲ್ಲ ವಿದ್ಯಾಧಿರಾಜ ಬಗ್ಗೆ ಮಾತಾಡ್ತೀವಲ್ಲ, ಅವ್ರ ಮೂಲ ವೃಂದಾವನ ಸಿಕ್ಕೇ ಇಲ್ಲ ಅದು ಆಶ್ಚರ್ಯ ಅಂತ ಕೇಳಿದೆ. ಮೂಲ ವೃಂದಾವನ ಇವತ್ತಿವರೆಗೂ ಸಿಕ್ಕಿಲ್ಲ. ಪಂಚಾಂಗಗಳಲ್ಲಿ ಜಗನ್ನಾಥಪುರಿ ಅಂತ ಹಾಕ್ತಾರೆ, ಯರಗೋಡ ಅಂತ ಹಾಕ್ತಾರೆ, ಯರಗೋಡದಲ್ಲಿ ಎರಡೇ ವೃಂದಾವನ ಅದು ಕನ್ಫರ್ಮ್ ಆಗಿದೆ ಯಾರದು ಅಂತೇಳಿ. ಒಂದು ರಾಮಚಂದ್ರ ತೀರ್ಥರದು, ಇನ್ನೊಂದು ವಿದ್ಯಾನಿಧಿಗಳದು. ಆದ್ದರಿಂದ ವಿದ್ಯಾಧಿರಾಜರದ್ದು ಅಲ್ಲ, ಅದು ಇನ್ನೊಂದಾಗಿರ್ಬೋದು. ಕೆಲವು ವೃಂದಾವನ ಮಧ್ಯೆ ಮಧ್ಯೆ ಕೆಲವು ಡ್ಯಾಮೇಜ್ ಆಗಿದೆ, ಆ ರೀತಿ ಆಗಿದ್ದರೂ ಆಗಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ಪುರಿ ಅಂತ ಹೇಳ್ತಾರೆ, ಜಗನ್ನಾಥಪುರಿಯಲ್ಲಿ ಇವರಿಗೂ ಸಿಕ್ಕಿಲ್ಲ. ಕೆಲವರು ಹೇಳ್ತಾರೆ ಎಲ್ಲೋ ಒಂದು ಕಡೆ ಯಾರು ಹೇಳ್ತಾ ಇಲ್ಲ, ಹೊರಗೆ ಹಾಕ್ತಾ ಇಲ್ಲ, ಗುಟ್ಟ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ವಾದ ಇದೆ. ನೋಡ್ಕೊಂಬಂದಿದ್ದೀವಿ ಅಂತ ಹೇಳೋರು ಸಿಗ್ತಾರೆ ನಮಗೆ, ಎಲ್ಲಿದೆ ಅಂದರೆ ಹೇಳೋದಿಲ್ಲ, ಮತ್ತೆ ನಾವು ನೋಡ್ಕೊಂಬಂದಿದ್ದೀವಿ ಅಂತ ಹೇಳ್ತಾರೆ ಯಾರು ಅಂತ ಹೇಳೋದಿಲ್ಲ. ಅದರಿಂದ ಇನ್ನೂ ಗೊಂದಲನೇ, ಹೊಟ್ಟಿನ ಮೇಲೆ ವೃಂದಾವನ ಸಿಕ್ಕಿಲ್ಲ ಏನೋ ಕೂಡ. ನಮ್ಮಲ್ಲಿ ಆ ರೀತಿಯಾಗಿ ತುಂಬ ಮುಖ್ಯರಾದ ಅನೇಕ ವೃಂದಾವನಗಳನ್ನು ನಾವು ಲೊಕೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಅದರ ಬಗ್ಗೆ ತೋರಿದ ಔದಾಸೀನ್ಯ ಕಾರಣ ಹೊರತು ಬೇರೆ ಅಲ್ಲ. ಮತ್ತು ವಿದ್ಯಾಧಿರಾಜರ ಪೂಜ್ಯತೆಯ ಬಗ್ಗೆ ಎಲ್ಲ ಮಠದವರು ಒಪ್ತಕ್ಕಂಥ ಹಿರಿಮೆ ವಿದ್ಯಾಧಿರಾಜರಿಗಿಂತು. ಜಯತೀರ್ಥ ಶಿಷ್ಯನಾಗಿ ಮಹಾನುಭಾವರು ಮಾಡಿರೋ ಕೆಲಸ ಬಹಳ ಅಪೂರ್ವವಾದ ಕೆಲಸಗಳು, ಒಳ್ಳೊಳ್ಳೆ ಅರ್ಥ ಬರೀತಾರೆ. ಗೀತಾ ರಮಾಪತಿಂ ಪೂರ್ಣ ಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರ ಭಾನು, ಅವ್ರು ಮಾಡಿದ ಶ್ಲೋಕ ಇದು. ಆ ಶ್ಲೋಕ ಒಳ್ಳೆ ಎಲ್ಲದಕ್ಕೂ ಕೂಡ ಮೂಲಭೂತ ಶ್ಲೋಕ ಇದ್ದ ಹಾಗೆ. ರಮಾಪತಿಂ ಪೂರ್ಣ ಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರ ಭಾನು, ವಿಜ್ಞಾನ ಮರೀಚಿ ಮಾಲಿ ಅಂತ ಆಚಾರ್ಯ ಮಾತನ್ನು ಉಪಯೋಗಿಸ್ತಾರೆ. ಪೂರ್ಣ ಪ್ರಬೋಧಂಚ ಸುತತ್ವ ದೀಪಂ, ಪೂರ್ಣಬೋಧ ಪೂರ್ಣ ಸುತತ್ವ ದೀಪ ಮಧ್ವಾಚಾರ್ಯರು ಮಾಡಿದ್ದು. ಆದ್ದರಿಂದ ಪ್ರಣಮಾಮಿ ಮೂರ್ತಿ, ಎಲ್ಲರಿಗೂ ನಮಸ್ಕಾರ, ತಲೆಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಶ್ಲೋಕ ತುಂಬ ಜನ ಅವರು ಉಪಯೋಗಿಸ್ಬಿಟ್ಟಿದ್ದಾರೆ ಶ್ಲೋಕನ. ಅದು ಒಳ್ಳೆ ಶ್ಲೋಕ ಬರೆದವರು ಕೂಡ ವಿದ್ಯಾಧರ. ರಾಯರ ಗೀತಾಭಿವೃತ್ತಿಗೂ ಮತ್ತು ಇವರಿಗಿರೋ ದೊಡ್ಡ ವ್ಯತ್ಯಾಸ ಏನು ವಿದ್ಯಾಧರಾಜರಿಗೂ ಅಂದರೆ, ಅರ್ಥದಲ್ಲಿ ಯಾವ ವ್ಯತ್ಯಾಸವೂ ಒಂದೇ ರೀತಿ ಇದೆ. ಒಂದು ಮೇನ್ ಡಿಫ್ರೆನ್ಸ್ ಏನು ಅಂದರೆ, ವಿದ್ಯಾಧರಾಜರು ವ್ಯಾಖ್ಯಾನ ಬರೆದುಬಿಟ್ಟು ಆಚಾರ್ಯ ಕೊಟ್ಟ ಪ್ರಮಾಣ ವಾಕ್ಯ ಎಲ್ಲ ಫುಲ್ಲು ಕೋಟ್ ಮಾಡಿಬಿಡ್ತಾರೆ. ಹಾಗೆ ಆಚಾರ್ಯ ಕೊಟ್ಟ ಪ್ರಮಾಣ ವಾಕ್ಯ ಎಲ್ಲ ಕೋಟ್ ಮಾಡ್ತಾರೆ, ಗೀತಾ ಭಾಷ್ಯ ಗೀತಾತ ಎಲ್ಲ ಸೇರಿಸಿ ಕೋಟ್ ಮಾಡ್ತಾರೆ. ರಾಯರು ಅರ್ಥ ಬರೀತಾರೆ, ಇವರು ಬರೋದು ಅರ್ಥ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತಾರೆ. ಪ್ರಮಾಣ ಯಾವುದು ಕೊಡೋಕೆ ಹೋಗೋದಿಲ್ಲ, ಅವ್ರು ಕೊಟ್ಟಿದ್ದಾರೆ ಅದರಿಂದ ಕೊಡೋದು ಬಿಟ್ಬಿಡ್ತಾರೆ. ಹಾಗೆ ಅದರಿಂದ ಎರಡೂ ಸೇರಿಸ್ಬಿಟ್ರೆ ಪೂರ್ತಿ ನಮಗಾಗುತ್ತೆ. ವಿದ್ಯಾಧರಾಜರ ವಿರುದ್ಧನೂ ಎದುರಿಗಿದ್ದು ವಿರುದ್ಧ ಎದುರು ಸಿಕ್ಬಿಟ್ರೆ ಪೂರ್ತಿ ಆಗುತ್ತೆ. ನಾವು ಪ್ರಿಂಟ್ ಮಾಡಿಸಿದ್ರೆ ಹಾಗೆ ಮಾಡಿಸಿರೋರು, ಒಂದೇ ಪುಸ್ತಕ ಇಬ್ಬರದ್ದು ಸೇರಿಸಿರೋದ್ರಿಂದ ಇಡೀ ಗೀತ ಫಸ್ಟ್ ಕ್ಲಾಸ್ ಅರ್ಥ ಆಗಬೇಕಾದ್ರೆ ಇವರಿಬ್ಬರು ಗ್ರಂಥಗಳು ಎರಡೂ ನಮಗೆ ಬೇಕೇ ಬೇಕು. ಅವೆರಡೂ ತಿಳ್ಕೊಂಡ್ರೆ ಸಮಸ್ತ ಗೀತೆಯ ಒಟ್ಟು ತಾತ್ಪರ್ಯ ಗೊತ್ತಾಗುತ್ತೆ ಅಂತ ಮಹಾನುಭಾವರು ವಿದ್ಯಾಧರಾಜರು. ಎಲ್ಲ ಕೂಡಿ ಬಂದಿರೋ ದೊಡ್ಡ ಪರ್ವಕಾಲ ಇದು. ಇಂಥವರ ಸ್ಮರಣೆ ನಮಗೆ ಅತ್ಯಂತ ತಾರಕವಾದದ್ದು. ಗುರುಗಳ ಸ್ಮರಣೆಯಿಂದಲೇ ಭಗವಂತ ಪ್ರೀತನಾಗ್ತಾನೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ, ಆದ್ದರಿಂದ ಅವರ ಸ್ಮರಣೆ ಮಾಡಿದಾಗ ನಿಜವಾಗಲೂ ಅಕ್ಷಯವಾಗ್ತದೆ ಅಂತ ಅಕ್ಷಯ ತೃತೀಯ. ನಾವು ಜ್ಞಾನ ಕಾರ್ಯದಿಂದ ಹೆಚ್ಚೆಚ್ಚು ಮಾಡ್ತಾ ಹೋದರೆ ಇವತ್ತು ಜ್ಞಾನ ಕಾರ್ಯಕ್ಕೆ ಒಳ್ಳೆಯ ದಿವಸ. ಕಾರಣ ಏನು ಅಂದರೆ, ತೃತೀಯ ಬಹಳ ಒಳ್ಳೆಯ ದಿವಸ. ಪಾಠ್ಯ ಬೆದಿಗಿತ್ತದೆ ಇಂಗ್ಲೀಷ್ ಪ್ರಕಾರ ಒಳ್ಳೆಯದಲ್ಲ, ಸಂಸ್ಕೃತ ನಮ್ಮ ಶಾಸ್ತ್ರ ಪ್ರಕಾರ ಮೂರು ತ್ರಯೋದಶಿ ಹದಿಮೂರು ಭಾರಿ ಶ್ರೇಷ್ಠವಾದ ದಿವಸಗಳು. ಇಂಗ್ಲೀಷ್ ಹದಿಮೂರು ಅಂತೂ ಭಾರಿ ಕೆಟ್ಟ ನಂಬರ್ ಅದು. ಒಂದು ಕ್ರಿಕೆಟ್ ಔಟ್ ಆಗಿಬಿಡ್ತಾರೆ, 13 ರನ್ ಮಾಡಿದ್ರೆ ಔಟ್ ಅಂತಲೇ ಇರ್ತಾರೆ, ಔಟ್ ಆಗಿಬಿಡ್ತಾರೆ. ಸೈಕಲಾಜಿಕಲಿ ಔಟ್ ಆಗಿರ್ತಾರೆ ಆಗಲೇ. ಅವರು ನಮ್ಮಲ್ಲಿ ತ್ರಯೋದಶಿ ಭಾಳ ದೊಡ್ಡ ದಿವಸ, ತೃತೀಯನೂ ಭಾರಿ ದೊಡ್ಡ ದಿವಸ. ಜ್ಞಾನ ಭಕ್ತಿ ವೈರಾಗ್ಯ ದೊಡ್ಡ ಸಂಕೇತವಾದ ದಿವಸವಾದ್ದರಿಂದ ಅಕ್ಷಯ ತೃತೀಯನ ಬೇರೆ ಎಲ್ಲದಕ್ಕೂ ನಾವು ಬರೀ ತೃತೀಯ ತೃತೀಯ ಅದು, ಇದಕ್ಕೆ ಮಾತ್ರ ಅಕ್ಷಯ ತೃತೀಯ ಅದು ಸ್ಪೆಷಲ್ ಹೆಸರು. ಅಕ್ಷಯ ವೈಶಾಖ ಮಾಸ ಕಂಡುಕೊಂಡು ಬಂದಿರತಕ್ಕಂಥ ಹಬ್ಬ, ಅದನ್ನು ಆಚರಣೆ ಮಾಡ್ತಕ್ಕಂಥ ಸುಯೋಗ ಬಂದಿರೋದು ನಮ್ಮ ಪುಣ್ಯ. ಇದಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ನಮ್ಮ ಹೆಚ್ ಎಸ್ ಗುರುರಾಜರಾವ್ ದಂಪತಿಗಳು, ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಡಿ ಎನ್ ಗುರುರಾಜರಾವ್ ದಂಪತಿಗಳು, ಶ್ರೀ ಮಳ್ಳೂರು ಶ್ರೀಧರ ದಂಪತಿಗಳು, ಶ್ರೀ ಶ್ರೀಪತಿ ದಂಪತಿಗಳು ಮತ್ತು ಅನೇಕ ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಇದು ನರಸಿಂಹ ಜಯಂತಿಗೆ ಇರಬೇಕಿತ್ತು. ಬೇರೆ ಮುಂದಿನ ತಿಂಗಳು ಪೂರ್ತಿ ಬೇರೆ ಕಡೆ ಪ್ರವಚನ ಇರೋದರಿಂದ ಆಗಿರೋದಿಲ್ಲ. ವಿಜೇಂದ್ರ ಸ್ವಾಮಿಗಳ ಆರಾಧನೆ ಜ್ಯೇಷ್ಠ ಬಹುಳ ಚತುರ್ದಶಿ ಇರುತ್ತೆ, ಆವಾಗ ಆ ವಿಜೇಂದ್ರ ಸ್ವಾಮಿಗಳ ಆರಾಧನೆ ತುಂಬ ದಿವಸ ಆಗಿದೆ, ಪ್ರವಚನ ಆಗಿಲ್ಲ ಅವರ ಮೇಲೆ. ಅವರ ಆರಾಧನೆ ಅವರ ಪುಸ್ತಕ ಕೂಡ ಅವ್ರು ಪ್ರಕಟ ಆಗುತ್ತೆ ವಿಜೇಂದ್ರ ಸ್ವಾಮಿಗಳ ಮೇಲೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲ ಆನಂದತೀರ್ಥ ವರದೇ ದಾನವಾರಣ್ಯ ಪಾವಕೇ ದಾನದಾಯಿನಿ ಸರ್ವೇಶೇ.